ಕೇಶಾದಿಗಳು ಉತ್ತರ ಕೊಡ್ತಕ್ಕಂಥವರು ಪಿಪ್ಪಲಾದ ಮುನಿಗಳು. ಆದ್ದರಿಂದಾಗಿಯೇ ಇವರು ಪಿಪ್ಪಲಾದಿಗಳ ಋಷಿಗಳು, ಪಿಪ್ಪಲಾದ ಮೊದಲಾದವರೆಲ್ಲ ಋಷಿಗಳು. ಪ್ರಶ್ನೆ ಉತ್ತರ ಅವರಿಬ್ಬರು ಸಂಬಂಧಪಟ್ಟವರು ಋಷಿಗಳಾದರೆ ಸಾಕ್ಷಾತ್ ವಾಸುದೇವ ರೂಪದ ಶ್ರೀಹರಿ ಇದಕ್ಕೆ ಪ್ರತಿಪಾದ್ಯವಾಗಿರತಕ್ಕಂಥ ರೂಪ ಅಂತ ಹೇಳಿ ಎರಡು ಪ್ರಶ್ನೆಗಳ ಆಯ್ತು. ಈಗಾಗಲೇ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವವನು ಯಾರು ಅಂತ ಕೇಳಿದಾಗ ಮಹಾವಿಷ್ಣುವೇ ಮಾಡ್ತಾನೆ, ರೈ ಪ್ರಾಣದ ಮೂಲಕವಾಗಿ ಸೃಷ್ಟಿ ಮುಂದುವರಿಯುತ್ತೆ ಅಂತ ಹೇಳಿದರು. ಆಮೇಲೆ ಇದೇ ಇದರೊಳಗೆ ಯಾರಲ್ಲಿ ಯಾವ ದೇವತೆಯಲ್ಲಿ ಮುಖ್ಯವಾಗಿ ಇದು ಪ್ರತಿಷ್ಠಿತವಾಗಿದೆ ಅಂತ ಕೇಳಿದಾಗ ವಾಯುದೇವರಲ್ಲಿ ಅಂತ ತಿಳಿಸಿ ವಾಯುದೇವರನ್ನು ಹೇಗೆ ಇತರ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು ಎಂಬುದನ್ನು ಹೇಳಿದರು. ಪ್ರಾಣಶೈತದ್ವಶೈ ಸರ್ವಂ ತ್ರಿದಿವೇಯ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಸ್ತ್ರೀಶ್ಚ ಪ್ರಜ್ಞಾಂಚ ವಿಧೇಹಿನಃ ಇತಿ. ವಾಯುದೇವ ಮಾತೇವ ಪುತ್ರಾನ್ ರಕ್ಷಸ್ವ, ತಾಯಿ ಹೇಗೆ ಮಕ್ಕಳನ್ನು ಪಾಲಿಸಬೇಕು ಹಾಗೆ ವಾಯುದೇವರೇ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು. ಏನು ಕೊಡಬೇಕು? ಶ್ರೀಹಿ ಪ್ರಜ್ಞಾಂ ವಿಧೇಹಿನಃ. ಶ್ರೀಹಿ ಎಲ್ಲ ವಿಧವಾದ ಸಂಪತ್ತು, ಪ್ರಜ್ಞಾಂ ಆ ಶ್ರೀಹಿ ಎಂಬುದು ಏನು ಎಂಬುದನ್ನು ಐತರೇದಲ್ಲಿ ಹೇಳ್ತಾರೆ. ಈ ಸ್ತ್ರೀ ಅಂದರೆ ಏನು? ನಾವೆಲ್ಲ ಸಾಮಾನ್ಯ ಸ್ತ್ರೀ ಅಂತ ಅರ್ಥ, ಸಾಮಾನ್ಯ ಸಂಪತ್ತು ತಟ್ಟೆ ತಿಳ್ಕೊಂಡಿರ್ತೇವೆ. ವಿಶೇಷ ಅರ್ಥವನ್ನು ಐತರೇ ಪ್ರಾರಂಭದಲ್ಲೇ ಹೇಳ್ತಾರೆ, ಅಲ್ಲಿ ನೋಡಬಹುದು. ಪ್ರಜ್ಞಾಂಚ ಪ್ರಜ್ಞಾ, ವಾಯುದೇವರು ಪೂರ್ಣ ಪ್ರಜ್ಞರಾದ್ದರಿಂದ ಪ್ರಜ್ಞಾಂಚ ದೇಹಿ ದೇಹಿ ಮೇ ನಮಗೆ ವಿಧೇಹಿನಃ, ವಿಶೇಷವಾಗಿ ಅನುಗ್ರಹ ಮಾಡಿ ಅಂತ ಕೇಳಿದರು. ಅಥಃ ಇನಂ ಕೌಸಲ್ಯಶ್ಚ ಆಶ್ವಲಾಯನಃ ಪಪ್ರಚ್ಛ. ಈಗ ಆಶ್ವಲಾಯನವರು ಕೇಳ್ತಾ ಇದ್ದಾರೆ, ಭಗವನ್ ಕುತ ಏಷ ಪ್ರಾಣೋ ಜಾಯತೆ. ಎಲ್ಲರಿಗೂ ಅಧಿಪತಿ ಪ್ರಾಣ ಅಂತ ಹೇಳಿದ್ರಲ್ಲ, ಪ್ರಾಣ ದೇವರು ಯಾರಿಂದ ಹುಟ್ಟುತ್ತಾರೆ? ಕಥಂ ಆಯಾತಿ ಅಸ್ಮಿನ್ ಶರೀರೇ, ಈ ದೇಹದೊಳಗೆ ಪ್ರಾಣವೇ ಹೇಗೆ ಪ್ರವೇಶವನ್ನು ಮಾಡ್ತಾರೆ? ಆತ್ಮಾನಂ ವಾ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ, ತಮ್ಮ ಅನೇಕ ರೂಪಗಳನ್ನು ವಿಭಾಗ ಮಾಡಿಕೊಂಡು ಹೇಗೆ ದೇಹದಲ್ಲಿ ನೆಲೆಸ್ತಾರೆ, ಹೇಗೆ ಪ್ರವೇಶ ಮಾಡ್ತಾರೆ, ಹೇಗೆ ನೆಲೆಸ್ತಾರೆ? ಕೀರ ಉತ್ಕ್ರಮತೆ, ಯಾರಿಂದ ಈ ಪ್ರಾಣ ಹೊರಹೋಗ್ತಾರೆ? ಕಥಂ ಬಾಹ್ಯಮಭಿದತ್ತೆ ಕಥ ಅಧ್ಯಾತ್ಮಿತಿ, ಬಾಹ್ಯದ ಅನುಸಂಧಾನ ಹೇಗೆ, ಅಧ್ಯಾತ್ಮದ ಅನುಸಂಧಾನ ಹೇಗೆ ಅಂತ ಕೇಳಿದರು. ತಸ್ಮೈ ಸಹ ಹೋವಾಚ ಅತಿಪ್ರಶ್ಚಾನ್ ಪೃಚ್ಛಸಿ ಬ್ರಹ್ಮಿಷ್ಠೋಸಿ ಇತಿ ತಸ್ಮಾತ್ ದೇಹಂ ಬ್ರವೀಮಿ. ಅವ್ರು ಹೇಳ್ತಾರೆ, ಭಾರಿ ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಅತಿ ಪ್ರಶ್ನಾನ್, ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಾ ಇದ್ದೆ. ಆಯಿತು ಹೇಳ್ತೇನೆ, ಯಾತಕ್ಕೆ ಬ್ರಹ್ಮಿಷ್ಠೋಸಿ, ಒಳ್ಳೆ ಬ್ರಹ್ಮಜ್ಞ ಅರ್ಹನಾಗಿದ್ದೆ ಅದಕ್ಕೆ ಹೇಳ್ತೇನೆ, ಹೇಳೋದಿಲ್ಲ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಈ ಮಾತಿನಲ್ಲಿ ಹೊಗಳುತ್ತಾರೆ. ಅತಿ ಪ್ರಶ್ನಾನ್ ಪೃಚ್ಛಸಿ ಬ್ರಹ್ಮಿಷ್ಠೋಸಿ ಇತಿ ತಸ್ಮಾತ್ ದೇಹಂ ಬ್ರವೀಮಿ. ಅದಕ್ಕೆ ರಚಿಕೇತನಿಗೆ ಯಮದೇವರು ಹಾಗೆ ಹೇಳಿದರು, ಇದು ಅತಿ ಪ್ರಶ್ನೆ ಅಂತಲೇ ಹೇಳಿದರು. ಆದರೆ ಬಿಡಲಿಲ್ಲ ಅಂತ ಅದಕ್ಕೆ ಉತ್ತರ ಕೊಟ್ಟರು. ಆತ್ಮತಃ ಏಷ ಪ್ರಾಣೋ ಜಾಯತೆ ಯಥೈಷ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ ಮನೋಕೃತೇನ ಆಯಾತಿ ಅಸ್ಮಿನ್ ಶರೀರೇ. ಆತ್ಮತಃ ಏಷ ಪ್ರಾಣ ಜಾಯತೆ, ಈ ಪ್ರಾಣದೇವರು ಹುಟ್ಟೋದು ಯಾರಿಂದ? ಆತ್ಮತಃ, ಆತ್ಮ ಅಂದರೆ ನಾವು ನಮ್ಮ ಜೀವ ಅಂತ ಅರ್ಥ ಮಾಡ್ಕೋಬಾರ್ದು. ಆತ್ಮತಃ ಪರಮಾತ್ಮತಃ ಭಾಷ್ಯ, ಪರಮಾತ್ಮನೇ ಅಂದರೆ ಪ್ರಾಣದೇವರು. ಪ್ರಾಣದ್ವಾಯುರಾಜ ಸ್ಪಷ್ಟವಾಗಿ ಪುರುಷ ಸೂಕ್ತ ಹೇಳಿರೋ ಮಾತೇ ಇದೆ, ಯಾವುದೋ ಅರ್ಥ ಇಲ್ಲ, ಪುರುಷ ಸೂಕ್ತದಲ್ಲಿ ಬಂದಿರೋ ಅರ್ಥವನ್ನೇ ಹೇಳ್ತಾ ಇದ್ದಾರೆ. ಯಥಾ ಸಮ್ರಾಡೇವ ಅಧಿಕೃತಾನ್ ವಿನಿಯುಂಕ್ತ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಇತ್ಯೇವಮೇವ ಏಷ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೇ. ಯಥಾ ಸಮ್ರಾಟ್ ಏವ ಅಧಿಕೃತಾನ್ ವಿನಿಯುಂಕ್ತೆ, ಒಬ್ಬ ರಾಜ ಪಾಂಡಲಿಕರನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಅವರವರ ಯೋಗ್ಯತೆಯನ್ನು ನೋಡಿಕೊಂಡು ಆಯಾ ಜಾಗಕ್ಕೆ ಹಾಕ್ತಾನೆ. ಇವತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ ಮೇಲೆ ಪ್ಲೇಸಿಂಗ್ ಇದೆಯಲ್ಲ, ಪ್ಲೇಸಿಂಗ್ ಯಾರು ಮಾಡ್ತಾರೆ? ಸಮ್ರಾಟ್ ಮಾಡ್ತಾನೆ. ಇವತ್ತು ಮುಂದೆ ರಾಮದೇವರು ಭರತಾದಿಗಳಿಗೆಲ್ಲ ಇಂತಿಂಥ ರಾಜ್ಯ ಪಾಲಿಸಿದ್ರಿಂದ ಕೊಡ್ತಾರೆ, ಅವರಲ್ಲಿಂದ ಹೊರಡಬೇಕಾದ್ರೆ ತಮ್ಮ ನಾಲ್ಕು ರಾಜ್ಯವನ್ನು ಹಂಚಿ ಹೋಗ್ತಾರೆ, ಈ ರೀತಿ ಆಳಿ ಅಂತೇಳಿ. ಸಮ್ರಾಟ್ ಹೇಗೆ ಅಧಿಕೃತ ವ್ಯಕ್ತಿಗಳಿಗೆ ಗ್ರಾಮಗಳನ್ನು ವಿಭಜನೆ ಮಾಡ್ತಾನೋ ಆ ರೀತಿಯಲ್ಲಿ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ, ಪ್ರಾಣದೇವರು ಇತರ ಪ್ರಾಣಗಳನ್ನು ಪ್ರಾಣಾಪಾನಾದಿಗಳನ್ನು ಪ್ರತ್ಯೇಕ ಪ್ರತ್ಯೇಕ ವ್ಯವಸ್ಥೆ ಇಲ್ಲಿರಬೇಕು. ದೇಹದೊಳಗೆ ಪ್ರಾಣ ಇರೋ ಜಾಗ ಒಂದಿದೆ, ಅಪಾನ ಒಂದು ಜಾಗ ಇದೆ, ಆಯಾ ಜಾಗದಲ್ಲಿ ಇರಬೇಕು ಅವರೆಲ್ಲ ಕೂಡ. ಪಾಯುಪಸ್ಥೆ ಅಪಾನಂ ಚಕ್ಷುಶ್ರೋತ್ರೇ ಮುಖರಾಶಿಕಾಭ್ಯಾಂ ಪ್ರಾಣ ಸ್ವಯಂ ಪ್ರತಿಷ್ಠತೆ ಮಧ್ಯೇತು ಸಮಾನ ಏಷ ಹಿ ಏತದ್ಭುತಮನ್ನಂ ಸಮಂ ನಯತಿ ತಸ್ಮಾತ್ ಹುತಮನ್ನಂ ಸಮಂ ನಯತಿ ತಸ್ಮಾದೇತಾಃ ಸಪ್ತಾರ್ಚಿಷೋ ಭವಂತಿ. ಪಾಯುಪಸ್ಥೆ ಅಪಾನಂ, ಪಾಯು ಮತ್ತು ಉಪಸ್ಥ ಪ್ರದೇಶಗಳಲ್ಲಿ ಅಪಾನ ನಾಮಕವಾಗಿ ದೇವರು ನೆಡ್ತಾರೆ. ಆಮೇಲೆ ಚಕ್ಷುಶ್ರೋತ್ರೇ ಮುಖನಾಶಿಕಾಭ್ಯಾಂ ಪ್ರಾಣ, ಚಕ್ಷುಸ್ಸು ಶ್ರೋತ್ರ ಮುಖ ನಾಶಿಕೆಗಳಲ್ಲಿ ಪ್ರಾಣ, ಪ್ರಾಣ ಅಪಾನ ವ್ಯಾನ ಉದಾನಗಳಲ್ಲಿ ಪ್ರಾಣ ಇರೋದಿಲ್ಲಿ, ಅಪಾನ ಇರೋದಲ್ಲಿ. ಸ್ವಯಂ ಪ್ರತಿಷ್ಠತೆ ಮಧ್ಯೇತು ಸಮಾನ, ಮಧ್ಯದಲ್ಲಿ ಸಮಾನಾಮಕವಾಯುದೇವರಿದ್ದಾರೆ. ಏಷ ಹಿ ಏತದ ಹುತಮನ್ನಂ ಸಮಂ ನಯತಿ, ಹುತಂ ಅದಕ್ಕೆ ನಾವು ಹಟ್ಟೆಯಲ್ಲಿ ಹಾಕಿದ್ರೆ ಅಂತ ಕರೀತಾರೆ ಹೋಮ, ಅದು ಪ್ರಾಣಾಗ್ನಿ ಹೋತ್ರ ಹುತ ಅನ್ನವನ್ನು ಅವರೆಲ್ಲ ಏನು ಸಮಂ ನಯತಿ, ಈ ಸಮಾನವಾಯ್ದೇರಿಯಂ ಎಲ್ಲ ದೇಶಕ್ಕೆ ಕೂಡ ಮುಟ್ಟಿಸ್ತಾರೆ, ಇಲ್ಲೆಲ್ಲಿ ಯಾವ್ಯಾವ ಹೋಗಬೇಕು ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತಸ್ಮಾದೇತಾ ಸಪ್ತಾತ್ಯಶೋ ಭವಂತಿ, ಅದರಿಂದಲೇ ಮುಂದೆ ಎಲ್ಲ ವಿಧವಾದಂತಹ ಜೀವನಿಗೆ ಪುಷ್ಟಿ ಇತ್ಯಾದಿಗಳು ಬರುತ್ತೆ, ಅದನ್ನು ವಿವರಣೆ ಕೊಡ್ತಾರೆ. ವಿಷ್ಣೋಹೋ ವಾಯು ಸಮತ್ಪನ್ನೋ ವಾಯೋ ಸರ್ವಾಶ್ಚ ದೇವತಾ ಪ್ರಾಣಾದ್ಯಾ ತಾನ್ನಯನ್ ಪ್ರಾಣ ಆಜ್ಞಾಪಯತಿ ರಾಜವತ್ ಸ್ವಯಂಚ ಪಂಚರೂಪಸ್ಸನ್ ದದ್ಯಾನ್ಮೋಕ್ಷಾಧಿಕಂ ಪ್ರಭು ಇತಿ ಪ್ರಭಂಜನೇ. ಅದು ಗ್ರಂಥದ ಹೆಸರು ಪ್ರಭಂಜ, ಆಚಾರ್ಯರು ಭಾಗವತಾತ್ಪರ್ಯಾದಿಗಳಲ್ಲಿ ಕೋಟ್ ಮಾಡ್ತಾರೆ ಅದನ್ನು, ಅದರಲ್ಲಿ ಹೇಳ್ತಾ ಇದ್ದಾರೆ. ಯಾತಕ್ಕೆ ಪ್ರಭಂಜನ ಕೋಟ್ ಮಾಡಿದರು ಅಂದರೆ, ಪ್ರಭಂಜನ ಯಾರ ಹೆಸರು? ವಾಯುದೇವರ ಹೆಸರು. ಯಾರ ವಿಷಯ ಬಂದಿದೆ ಇಲ್ಲಿ? ವಾಯುದೇವ ಸಂಬಂಧ ರಿಲೆವೆಂಟ್ ಇದ್ದ ಹಾಗೆ ಕೋಟ್ ಮಾಡ್ತಾ ಇದ್ದ ಭಗವಾನ್ ವಾಚ ಅಂತ ಭಗವದ್ಗೀತೆ ಹೇಗೆ ಕೋಟ್ ಮಾಡಬೇಕು ಹಾಗೆ ಕೋಟ್ ಮಾಡಿದರು. ವಿಷ್ಣೋಹೋ ವಾಯುಹು ಸಮುತ್ಪನ್ನ, ವಿಷ್ಣುವಿನಿಂದ ವಾಯು, ವಾಯೋಹೋ ಸರ್ವಾಶ್ಚ ದೇವತಾ ನಾನಾದ್ಯಾ ತಾನ್ನಯನ್ ಪ್ರಾಣ ಆಜ್ಞಾಪಯತಿ ರಾಜಭತ್. ಇಳಿದು ಎಲ್ಲ ದೇವತೆಗಳನ್ನು ಇಲ್ಲೆಲ್ಲ ಬಂದು ಬರೀ ಪ್ರಾಣಾಪಾನಾದಿಗಳಷ್ಟೇ ಅಲ್ಲ, ಎಲ್ಲ ತತ್ವಮಾನ ದೇವತೆಗಳನ್ನು ಕೂಡ ಅಲ್ಲಲ್ಲಿ ವಾಯುದೇವರು ಇಡಿಸ್ತಾರೆ. ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಎನಿಸುತ್ತೆ ಮಾರುತ ನಿಜಪತಿ ಅಂತ ಹೇಳಿದ್ದರಿಂದ ಆಯಾ ಜಾಗದಲ್ಲಿ ಇಡುತ್ತಾರ. ಸ್ವಯಂಚ ಪಂಚರೂಪ ಸನ್, ಸ್ವತಃ ಪಂಚರೂಪವನ್ನು ಇಟ್ಟುಕೊಂಡು ದದ್ಯಾನ್ ಮೋಕ್ಷಾಧಿಕಂ ಪ್ರಭು, ಮೋಕ್ಷಾದಿಗಳನ್ನು ಕೊಡಿಸ್ತಾರೆ. ವಾಯುದೇವರು ಪರಮಾತ್ಮನ ಪ್ರಾರ್ಥನೆ ಮಾಡಿ ಮೋಕ್ಷಾದಿಗಳನ್ನು ಕೊಡಿಸೋದು ಅವರೇನು. ಹೃದಿ ಏಷ ಆತ್ಮ ಅತ್ರ ಇದಂ ಏಕಶತಂ ನಾಡೀನಾಂ, ಅತ್ರ ಇತ ಏಕಶತಂ ನಾಡೀನಾಂ ತಾಸಾಂ ಶತಂ ಏಕೈಕಸ್ಯಾಂ ದ್ವಾಸಪ್ತತಿಂ ಪ್ರತಿಶಾಖಾ ನಾಡಿ ಸಹಸ್ರಾಣಿ ಆಸು ವ್ಯಾನಶ್ಚರತಿ ಅಥ ಏಕಯಾ ಊರ್ಧ್ವ ಊರ್ಧ್ವಂ ಉದಾನಃ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯ ಲೋಕಂ. ಇದರಲ್ಲಿ ಏಕಶತಂ ನಾಡೀನಾಂ ಹಿಂದೆ ಬಂದಿತ್ತು, ನಾಡಿಗಳು 101, ಅದರಲ್ಲಿ ಯಾವುದು ತಾಸಾಂ ಶತಂ ಏಕೈಕಸ್ಯಾಂ ದ್ವಾಸಪ್ತತಿಂ ಪ್ರತಿಶಾಖಾ ನಾಡಿ ಸಹಸ್ರಾಣಿ ಆಸು ವ್ಯಾನಶ್ಚರತಿ, ಒಟ್ಟು 72,000 ನಾಡಿಗಳು ಪ್ರಧಾನವಾಗಿದ್ದು 101, ಅದರಲ್ಲಿ ವ್ಯಾನಃ ಚರತಿ ವ್ಯಾನನಾಮಕವಾಗಿದೆ. ಹಿಂದೆ ಪ್ರಾಣ ಅಪಾನ ಸಮಾನ ಬಂದಿತ್ತು, ವ್ಯಾನ ಹೇಳ್ತಾರೆ. ಅಥ ಏಕಯ ಊರ್ಧ್ವಂ ಉದಾನ ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಉದಾನ ಮೇಲಕೊಯ್ಯ ಪ್ರಾಣ ಎಲ್ಲ ಉದಾನ ನಯತಿ, ಪಾಪೇನ ಪಾಪಂ ಉಪಾಭ್ಯಾಮೇವ ಮನುಷ್ಯ ಲೋಕಂ. ಉದಾನ ವಾಯುವಿನಿಂದ ಪುಣ್ಯಲೋಕಕ್ಕೆ ಪುಣ್ಯ ಮಾಡಿದವರನ್ನ, ಪಾಪಲೋಕಕ್ಕೆ ಪಾಪ ಮಾಡಿದವರನ್ನ, ಎರಡು ಸಮಾನ ಇದ್ದವರು ಮನುಷ್ಯ ಲೋಕಕ್ಕೆ ಹೋಯ್ತಾರೆ. ಆದಿತ್ಯೋಹ ವೈ ಬಾಹ್ಯ ಪ್ರಾಣ ಉದಯತಿ ಏಷ ಹಿ ಏನಂ ಚಾಕ್ಷುಷಂ ಪ್ರಾಣಮನುಗೃಹಾನ ಪೃಥಿವ್ಯಾಮ ಯಾ ದೇವತಾ ಸೈಷಾ ಪುರುಷಸ್ಯ ಅಪಾನಂ ಅವಷ್ಟಭ್ಯ ಅಂತರಾ ಯದ ಆಕಾಶ ಸ ಸಮಾನೋ ವಾಯುರ್ವ್ಯಾನ ತೇಜೋಹ ವಾ ಉದಾನ ತಸ್ಮಾತ್ ಉಪಶಾಂತ ತೇಜಃ ಪುನರ್ಭವಂ ಇಂದ್ರಿಯೈಹಿ ಮನಸಿ ಸಂಪದ್ಯಮಾನೈಹಿ ಯಚ್ಚಿತ್ತಃ ತೇನೇಷ ಪ್ರಾಣಂ ಆಯಾತಿ ಪ್ರಾಣಸ್ತೇಜಸಾ ಯುಕ್ತಃ ಸಹಾತ್ಮನಾ ಯಥಾ ಸಂಕಲ್ಪಿತಂ ಲೋಕಂ ನಯತಿ ಯೇವಂ ವಿದ್ವಾನ್ ಪ್ರಾಣಂ ವೇದ ನಹಾಸ್ಯ ಪ್ರಜಾಃ ಹೀಯತೆ ಅಮೃತಃ ಭವತಿ ತದೇಷ ಶ್ಲೋಕಃ. ಈಗ ವಾಯುದೇವರ 5 ರೂಪಗಳನ್ನು ಯಾರು ಸರಿಯಾಗಿ ತಿಳಿತಾರೆ, ಏವಂ ವಿದ್ವಾನ್ ಪ್ರಾಣಂ ವೇದ ನಹಾಸ್ಯ ಪ್ರಜಾಹೀಯತೆ, ಅವನಿಗೆ ಸಂತತಿ ಇಲ್ಲದಂತೆ ಆಗೋದಿಲ್ಲ. ಪ್ರಜಾತಂತು ಮಾ ವ್ಯವಚ್ಛೇಚ್ಛೀಹಿ, ಸಂತತಿ ಅವಿಚ್ಛಿನ್ನವಾಗಿ ಮುಂದುವರಿತಾ ಹೋಗುತ್ತೆ. ಅದಕ್ಕೆ ಇನ್ನೊಂದು ಅರ್ಥ, ಪ್ರಜಾ ಅಂದರೆ ಜ್ಞಾನ, ಎಂದೂ ಜ್ಞಾನ ಲೋಪ ಆಗೋದಿಲ್ಲ ಅವನಿಗೆ. ವಾಯುದೇವರು ಜ್ಞಾನದ ಮುಖ್ಯ ಅಭಿಮಾನಿ ದೇವತೆಗಳಾದ್ದರಿಂದ ಅವರನ್ನು ಹಿಡಿದವರಿಗೆ ಏನು ಲೋಪ ಆಗೋದಿಲ್ಲ, ಜ್ಞಾನ ಲೋಪ ಆಗೋದಿಲ್ಲ. ಅಮೃತೋಭವತಿ, ಅದರಿಂದ ಮುಂದೇನಾಗ್ತಾನೆ, ಮುಕ್ತನೇ ಆಗಿಬಿಡ್ತಾನೆ. ಪ್ರಜಾ ಅಂಬುದು ಸಾಮಾನ್ಯ ಅರ್ಥ, ಸಂತತಿ ಅಂತ ಅರ್ಥ. ಮುಖ್ಯ ಅರ್ಥವನ್ನು ಆಚಾರ್ಯ ಹೇಳ್ತಾರೆ, ಪ್ರಕರ್ಷೇಣ ಜಾಯತೆ ಅನಯ, ವಿಶೇಷವಾಗಿ ವೃದ್ಧಿ ಹೊಂದೋದು ಆದ್ರಿಂದ, ಜ್ಞಾನದಿಂದ ಆದ್ರಿಂದ. ಹಾಗೇನೆ ಪ್ರಜಾ ಶಬ್ದಕ್ಕಿಲ್ಲಿ ಜ್ಞಾನ ಅಂತಾನೆ ಅರ್ಥ. ಯಾಕೆ ಮುಂದೆ ಅಮೃತ ಅಂತ ಹೇಳ್ತಾರೆ, ಈ ಮಕ್ಕಳಿಂದ ಮೋಕ್ಷ ಅಂತ ಶಾಸ್ತ್ರ ಹೇಳಲಿಲ್ಲ, ಅದಕ್ಕೆ ಪ್ರಜೆಯ ಅಮೃತ ಅಮೃತ ಭವತಿ ಅಂತ ಹೇಳಿದ್ರಿಂದ ಜ್ಞಾನ. ತದೇಶ ಶ್ಲೋಕ ಉತ್ಪತ್ತಿ ಮಾಯತಿಂ ಸ್ಥಾನಂ ವಿಭುತ್ವಂ ಚೈವ ಪಂಚಧ ಅಧ್ಯಾತ್ಮಂ ಚೈವ ಪ್ರಾಣಸ್ಯ ವಿಜ್ಞಾಯ ಅಮೃತಮಶ್ನುತೆ ವಿಜ್ಞಾಯ ಅಮೃತಮಶ್ನುತೆ ಇತಿ. ಹೀಗೆ ಉತ್ಪತ್ತಿ ಆಯತಿ ಸ್ಥಾನ ವಿಭುತ್ವಂಚೈವ ಪಂಚಧ, ಉತ್ಪತ್ತಿ ಹುಟ್ಟೋದು, ಆಯತಿ ವಿಸ್ತಾರ, ಸ್ಥಾನಂ ಇರುವಿಕೆ, ವಿಭುತ್ವ ಸಾಮರ್ಥ್ಯ, ಪ್ರಾಣ 5 ಪ್ರಾಣಗಳಿಗೆ, ಕೊನೆಗೆ ಅಧ್ಯಾತ್ಮ. ಈ 5 ಕೂಡ ಉತ್ಪತ್ತಿ ಆಯತಿ ಸ್ಥಾನ ವಿಭುತ್ವ ಅಧ್ಯಾತ್ಮ, ಇಷ್ಟನ್ನು ಪ್ರಾಣದೇವರಿಂದ ಅಂತ ತಿಳ್ಕೊಂಡ್ರೆ ಅಮೃತಮಶ್ಚ್ಯುತೆ ವಿಜ್ಞಾಯ ಅಮೃತಮಶ್ಚ್ಯುತೆ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನ ಮೋಕ್ಷಕ್ಕೆ ಸಾಧನ, ವಾಯುಜ್ಞಾನವು ಮೋಕ್ಷಕ್ಕೆ ಸಾಧನ. ಯಾತಕ್ಕೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ, ವಾಯುದೇವರ ಬಗ್ಗೆ ಜ್ಞಾನ ಬರೋದ್ರಿಂದ ಭಕ್ತಿ ಬಂದು ಆ ಭಕ್ತಿ ದೇವರಲ್ಲಿ ಭಕ್ತಿ ಕಾರಣವಾಗಿ ಮುಷ್ಟಿ ಕಾರಣವಾಗೋದ್ರಿಂದ ಇಬ್ಬರ ಜ್ಞಾನದ ಬಗ್ಗೆ ಎಂದೂ ನಾವು ಜೀವೋತ್ತಮತ್ವೇನ ಇವರನ್ನ ಸರ್ವೋತ್ತಮತ್ವೇನ ಆ ದೇವರನ್ನ ತಿಳಿಯಲೇಬೇಕು ಅಂತ ಅರ್ಥ. ಇತಿ ತೃತೀಯ ಪ್ರಶ್ನ ವಾಯುದೇವರ ಮಹಿಮೆ. ಅಥ ಈ ನಮ್ಮ ಸೌರ್ಯಾಯಣಿ ಇದೆಲ್ಲ ಷಟ್ಪ್ರಷ್ಟು ಅರ್ಥ ಬರೆದಾಗ ಪ್ರಾಣದೇವನ ಬಿಟ್ಟು ಬರಲಿಕ್ಕೆ ಬರೋದೇ ಇಲ್ಲ. ಇಂಥವ್ರು ಉಪನಿಷತ್ ಭಾಷ್ಯ ಬರೀತಿ ಅಂತ ಪ್ರಾಣದೇವರ ವಿರುದ್ಧ ಬರೆದ್ರೆ ಹೇಗಾಗತ್ತದು? ಅಥ ಈನಂ ಅದು ಹೇಳ್ತಾರೆ ನಾವು ನಾವು ಪೊಲಿಟಿಕಲ್ ಕ್ರಿಮಿನಲ್ಸ್ ಆಗ ಸ್ಪಿರಿಚುವಲ್ ಕ್ರಿಮಿನಲ್ಸ್ ಅಂತಾರಲ್ಲ, ಹಾಗೆ ಸ್ಪಿರಿಚುವಲ್ ಕ್ರಿಮಿನಲ್ಸ್ ಇದ್ದ ಹಾಗೆ ಅಧ್ಯಾತ್ಮದಲ್ಲಿ ಅಂತ ಭಯಂಕರವಾದ ದ್ರೋಹ ಮಾಡಿದಾಗುತ್ತೆ. ಅಥ ಈನಂ ಇದೇ ಇದೇ ಅರ್ಥ ಬರುತ್ತೆ. ಮೇಲೆ ಬರಬೇಕಾದ್ರೆ ಮುಖ್ಯ ಪ್ರಾಣ ವಾಯು ಒಂದು ಪದ ಉಪಯೋಗಿಸೋದಿಲ್ಲ, ಬರೀ ಪ್ರಾಣ ಶಬ್ದ ಹಾಗೆ ಇಟ್ಕೊಂಡು ಹೋಗ್ತಾರೆ ಆಂಬಿಗಿಯಸ್ನಾಗೆ ಅಷ್ಟೇ. ಏನ ಹಾಸ್ಯಂ, ಹಾಸ್ಯ ಅಂದರೆ ಕನ್ನಡ ಭಾಷೆ ಅಲ್ಲ, ಹಾ ಅಸ್ಯ, ಹಾ ಅಂದರೆ ಪ್ರಸಿದ್ಧಿ, ಇತಿಹಾಸ ಅಸ್ಯ ಅಂದರೆ ಇವರ ಅಷ್ಟ ಆ ರೀತಿಯಾಗಿ. ಅಥ ಈ ನಮ್ಮ ಸೌರ್ಯಾಯಣಿ ಗಾರ್ಗ್ಯ ಪಪ್ರಚ್ಛ, ಆಗ ಗಾರ್ಗ್ಯ ಸೌರ್ಯಾಯಣಿಗಳು ಪ್ರಶ್ನೆ ಮಾಡ್ತಾರೆ, ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನಿ ಅಸ್ಮಾನ್ ಜಾಗೃತಿ ಕತರ ಏಷ ದೇವ ಸ್ವಪ್ನಾನ್ ಪಶ್ಯತಿ ಕಶ್ಯೈತತ್ ಸುಖಂ ಭವತಿ ಕಸ್ಮಿನ್ನು ಸರ್ವೇ ಸಂಪ್ರತಿಷ್ಠಿತಾ ಭವಂತಿ. ಇದರಲ್ಲಿ ಸ್ವಪಂತಿ ಜಾಗೃತಿ ಸ್ವಪ್ನಾನ್ ಪಶ್ಯತಿ ಮೂರು ಅವಸ್ಥೆಗಳಿಗೆ ಯಾವ ದೇವತೆಗಳು ಕಾರಣ, ಇದು ಸುಬ್ಬಿಂದು ವಿಸ್ತಾರವಾಗಿ ಮಾಡೋಕೆ ಅದನ್ನು ಹೇಳ್ತಾರೆ. ಇದು ಸೂಕ್ಷ್ಮವಾಗಿ ಹೇಳ್ತಾರೆ. ಈ ಸುಖ ಕೊಡೋದು ಯಾವ ದೇವತೆ, ಕಸ್ಮಿನ್ನು ಸರ್ವೇ ಸಂಪ್ರತಿಷ್ಠಿತಾ ಭವಂತಿ, ಯಾವ ದೇವತೆಯಲ್ಲಿ ಎಲ್ಲರೂ ಕೂಡ ಸಂಪ್ರತಿಷ್ಠಿತರಾಗಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ತಸ್ಮೈ ಸಹೋವಾಚ ಯಥಾ ಗಾರ್ಗ್ಯ ಮರೀಚಯೋ ಅರ್ಕಸ್ಯ ಅಸ್ತಂ ಗಚ್ಚತಃ ಸರ್ವಾ ಏವ ಸರ್ವಾ ಏತಸ್ಮಿನ್ ತೇಜೋಮಂಡಲೇ ಏಕೀಭವಂತಿ ತಾ ಪುನಃ ಪುನರುದಯತಃ ಪ್ರಚರಂತಿ ಏವಂ ವಾ ಏತತ್ಸರ್ವಂ ಸರ್ವಂ ಪರೇ ದೇವೇ ಮನಸಿ ಏಕೀಭವತಿ. ಸೂರ್ಯನ ಕಿರಣಗಳು ಹೇಗೆ ಸೂರ್ಯನಿಂದ ಹೊರಹೊಮ್ಮಿ ಸೂರ್ಯನೊಳಗೆ ಲಯ ಹೊಂದಬೇಕು, ಹಾಗೆ ಎಲ್ಲವೂ ಪರದೇವತೆಯಲ್ಲಿ ಮನಸ್ಸಿನ ಅಭಿಮಾನಿ ಮುಖ್ಯ ದೇವತೆಯಲ್ಲಿ ಇವೆಲ್ಲ ನೆನೆಸ್ತಾ ಇವೆ ಅಂತ ಹೇಳ್ತಾರೆ. ಅದ್ಯಾವುದೋ ಭಾಷೆಯಲ್ಲಿ ಹೇಳ್ತಾರೆ. ತೇನ ತರ್ಹಿ ಏಷ ಪುರುಷೋ ರಶೃಣೋತಿ ತಪಶ್ಯತಿ. ಎದ್ದಾಗ ಸೂರ್ಯನ ಕಿರಣಗಳು ಬಂದಾಗ ಎಲ್ಲ ಇಂದ್ರಿಯಗಳು ಜಾಗೃತವಾಗುತ್ತೆ, ಮಲಗಿದಾಗ ಎಲ್ಲ ಕೂಡ ಸುಪ್ತವಾಗಿ ಬಿಡುತ್ತೆ. ಅವಾಗೇನಾಗುತ್ತೆ, ತರ್ಹಿ ಏಷ ಪುರುಷೋ ರಶೃಣೋತಿ, ಮಲಿದವನು ಕಿವಿ ಕೇಳಿಸೋದಿಲ್ಲ, ಯಾಕೆ ಆ ಕಡೆ ಹೋಗಿಬಿಟ್ಟಿದ್ದಾರೆ. ನಾ ಪಶ್ಯತಿ, ಎಲ್ಲ ಇಂದ್ರಿಯಗಳು ಏನಾಗಿವೆ ಈಗ, ಸುಪ್ತಾವಸ್ಥೆ. ಇಂದ್ರಿಯ ನಿಯಾಮಕತ್ವ ಹೇಳ್ತಾರೆ ಪ್ರಾಣದೇವರಿಗೆ. ಪ್ರಾಣದೇವರಿಗೆ ಒಂದು ನಮಗೇನು ಗೊತ್ತಿದೆ ಈಗ, ಪ್ರಾಣ ಶ್ವಾಸ ನಿಯಾಮಕತ್ವ ಪ್ರಾಣಧಾರಣೆ ಗೊತ್ತಿದೆ. ಬರೀ ಅಷ್ಟೇ ಎಲ್ಲ ವಾಯುದೇವರ ಕೆಲಸ, ಈ ಥರ ಎಲ್ಲ ಇಂದ್ರಿಯಗಳು ಫಂಕ್ಷನ್ ಮಾಡಬೇಕಾದ್ರೆ ಏನಿರಬೇಕಲ್ಲಿ, ಪ್ರಾಣದೇವರು ಇರಬೇಕು. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಆಗ ಅವನಿಗೆ ಕಿವಿ ಇದೆ, ಆದರೆ ಕೇಳಿಸೋದಿಲ್ಲ ಅವನಿಗೆ. ಯಾಕೆ ಪ್ರಾಣದೇವರು ಏನು ಮಾಡಿದ್ದಾರೆ ಈಗ, ವಿಥೌಟ್ ಮಾಡಿಬಿಟ್ಟಿದ್ದಾರೆ, ಕೇಳಿಸೋದಿಲ್ಲ. ಈಗ ಪ್ರಚಾರಂತಿ ಏವಂ ಹ ವೈ ತತ್ಸರ್ವಂ ಸರ್ವಂ ಪರೇ ದೇವೇ ಮನಸ್ಸು ಏಕೀಭವತಿ ತೇನ ತರ್ಹಿ ಏಷ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶ್ಯತೆ. ಆ ಯಾವ ಜ್ಞಾನವೂ ಅವನಿಗಿಲ್ಲ. ನಾ ಅಭಿವತತೆ ಮಾತಾಡೋದಿಲ್ಲ, ನಾದತ್ತೆ ತಗೊಳ್ಳೋದಿಲ್ಲ. ಪಕ್ಕದಲ್ಲಿ ಬಂಗಾರದ ಗಟ್ಟಿ ಇಟ್ಟು ತಗೊಳ್ಳೋದಿಲ್ಲ, ಮಲಗಿರ್ತಾನೆ. ಪಕ್ಕದಲ್ಲಿ ಎಷ್ಟು ಕ್ಯಾಶ್ ಬ್ಯಾಕ್ಸ್ ಇಟ್ಟರು ಬಿಟ್ಲಕ್ಕಾಗೋದಿಲ್ಲ ಅವನು, ಯಾತಕ್ಕೆ ಪ್ರಾಣದೇವರು ಫಂಕ್ಷನ್ ಮಾಡಿಸ್ತಾ ಇಲ್ಲ. ನ ಸ್ಪೃಶ್ಯತೆ ನಾ ಅಭಿವತತೆ ನಾದತ್ತೆ ಆನಂದಯತೆ ಅನ್ನ ಆನಂದ ತಗೊಳ್ಳು ಏನೂ ಇಲ್ಲ. ಆಗ ಇದರಲ್ಲ ಅರ್ಥ ಮಾಡಿಕೊಂಡು ಮಲಗಬೇಕಾದ್ರೆ ಪ್ರಾಣದೇವರು ಹೇಗೆ ಏನು ಮಾಡ್ತಿದ್ದೆ, ಎಲ್ಲದನ್ನು ಕೂಡ ಹೋಯ್ತು ವಿತರ ಮಾಡ್ತಾ ಇದ್ದಾರೆ. ಈಗ ಎದ್ದಾಗ ಎಲ್ಲ ಹೊರಗೆ ಬಿಡ್ತಾ ಇದ್ದಾರೆ. ಸ್ವಿಚ್ ಹಾಕಿದ್ರೆ ಹೇಗೆ ಸ್ವಿಚ್ ಆಫ್ ಮಾಡಿದ್ರೆ ಹೇಗೋ ಹಾಗೆ. ನೇಯಾಯತೆ ಸ್ವಪಿತಿ ಇತ್ಯಾಚಕ್ಷತೆ ಅಂತ ಒಂದು ಸ್ಥಿತಿಯನ್ನು ಸ್ವಪಿತಿ ಅಂತ ಕರೀತಾರೆ. ಸ್ವಪಿತಿ ಅಂದ್ರೆ ಮಲಗಿದ್ದಾನೆ ಅಂತ ಅರ್ಥ. ಮಲಗಿದ್ದಾನೆ ಅಂದ್ರೆ ಎಲ್ಲದೂ ಅಂದ್ರೆ ಎಲ್ಲ ಕ್ರಿಯೆಗಳು ಕೂಡ ಏನಾಗಿದೆ ಈಗ, ನಿಂತು ಹೋಗಿದೆ. ರಶ್ಮಿ ನಾಮ ವಿಶೇಷೇಪಿ ಹ್ಯನ್ಯದೃಷ್ಟಿವಪೇಕ್ಷೆಯ ಸೂರ್ಯಸ್ಯ ಮಂಡಲಂ ಯಾಂತಿ ಇತ್ಯುಚ್ಯಂತೆ ತದದರ್ಶನಾತ್ ಏವಂ ವಿಷ್ಣೋಸ್ತು ಸಾಮೀಪ್ಯಾತ್ ದೇವಾನಾಂ ಸುಪ್ತಿಗಸ್ಯತು ವ್ಯವಹಾರಾಕರತ್ವಾಚ್ಯ ಏಕೀಭಾವ ಇತಿರ್ಯತೆ ಇತಿ ಚ. ಇಲ್ಲಿ ಒಂದು ಗೊಂದಲಕ್ಕೆ ಆಚಾರ ಉತ್ತರ ಕೊಡ್ತಾರೆ. ಎಲ್ಲ ಸೂರ್ಯನ ಕಿರಣಗಳು ಹೇಗೆ ಸೂರ್ಯನಿಂದ ಬಂದು ಮತ್ತು ಸೂರ್ಯನಲ್ಲೇ ಹೋಗಬೇಕು ಹಾಗೆ ಅಂತ ಹೇಳಿದಾಗ ಏನು ಭ್ರಾಂತಿ ಬರುತ್ತಾಗ, ಎಲ್ಲ ದೇವರು ಪರಮಾತ್ಮನೆಂದು ಪರಮಾತ್ಮ ಒಳಗೆ ಹೋಗಿಬಿಡ್ತಾರೆ ಅಂತ ಅರ್ಥ ಬರುತ್ತಲ್ಲ, ಹಾಗಲ್ಲ ಅಂತ ಹೇಳಿದರು. ಇಂಥದ್ದು ಕಾಯ್ತಿರ್ತಾರೋ ಏನಾದ್ರೂ ಅಂತ ಅರ್ಥ ಮಾಡಬೇಕು ಅಂತೇಳಿ. ರಶ್ಮೀನಾಮ ಅವಿಶೇಷೇಪಿ ಹಿ ಅನ್ಯದೃಷ್ಟಿ ವ್ಯಪೇಕ್ಷೆಯ ಪರಮಾತ್ಮನ ಸೂರ್ಯನಿಗೂ ಸೂರ್ಯನ ಕಿರಣಗಳಿಗೆ ಏನು ಸಂಬಂಧ, ಸೂರ್ಯನ ಸೂರ್ಯನಿಗೆ ಏನು ಸಂಬಂಧ ಇದೆ ಎರಡಕ್ಕೂ ಕೂಡ, ಅಭೇದ ಸಂಬಂಧ. ಆದರೆ ಆ ಸಂಬಂಧ ಇಲ್ಲಿ ಸಾದೃಶ್ಯ ಕೊಡ್ತಿದ್ದಾರೆ ಹೊರತು ದೃಷ್ಟಾಂತ ನಮಗೆ ಐಕ್ಯ ಹೇಳೋ ದೃಷ್ಟಾಂತಕ್ಕೆ ಹೊರಟಿಲ್ಲಿರ್ಬೋದು. ಅದೇ ಈ ದೃಷ್ಟಾಂತೆ ಸರ್ವಸಾಮ್ಯ ಮತ್ತು ನಿಯಮ. ಎಕ್ಸಾಂಪಲ್ ತುಂಬ ತೊಳ್ಳಕ್ಕೆ ಹೋಗಬಾರ್ದು, ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಆ ಹುಡುಗ ಸಿಂಹದಂತೆ ಇದ್ದಾನೆ ಅಂತ ಕೇಳಿದರೆ, ಬಾಲ ಇದೆಯಾ ಅಂತ ಕೇಳಿದರೆ, ಬಾಲದ ಪ್ರಶ್ನೆ ಅಲ್ಲ, ಏನು ಬಂದಿದೆ ಅಲ್ಲಿಗ ಪರಾಕ್ರಮ ಹೇಳಬೇಕಾಗಿದೆ ಅಷ್ಟೇ. ಅದರಿಂದ ವಿವಕ್ಷಿತವಾದ ಅಂಶ ಮಾತ್ರ ತಗೋಬೇಕು. ಸೂರ್ಯಸ್ಯ ಮಂಡಲಂ ಯಾಂತಿ ಇತ್ಯುಚ್ಯಂತೆ ತದದರ್ಶನಾತ್, ಅದು ಬಂದಾಗ ಕಾಣೋದು ಬರದೇ ಇದ್ದಾಗ ಕಾಣದೇ ಇರೋದು, ಆ ಸಾಮ್ಯ ಇಟ್ಕೊಂಡು ಹೇಳ್ತಾರೆ ಹೊರತು. ಏವಂ ವಿಷ್ಣೋಸ್ತು ಸಾಮೀಪ್ಯಾತ್ ದೇವಾನಾಂ ಸುಪ್ತಿಗಸ್ಯತು, ಎಲ್ಲ ದೇವತೆಗಳು ಕೂಡ ಸೂರ್ಯನ ಕಿರಣಗಳಂತೆ ದೇವತೆಗಳು ಫಂಕ್ಷನ್ ಮಾಡಬೇಕೀಗ. ಅದು ಬರೋ ದೇವರು ಅನುಗ್ರಹ ಮಾಡಿದಾಗ ಫಂಕ್ಷನ್ ಮಾಡ್ತಾರೆ, ಇಲ್ಲ ಹೋದಾಗ ಮಾಡೋದಿಲ್ಲ. ವ್ಯವಹಾರಾಕಾರತ್ವಾಚ್ಯ ಏಕೀಭಾವ ಇತಿರ್ಯತೆ, ವ್ಯವಹಾರಕ್ಕೋಸ್ಕರ ಹೇಳಿದ ಮಾತೆ ಹೊರತು ವಸ್ತುಸ್ಥಿತಿಯಲ್ಲಿ ಇಲ್ಲಿರ್ತಕ್ಕ ದೇವತೆಗಳಿಗೂ ದೇವರಿಗೇನು ಸಂಬಂಧ ಇದೆ ಭೇದ ಹೊರತು ಎಂದು ದೇವತೆಗಳಿಗೂ ದೇವರಿಗೇನೆ ಅಭೇದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಸಾಮಾನ್ಯ ಜೀವರಿಗೂ ದೇವರಿಗೆ ಹೇಗೆ ಅಭೇದ ಇರುತ್ತೆ? ಸಾಧ್ಯವೇ ಇಲ್ಲ. ಪ್ರಾಣಾಗ್ದಯ ಏವ ಏತಸ್ಮಿನ್ ಪುರೇ ಜಾಗ್ರತಿ ಗಾರ್ಘಪತ್ಯೋಹವ ಏಷಃ ಅಪಾನಃ ವ್ಯಾನಃ ಅನ್ವಾಹಾರ್ಯ ಪಚನೋ ಯತ್ ಗಾರ್ಘಪತ್ಯಾತ್ ಪ್ರಣೀಯತೆ ಪ್ರಣಯನಾತ್ ಆಹವನೀಯ ಪ್ರಾಣ ಯತ್ ಉಚ್ಛ್ವಾಸ ನಿಶ್ವಾಸೌ ಏತೌ ಆಹುತಿ ಸಮಂ ನಯತಿ ಸ ಸಮಾನೋ ಮನೋಹವಾವ ಯಜಮಾನ ಇಷ್ಟಫಲಮೇವ ಉದಾನ ಸಯೇರಂ ಯಜಮಾನಂ ಅಹರಹ ಬ್ರಹ್ಮಗಮಯತಿ ಅತ್ರ ಏಷ ದೇವ ಸ್ವಪ್ನೇ ಮಹಿಮಾನಮನುಭವತಿ ಯದೃಷ್ಟಂ ದುಷ್ಟಮನುಪಶ್ಯತಿ ಶ್ರುತಂ ಶ್ರುತಮೇವ ಅರ್ಥಮನುಶೃಣೋತಿ ದೇಶಾದಿಗಂತೈ ದೇಶಾದಿಗಂತರೈಶ್ಚ ಪ್ರತ್ಯನುಭೂತಂ ಪುನಃ ಪುನಃ ಪ್ರತ್ಯನುಭವತಿ ದೃಷ್ಟಂಚ ಅದೃಷ್ಟಂಚ ಶ್ರುತಂಚ ಅಶ್ರುತಂಚ ಅನುಭೂತಂಚ ಅನನುಭೂತಂಚ ಸತ್ಯ ಅಸತ್ಯ ಸರ್ವಂ ಪಶ್ಯತಿ ಸರ್ವಃ ಪಶ್ಯತಿ ಸ ಸದಾ ತೇಜಸ ಅಭಿಭೂತೋ ಭವತಿ ಅತ್ರ ಏಷ ದೇವಃ ಸ್ವಪ್ನಾನ್ ನ ಪಶ್ಯತಿ ಅಥ ಯದೇತ ತಸ್ಮಿನ್ ಶರೀರೇ ಸುಖಂ ಭವತಿ. ಇದು ಮುಂದಿನ ಮಾತು. ಭಗವತಃ ಶರೀರವತ್ ಸಾದೃಶ್ಯಯುಕ್ತೇ ಜೀವೇ ಸುಖಂ ಭವತಿ. ಆಗ ಸುಷುಪ್ತಿ ಅವಸ್ಥೆಯಲ್ಲಿ ಸುಖ ಬರುತ್ತಾ ಎಲ್ಲಿದೆ ಬರುತ್ತೆ ಅಂತ ಕೇಳಿದರೆ ದೇವರು ಸುಖವನ್ನು ಕೊಡ್ತಾರೆ. ಇದು ಮುಖ್ಯ. ಇದು ಸುಖ ಕೊಡೋದು ಪರಮಾತ್ಮನೇ, ಸ್ವರೂಪಾನಂದ ಆವಿರ್ಭಾವ ಮುಕ್ತಿ. ಮುಕ್ತಿ ಕೊಡೋದು ಯಾರು? ದೇವರು. ಕಶ್ಚೇತ ಸುಖಂ ಭವತಿ ಇತಿ ಪೃಷ್ಠತ್ವಾತ್ ದಹಿ ಅಚೇತರಸ್ಯ ಶರೀರಸ್ಯ ಸುಖಂ ಭವತಿ. ದೇಹಕ್ಕೆ ಸುಖ ದುಃಖ ವ್ಯವಹಾರ ಮಾಡಬಾರದು. ಯಾತಕ್ಕೆ? ದೇಹ ಏನೋ ಜಡ ಪದಾರ್ಥ, ಜಡದ ಸುಖ ಆಗಿದೆಯೋ ಇಲ್ಲ ಅಂತ ಕೇಳೋದಕ್ಕೆ ಹೋಗಬಾರದು. ಯಸ್ಯ ಆತ್ಮ ಶರೀರ ಬಿತ್ತಿದೆ ಶ್ರುತಿ. ಸುಖಾದಿಗಳ ಪ್ರಶ್ನೆ ಬಂದಾಗ ಇಲ್ಲ ಜೀವರಿಗೆ ಇಲ್ಲ ದೇವರಿಗೆ ಅಷ್ಟೇ ಇದೆ. ದೇವರಿಗೆ ನಿತ್ಯ ಸುಖ, ದೇವರಿಗೆ ನಿತ್ಯ ಸುಖಿಯಾದ ಪರಮಾತ್ಮರಿಂದ ಸುಖದ ಅನುಭವ ಅಷ್ಟೇ. ಸ್ವರೂಪದಲ್ಲಿ ಇದ್ರೂ ಕೂಡ ಅಭಿವ್ಯಕ್ತಿ ಆಗ್ಲಿಕ್ಕೆ ಯಾರು ಬೇಕಲ್ಲಿ? ತೆರಡುಗ್ರಹ ಬೇಕು. ಸಾದೃಶ್ಯ ದೇಹವ ಜೀವೋ ವಿಷ್ಟೋಸ್ತಸ್ಯ ಸುಖಂ ಭವೇತ್ ಸುಪ್ತೌ ತಸ್ಯ ಸುಖಾರ್ಥಂ ಹಿ ಭಗವಾನ್ ಸುಪ್ತಿಮಾರಯೇತ್. ಸಾದೃಶ್ಯ ದೇಹವ ಜೀವ, ದೇಹ ಜೀವನ ಐಕ್ಯ ಅಂತ ಕೇಳ್ತಾರೆ. ಸಾದೃಶ್ಯ ಇಟ್ಕೊಂಡು ಮಾತಾಡದೆ ಹೊರತು ಅವ್ರನ್ನ ಕರೆಯದ್ರೇನು ದೇಹರು ಕರೀತಾರೆ, ಅವರು ಬರ್ತಾರೆ. ಸಾದೃಶ್ಯದಿಂದ ಹೇಳಿದ್ದೆ ಹೊರತು ಅಭೇದ ಅಲ್ಲ. ಅದೇ ರೀತಿಯೇ ವಿಷ್ಣು ಜೀವರು ಕೂಡ ಹೇಳೋದು ಕೂಡ ಯಾವ ರೀತಿಯಲ್ಲಿ? ಅದು ಸಾದೃಶ್ಯದಿಂದ ಹೊರತು ಅಭೇದದಿಂದ ಅಲ್ಲ. ವಿಷ್ಣೋ ತಸ್ಯ ಸುಖಂ ಭವೇತ್, ವಿಷ್ಣುವಿನ ಅನುಗ್ರಹದಿಂದ ಸುಖ ಆಗುತ್ತೆ ಅವನಿಗೆ. ಆನಂದೋ ನಂದನೋ ನಂದ ಸತ್ಯಸರ್ವ ತ್ರಿವಿಕ್ರಮ, ಪರಮಾತ್ಮ ಆನಂದಪೂರ್ಣ, ಅವರಿಂದನೇ ಆನಂದ ಸಿಕ್ಕೋದು. ಸುಪ್ತೌ ತಸ್ಯ ಸುಖಾರ್ಥಂ ಹಿ ಭಗವಾನ್ ಸುಪ್ತಿ ಬಾರಯೇತ್. ದೇವರು ಯಾತಕ್ಕೆ ಸುಪ್ತಿ ಅವಸ್ಥೆ ಕೊಡ್ತಾರೆ ಅಂದರೆ ಜೀವನಿಗೆ ಸುಖಾನುಭವ ತಂದು ಕೊಡಬೇಕು, ಅದಕ್ಕೆ ಕೊಡ್ತಾರೆ. ಆಗೋದಿಲ್ಲ. ಯಾರಿಗೆ ಆಗೋದಿಲ್ಲ? ಮುಕ್ತಿಯೋಗಿ. ಉಳಿದವರು ದುಃಖಾನುಭವರೇ ಆಗೋದು. ಯಾರಿಗೆ? ಮಿಥ್ಯ ಅಲ್ಲ ಅದು. ಎಂಥದ್ದು ಉದಾಹರಣೆಗೆ ಏನಾಗಿದೆ ಗೊತ್ತಾ? ಮನಸ್ಸಿನಲ್ಲಿ ಇದೆ ಅದು. ಅಭಿಮಾನದ ಏನು ತಿಳ್ಕೊತಾನೋ ನಂದು ಅಂತ ತಿಳ್ಕೊತಾನೆ ಅಷ್ಟೇ ಹೊರತು ಸ್ವರೂಪದಲ್ಲೇ ಇದ್ದಿದ್ರೆ ಸುಪ್ತಿ ಸುಷುಪ್ತಿಯಲ್ಲಿ ಏನಾಗಿರಬೇಕಾಗಿತ್ತು? ಸ್ವರೂಪ ಸುಷುಪ್ತಿಯ ಒಂದು ವೈಶಿಷ್ಟ್ಯ ಅಂದರೆ ನಿತ್ಯದಲ್ಲೂ ಕೂಡ ಅದೇನು ದೇನು ತೋರಿಸ್ತಾನೆ, ದೇವರು ಸ್ವರೂಪದ ಸುಖವನ್ನು ತೋರಿಸಿಕೊಡ್ತಾನೆ. ಗೊತ್ತಾಯ್ತಾ? ಸ್ವರೂಪದ ಸುಖವನ್ನು ಕೊಟ್ಟು ಹೇಳ್ತಾ ಇದ್ದಾನೆ. ಆದ್ರಿಂದಾಗಿನೇ ಆ ಸುಖ ಎಂಥದ್ದದು? ಒಂದು ದೃಷ್ಟಿಯಿಂದ ಮುಕ್ತಿ ಹೇಗಿರುತ್ತೆ ಅದನ್ನ ಏನಂತ ಹೇಳಬೇಕು? ಮುಕ್ತಿ ಇದ್ದಾಗ ಹೇಗಿರುತ್ತೆ ಅಂತ ಕೇಳಿದ್ರೆ ಸುಪ್ತಿ ಅವಸ್ಥೆ ಇದ್ದಾಗ ಇರುತ್ತೆ ಅಂತ ಹೇಳ್ಬಿಡು. ಹಾಗೆ ಮರ್ಕೋಬಿಟ್ರೆ ಆಗುತ್ತಲ್ಲ ಅಂತ ಕೇಳ್ಬಿಟ್ರೆ ಎಲ್ಲರೂ ಕೂಡ ಕುಡಿಯೋದು ಬಿಡೋದು, ಕುಡಿಯೋದು ಮಾಡಿಬಿಟ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲ, ಅಲ್ಲಿ ಜ್ಞಾನ ಇಲ್ಲ, ಅಲ್ಲಿ ಜ್ಞಾನ ಇದೆ. ಗೊತ್ತಾಯ್ತಾ? ಸುಪ್ತಿ ಅವಸ್ಥೆಯಲ್ಲಿ ಕೋಮಾಶಯದಲ್ಲಿ ಇದ್ದಾಗ ಆ ಕೋಮಾಶಯದಲ್ಲಿ ದುಃಖ ಇರುತ್ತೆ. ಆಕ್ಚುಯಲಿ ಕೂಡ ಸುಪ್ತಿ ಅವಸ್ಥೆಯಲ್ಲಿ ದುಃಖ ಇರೋದಿಲ್ಲ, ಕೋಮಾಶಯದಲ್ಲಿ ಮೂರ್ಛಾವಸ್ಥೆ ಅಷ್ಟೇ. ಇಲ್ಲಿ ಸುಖದ ಅನುಭವ ಬರಬೇಕಾದ್ರೆ ಸುಪ್ತಿ ಅವಸ್ಥೆಗೆ ಹೋಗ್ಬೇಕು. ಅದೇ ಯಾತಕ್ಕೆ ಅಂತ ಕೇಳಿದರೆ ನಿಮೀಲಿತಾಕ್ಷ ಯುಗಲ ಪ್ರಾಜ್ಞಂ ಯದಾಲಿಂಗತಿ ರುಕ್ಮಿಣೀಶದಲ್ಲಿ ಹೇಳ್ತಾರಲ್ಲ, ಪ್ರಾಜ್ಞಾನಾಮ ವಿಶ್ವಾತೈಜಸ ಪ್ರಾಜ್ಞ, ಅದೆಲ್ಲ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ ಪಾಂಡುಕ್ಯದೊಳಗೆ. ಹಾಂ, ಸುಖಾನುಭವ ಆಗಬೇಕು ನಮಗೆ. ಮನೆ ಎರಡು ಅನುಭವ ಅಂತ ಹೇಳ್ತಾರೆ. ಒಂದು ಅನುಭವ ನಿದ್ರಾವಸ್ಥೆಯಲ್ಲಿ ಸುಖಾನುಭವ, ಒಂದು ಇನ್ನೊಂದು ಸುಖಾನುಭವ ಯಾವಾಗ? ನಿರ್ಮಲ ಸುಖ ಅಂತ ಕೇಳಿದರೆ ಜ್ಞಾನ ಕಾರ್ಯ ಮಾಡಿದಾಗ ಅಂತ ಹೇಳ್ತಾರೆ. ಅವೆರಡು ಮಾತ್ರ ನಿರ್ಮಲವಾದ ಸುಖಗಳು, ಬೇರೆ ಏನಿರೋದಿಲ್ಲ. ಭಾರಿ ಎಂಜಾಯ್ ಮಾಡ್ತಕ್ಕಂಥ ಕಾಲ ಯಾವುದು ಅಂದರೆ ಒಂದು ಜ್ಞಾನ ಒಂದು ನಿದ್ರೆ ಎರಡೇ. ಜ್ಞಾನದ ವೈಶಿಷ್ಟ್ಯ ಏನಂತಕ್ಕೆ ಎಚ್ಚರ ಇದೆ ಆಗ. ಆದ್ದರಿಂದಲೇ ಮೋಕ್ಷಕ್ಕೆ ಯಾವುದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳ್ತಾರೆ, ಜ್ಞಾನಕಾರ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳ್ತಾರೆ. ಅದರಷ್ಟು ಅದಕ್ಕೆ ಆನಂದ ತೀರ್ಥ, ಅದರಷ್ಟು ಆನಂದ ಯಾವ ಕೆಲಸವೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವ ಅನ್ನವು ಕೂಡ ಅಷ್ಟು ಆನಂದ ಕೊಡೋಕ್ಕೆ ಸಾಧ್ಯ ಇಲ್ಲ. ಅನ್ನದ ಆನಂದ ಹಸಿವಾದಷ್ಟು ಮತ್ತೆ ಹೋಗಿಬಿಡುತ್ತೆ. ಇದು ಹಾಗಲ್ಲ, ಜ್ಞಾನ ವಸದ ಬಂದ ಮೇಲೆ ಏನಾಗುತ್ತದೆ? ಫಾರ್ ಎವರ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅಂದರೆ ಅನ್ನಕ್ಕೆ ನಾಶ ಇದೆ, ಜ್ಞಾನಕ್ಕೆ ನಾಶ ಇಲ್ಲ. ಅದರಿಂದ ಜ್ಞಾನಕ್ಕೆ ಆರಿಭಾವಂತ ಉಂಟು. ಆ ದೇವರು ಕೊಡೋತಕ್ಕ ಜ್ಞಾನ ಕೊಡೋದು ಅವನೇ, ಆನಂದ ಕೊಡೋದು ಅವನೇ ಅಂತ ತಿಳ್ಕೊಂಡಾಗ ಮಹತ್ವ ತಿಳಿ ಹೆಚ್ಚಾಯಿತು. ಸುಪ್ತೌತಸ್ಯ ಸುಖಾರ್ಥಂ ಹಿ ಭಗವಾನ್ ಸುಪ್ತಿಮಾನ ಏತ್. ಒಂದು ಕಡೆ ನಾವೇನು ತಿಳ್ಕೊತೀವಿ, ದೇಹ ರಿಸಾರ್ಜ್ ಆಗುತ್ತೆ. ದೇಹ ರಿಸಾರ್ಜ್ ಅಲ್ಲ, ಜೀವ ಏನಾಗ್ತಾನೆ ಆ ಸಮಯದೊಳಗೆ ಸುಖ ಅನ್ಬೇಕು. ಅವನು ಮತ್ತೆ ಫ್ರೆಶ್ ಆಗಿ ಬರ್ತಾನೆ. ದೇವರ ಹತ್ರ ಗುಡಿಗೆ ಹೋಗಿ ಬಂದಾಗ ಏನಾಗುತ್ತೆ ಮನಸ್ಸಿಗೆ, ದೇವಸ್ಥಾನಕ್ಕೆ ಹೋಗಿ ಬಂದಾಗ ಖುಷಿ ಆಗುತ್ತೆ. ಒಳಗೆ ಎಲ್ಲಿ ಹೋಗಿ ಬಂದಿದ್ದಾನೆ ಅವನೀಗ, ದೇವರ ಹತ್ರ ಹೋಗಿ ಬಂದಿದ್ದಾನೆ, ಅದಕ್ಕೆ ಹಾಗೆ ಇರ್ತಾನೆ ಅವನೀಗ, ಒಳ್ಳೆ ಖುಷಿ ಇರ್ತಾರೆ. ಅದಕ್ಕೆ ಜ್ಞಾನಿಗಳು ಹೇಳ್ಬೇಕಾದ್ರೆ ಮುಂದೆ ಬಂದರು, ಸ್ವಲ್ಪ ಮುಂದೆ ಬಂದು ಜ್ಞಾನಿಗಳು ಹೇಳ್ಬೇಕಾದ್ರೆ ಹೇಗೆ ಹೇಳ್ತಾರೆ ಅವರು, ಸಂತೋಷದಿಂದ ಹೇಳ್ತಾರೆ. ಸುತ್ತಾ ವಿಷ್ಣು ಸಮುತ್ತಾಯ, ದುಷ್ಟರು ಹೇಗೆ ಹೇಳ್ತಾರೆ, ಅಯೋಗ್ಯರು ದುಃಖಪಟ್ಟರೆ ಅಯ್ಯೋ ಅಂತ ಹೇಳ್ತಾರೆ. ಯಾತಕ್ಕೆ ಅಲ್ಲಿ ನಿದ್ರೆ ಅನುಭವಿಸಿದ ಕೂಡ ಏನೋ ದುಃಖನೇ, ನಿದ್ರೆಯಲ್ಲಾಗಿರೋದು ಏನೋ ಅವರಿಗೆ ದುಃಖ ಅನುಭವನೆ, ಅದು ಫ್ರೆಶ್ ಆಗೋದಿಲ್ಲ ಅವರು. ತಡೆದು ಮತ್ತೆ ಕುಡಿದು ಬಿಡ್ತಾರೆ, ಹೇಳೋದ ಮತ್ತೆ ಕುಡಿದು ಬಿಡ್ತಾರೆ ಅಷ್ಟೇ. ಯಾಕೆ ಅದು ಸುಖ ಕಾಣಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರ ಕೈಲಿ. ಸುಖ ಹುಡುಕ್ತಾರೆ, ಸುಖ ಸಿಗೋದಿಲ್ಲ ಇವ್ರಿಗೆ. ಆಗಲ್ಲ, ನಿದ್ರೆ ಮಾಡಿದಾಗ ಆನಂದವಾಗುತ್ತೆ ಅಂತ ಹೇಳ್ತಾರೆ. ದೇವರ ಹತ್ರ ಒಂದು ಅನುಭವ, ಸ್ನಾನ ಮಾಡಿದಾಗ ಹೇಗೆ ಫ್ರೆಶ್ನೆಸ್ ಫೀಲ್ ಮಾಡ್ತಾನೋ, ನಿದ್ರೆ ಮಾಡಿ ಎದ್ದ ಮೇಲೆ ಏನಾಗ್ತಾನೆ, ಫ್ರೆಶ್ನೆಸ್ ಫೀಲ್ ಮಾಡ್ತಾನೆ. ಸಯಥ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ. ಅವರಿಗೆ ದುಃಖನೇ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಭ್ರಾಂತಿಯಿಂದ ಕ್ರಿಯೇಟ್ ಮಾಡ್ತಾರೆ. ಭ್ರಾಂತಿಯಿಂದ ಅವನಿಗೆ ತಮಾಷೆ ಅಂದ್ರೆ ಆಗಿರೋದು ಏನಾಗ, ಅವನಿಗೆ ಎರಡು ವಿಧ, ಈಗ ಹೊರಗು ದುಃಖ ಇದೆ, ಎರಡರಲ್ಲೂ ದುಃಖ ಇದೆ. ಆ ಕಾಲಕ್ಕೆ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ ಟೆಂಪರಲ್ಲಿ ವಿಥರ್ಡ್ ಮಾಡ್ತಾರೆ ಅಂತ, ಗೊತ್ತಾಯ್ತಾ, ಯಾವ್ದನ್ನ ದುಃಖಾನುಭವನ ಅದಕ್ಕೆ ಸುಖ ಅಂತ ತಿಳ್ಕೊಂಡ್ಬಿಡ್ತಾನ. ಅರ್ಥ ಆಯ್ತಾ, ಈಗ ದುಃಖಾನುಭವ ಸ್ವಲ್ಪ ಸ್ಟಾಪ್ ಆಗೋದೆ ಅವನಿ ಪಾಲಿ ನಿದ್ರೆ ಹೊರತು ನಿಜವಾದ ಸುಖಾನುಭವ ಆಗೋದೆ. ನೆಗೆಟಿವ್ ಹ್ಯಾಪಿನೆಸ್, ಪಾಸಿಟಿವ್ ನೆಗೆಟಿವ್ ಹ್ಯಾಪಿನೆಸ್. ಜೋರ ಹೊಡಿತಿರ್ತಾರೆ, ಸುಮ್ಮನೆ ನಿಲ್ಲಿಸ್ತಾರೆ, ಹಬ್ಬ ಅಂತಾರೆ ಅಷ್ಟೇ. ನಿಲ್ಲಿಸಿದ್ದಾರೆ ಅಷ್ಟೇ, ಮತ್ತೆ ಹೊಡೆದಕ್ಕಿಂತ ಎಷ್ಟು ನೋಡಿ ಮತ್ತೆ ಕೂಗ್ತಾನೆ. ಅದೇನು ಸುಖ ಅಂದ್ರೆ ಆ ಇದ್ದಾಗ ಇಲ್ಲಿನ ತೆಗೆದಲ್ಲಿ ಬದೇ ಸ್ಟಾಪ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪನ್ನು ಸುಖ ಅಂತ ತಿಳ್ಕೊಬೇಕು ಹೊರತು ನಿಜವಾದ ಸುಖ ಇವ್ರಿಗಾಗಲ್ಲ. ಪಾಸಿಟಿವ್ ಸುಖ ಇರೋದು ಯಾರಿಗೆ? ಪಾಸಿಟಿವ್ ಸುಖ ಇರೋದು ಕೇವಲ ಮುಕ್ತಿಯೋಗ್ಯರಿಗೆ ಮಾತ್ರ. ಇವರಿಗೇನಿರುತ್ತೆ ಅಂತ ಅಲ್ಲೂ ಕಲ್ಬಿದ್ರಲ್ಲೇ ಮಿಕ್ಸರ್ ರೀ. ಯಾವಾಗಲೂ ಕೂಡ ಯಾವ ಸ್ವರೂಪ ಅಂದ್ರೆ ಸ್ವರೂಪನೇ ಅಭಿವ್ಯಕ್ತ ಆಗ್ಬೇಕು ಯಾವಾಗಲೂ. ಎರಡು ಒಂದೇ, ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಜ್ಞಾನ ಇದೆ ಅಜ್ಞಾನ ಇದೆ, ಇಲ್ಲಿ ಪೂರ್ಣ ಇದೆ ಅಪೂರ್ಣ ಇದೆ, ಕೆಲವು ವ್ಯತ್ಯಾಸಗಳುಂಟು. ಆದರೆ ಸಿಮಿಲ್ಯಾರಿಟಿ ಮಾತ್ರ ಮೋಕ್ಷಕ್ಕೆ, ಗೊತ್ತಾಯ್ತಾ, ಬೇರೆ ಯಾವುದಕ್ಕೂ ಅಲ್ಲ. ಅದು ಮುಂದೆ ದೃಷ್ಟಾಂತಕ್ಕೆ ಅಂದ ಕೊಡ್ತಾರೆ. ಮೋಕ್ಷ ಸುಖದ ಎಕ್ಸಾಂಪಲ್ ಕೊಡಬೇಕಾದ್ರೆ ಅದು ಒಂದು ದೃಷ್ಟಾಂತನೇ. ನಹಿ ಅಚೇತನ ಸಾದೃಶ್ಯ ದೇಹವ ಜೀವೋ ವಿಷ್ಣೋಸ್ತಸ್ಯ ಸುಖಂ ಭವೇತ್ ಸುಪ್ತೌ ತಸ್ಯ ಸುಖಾರ್ಥಂ ಹಿ ಭಗವಾನ್ ಸುಪ್ತಿಮಾನ ಏತ್. ಸಯಥಾ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ಭವೈತ್ ತತ್ಸರ್ವಂ ಪರೇ ಆತ್ಮನಿ ಸಂಪ್ರತಿಷ್ಠತೆ. ವಯಾಂಸಿ ಅಂದರೆ ಪಕ್ಷಿಗಳು ಅಂತ ಅರ್ಥ. ವಾಸೋ ವೃಕ್ಷ ಅಂದರೆ ಅವು ನೆಲೆಸಿರ್ತಕ್ಕಂಥ ಮರಗಳು. ಅವು ಸಾಯಂಕಾಲ ಏನು ಮಾಡುತ್ತೆ ಎಲ್ಲವೂ ಕೂಡ ಆ ಮರಕ್ಕೆ ಹೋಗಿ ಗುಡ್ಗ ಆರಾಮಾಗಿದ್ದು ಬಿಡುತ್ತೆ. ಆ ರೀತಿಯಲ್ಲಿ ರಾತ್ರಿ ಹೊತ್ತಲ್ಲಿ ಎಲ್ಲ ದೇವತೆಗಳು ಏನು ಮಾಡಿಬಿಡ್ತಾರೆ, ವಿಶ್ರಾಂತಿ ತೊಗೊಂಡ್ಬಿಡ್ತಾರೆ ಜೀವನಿಗಿದು. ಪೃಥಿವೀಚ ಪೃಥಿವೀ ಮಾತ್ರಾಚ ಆಪಶ್ಚ ಆಪೋ ಮಾತ್ರಾಚ ತೇಜಶ್ಚ ತೇಜೋ ಮಾತ್ರಾಚ ವಾಯುಶ್ಚ ವಾಯು ಮಾತ್ರಾಚ ಆಕಾಶಶ್ಚ ಆಕಾಶ ಮಾತ್ರಾಚ ಎಲ್ಲವೂ ಕೂಡ. ಚಕ್ಷುಶ್ಚ ದ್ರಷ್ಟವ್ಯಂಚ ಶ್ರೋತ್ರಂಚ ಶ್ರೋತವ್ಯಂಚ ಘ್ರಾಣಂಚ ಘ್ರಾತವ್ಯಂಚ ರಸದಂಚ ರಸಯಿತವ್ಯಂಚ ತ್ವಕ್ಚ ಸ್ಪರ್ಶಯಿತವ್ಯಂಚ ವಾಕ್ಚ ವಕ್ತವ್ಯಂಚ ಹಸ್ತೌ ಚ ದಾತವ್ಯಂಚ ಪಾದೌ ಚ ಗಂತವ್ಯಂಚ ವಾಯುಶ್ಚ ವಿಸರ್ಜಿತವ್ಯಂಚ ಉಪಸ್ಥಶ್ಚ ಆನಂದಯಿತವ್ಯಂಚ ಮನಶ್ಚ ಮಂತವ್ಯಂಚ ಬುದ್ಧಿಶ್ಚ ಬೋಧವ್ಯಂಚ ಅಹಂಕಾರಶ್ಚ ಅಹಂಕರ್ತವ್ಯಂಚ ಚಿತ್ತಂಚ ಚೇತಯಿತವ್ಯಂಚ ತೇಜಶ್ಚ ವಿದ್ಯೋಚಿತವ್ಯಂಚ ಪ್ರಾಣಶ್ಚ ವಿಧಾರಯಿತವ್ಯಂಚ. ಇವಿಷ್ಟು ಕೂಡ ಏನಾಗುತ್ತಾಗ ರೆಸ್ಟ್. ಯಾವ್ರಿ ವಯಾಂಸಿ ಅಂತ ಕೊಟ್ರಲ್ಲ ದುಷ್ಟಾಂತ, ವಯಾಂಸಿ ಪಕ್ಷಿಣಃ. ಏಷಾ ಹಿ ದೃಷ್ಟಾ ಸ್ಪೃಷ್ಟ ಶ್ರೋತ ಘಾತ ರಸಯಿತ ಮಂತ ಬೋಧ ಕರ್ತ ವಿಜ್ಞಾನಾತ್ಮ ಪುರುಷ ಸಪರೇ ಅಕ್ಷರೇ ಆತ್ಮನಿ ಸಂಪ್ರತಿಷ್ಠತೆ ಪರಮೇವ ಅಕ್ಷರಂ ಪ್ರತಿಪದ್ಯತೆ ಸಯೋಹ ವೈ ತದಚ್ಛಾಯಂ ಅಶರೀರಂ ಅಲೋಹಿತಂ ಶುಭ್ರಂ ಅಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಂ ಭವತಿ ತದೇಶ ಶ್ಲೋಕಃ. ಈ ರೀತಿ ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ, ಸರ್ವಜ್ಞತ್ವ ಬರುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಜ್ಞಾನ, ಮೋಕ್ಷಕ್ಕೆ ಸಾಧನವಾದ ದಿವ್ಯ ಜ್ಞಾನ ಬರೋದು. ದೇವರ ವ್ಯಾಪಾರವನ್ನು ತಿಳ್ಕೊಬೇಕು. ತೇನವಿನ ತೃಣಮಭ್ಯ ಚಂದತೆ ಇದೆ ಬಂದು ನಾವು ಹೊರಗಲ್ಲ, ಒಳಗೆ ಅನುಸಂಧಾನ ಮಾಡಬೇಕು. ಅದನ್ನು ಹೇಳೋದು ಮಲಗೋದು ಕೂಡ ಏನದು, ದೊಡ್ಡ ತತ್ವದ ಅನುಸಂಧಾನ. ಅದು ಮಲಗಬೇಕಾದ್ರೆ ಏನಾಗುತ್ತೆ, ಅನುಸಂಧಾನ ಇದ್ದು ಮಲಗಬೇಕು. ನಾವು ಸ್ವಿಚ್ ಆಫ್ ಮಾಡಿ ಏನಾಗುತ್ತೆ ಗೊತ್ತು, ಆನ್ ಮಾಡಿ ಏನಾಗುತ್ತೆ ಗೊತ್ತು, ನಮ್ಮ ಮನೆದಾಗ ಏನಾಗುತ್ತೆ ಯೋಚನೆ ಮಾಡೋದಿಲ್ಲ. ಮಲಗ ಸುಮ್ಮನೆ ಮಲಗ್ತಾನೆ, ಸುಮ್ಮನೆ ಎದ್ದು ಬಿಡ್ತಾನೆ. ಅದಕ್ಕೆ ಹೇಳ್ತಿರ್ಬೇಕಾದ ತಕ್ಷಣ ಏನು ಮಾಡಬೇಕು, ಸ್ಮೃತ್ವಾ ವಿಷ್ಣು ಸಮುತ್ಥಾಯ. ಮಲಗಬೇಕಾದ್ರೆ ಏನು ಮಾಡಬೇಕು, ಸ್ವಪೇ ಧ್ಯಾಯನ್ ಜನಾರ್ದನ. ದೇವನ ಧ್ಯಾನ ಮಾಡ್ತಾ ಮಲಗು, ಎಬ್ಸೋದವನೇ ಮಲಗಿಸೋದವನೇ. ಆದ್ದರಿಂದಾಗಿನೆ ಅವನ ಮೂಲಕ ಚಿಂತನೆ ಶುರು ಮಾಡಬೇಕು. ಅದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈ ಪ್ರಾಣ ಭೂತಾನಿ ಸಂಪ್ರತಿಷ್ಠಂತೆ ಯತ್ರ ತದೇತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವಮೇವ ಅವಿವೇಶ ಇತಿ. ಅಸಹೈನಂ, ಅಲ್ಲಿಗೆ ಆ ವಿಷಯ ಮುಗಿತು. ಅಸಹೈನಂ ಒಟ್ಟಿನ ಮೇಲೆ ದೇವರೇ ಮುಖ್ಯ ಕಾರಣ ಅಂತ. ಇದು ಪ್ರಶ್ನೆ ಏನೀಗ, ಸುಷುಪ್ತಿ ಸ್ವಪ್ನ ಮೊದಲಾದ ವ್ಯವಸ್ಥೆಗಳನ್ನು ಕೊಡೋದೆಲ್ಲ ಯಾರು ಅಂತ ಕೇಳಿದರೆ ದೇವರು ಕೊಡ್ತಾನೆ. ಉಳಿದೆಲ್ಲ ದೇವತೆಗಳು ಅಂದರೆ ಅವರೇ ಮಲಗೋರು, ಅವ್ರಿಗೆ ಮುಂದೆ ಅವರು ಕೂಡ ಪ್ರಶ್ನೆ ಇಲ್ಲ. ಕೊಡೋದು ಯಾರು, ಜಾಗೃತರಾಗಿರೋದು ಇಬ್ಬರೇ ಹರಿವಾಯುಗಳು ಮಾತ್ರ. ಸ್ವಾತಂತ್ರ್ಯ ಇರೋದು ಯಾರಿಗಲ್ಲಿ, ದೇವರಿಗೆ ಮಾತ್ರ. ಇದು ಸಿದ್ಧಾಂತ. ಹಾಗೂ ರುದ್ರದೇವರ ವ್ಯಾಪಾರ ಕೂಡ ಇಲ್ಲ. ಸುಷುಪ್ತಿಯಲ್ಲಿ ಯಾರದಿಲ್ಲ, ರುದ್ರದೇವರ ಮನಸ್ಸು ಕೂಡ ಫಂಕ್ಷನ್ ಮಾಡೋದಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಅವ್ರು ಫಂಕ್ಷನ್ ಇದೆ, ರುದ್ರದೇವರ ವ್ಯಾಪಾರ ಇದೆ. ಆದರೆ ಇದರಲ್ಲಿ ಆದರೆ ರುದ್ರದೇವರ ವ್ಯಾಪಾರ ಎಷ್ಟರ ಮಟ್ಟಿಗಿದೆ, ಆಕ್ಟಿವ್ ಆಗಿರ್ತಾರೆ ಅಷ್ಟೇನೆ. ಬಟ್ ಅದು ಸ್ವಪ್ನಾದಿಗಳು ಕ್ರಿಯೇಟ್ ಮಾಡೋದಲ್ಲ ಯಾರು, ತೋರಿಸೋದಲ್ಲ ಯಾರು, ಮತ್ತೆ ಸಂಧೆಯ ಸೃಷ್ಟಿ ರಾಹ ದೇವರಿಂದ ಆಗುತ್ತೆ, ಹೊತ್ತು ಬೇರೆಯವರಿಂದ ಅಲ್ಲ. ಅಸಹೈನಂ ವಾಯುದೇವರು ಹೇಳಿದ ಸ್ವಪ್ನ ಸುಷುಪ್ತಿ ವ್ಯವಸ್ಥೆಯಲ್ಲಿ ವಾಯುದೇವರು ಏನಾಗಿರ್ತಾರೆ, ನಿಯಾಮಕರಾಗಿ ಇದ್ದೇ ಇರ್ತಾರೆ. ಅದು ಚೇಂಜ್ ಆಗೋದಿಲ್ಲ, ವಾಯುದೇವರು ಎಲ್ಲ ಕಾಲಕ್ಕೂ ಇರಲೇಬೇಕು ಅವರು. ಅದು ಕಾರಣ ಏನಂದ್ರೆ ಮಲಗಿದಾಗಲೂ ಉಸಿರಾಡುತ್ತಲ್ಲ, ಅದೇ ಕಾರಣ. ಇವರು ಏನಾಗ್ತಿತ್ತು, ವಾಯುದೇವರು ಇಷ್ಟ ಬಿಡ ಬೇಡ ಮಲಗಿದವರು ಉದ್ದ ಬಿಡಿ ಹೇಳ್ತಾನೆ ಇರಲಿ ಯಾರು ಕೂಡ. ಹಾಂ, ಅದೇ ಹೇಳ್ತಾರೆ ಪ್ರಾಜ್ಞಮ್ ಯದಾಲಿಂಗ ಐಕ್ಯ. ಐಕ್ಯ ಮಾತು ಉಪಯೋಗಿಸಲೇಬಾರದು, ಗೊತ್ತಾಯ್ತಾ. ಕ್ಲೋಸ್ನೆಸ್ ಅಷ್ಟೇ, ಕ್ಲೋಸ್. ಇವತ್ತು ಐಸ್ ಬಿಡ್ತೇವೆ ನಾವು, ತಣ್ಣಗಾಗತ್ತೆ. ನಾವು ಐಸಾಗಿದ್ದೇವಾ, ತಣ್ಣಗಾಗಿದ್ದು ಯಾತಕ್ಕಾಯ್ತು, ಮುಟ್ಟಿದ್ದಕ್ಕಾಯ್ತು ಅಷ್ಟೇ. ತಣ್ಣಗಾಗಿ ನಾವು ಐಸಾಗಿಬಿಟ್ರೆ ಗತಿ ಏನಾಗುತ್ತೆ, ಆಗ ಮತ್ತೆ ಯಥಾಪ್ರ ಕ್ಲಿಯರ್ ಮಾಡಬೇಕಾಗುತ್ತೆ, ಏನು ದಾರಿ ಇಲ್ಲ. ಐಸ್ ಆಗಬಾರ್ದು, ಐಸಿನ ಕಾಂಟ್ಯಾಕ್ಟ್ ನಮ್ಮನ್ನು ಇದ್ಕೊಳ್ಳುತ್ತೆ. ಅವ್ರು ಏನು ಮಾಡ್ತಾರೆ, ದೇವರ ಹತ್ರ ಸುಖ ಆಗುತ್ತೆ ಅಂತ ಕೇಳಿದ್ರೆ ಐಸ್ ತಣ್ಣ ಮಾಡೋದಿಲ್ವಾ, ಬೆಂಕಿ ತಾಪ ಕೊಡೋದಿಲ್ವಾ, ಬೆಂಕಿ ಆಗಬೇಕು ಅದಕ್ಕೆ, ಬೆಂಕಿ ಆಗಬೇಕಾಗಿಲ್ಲ. ಏನಾಗಬೇಕು, ಬೆಂಕಿ ತಿದ್ರೆ ಸಾಕು. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಹರೇಶ್ಚರಣ ದೇವರು ಪಾದ ಸೇರ್ತಾರೆ ಅಂದ್ರೆ ಏನರ್ಥ, ಸುಖವಾಗಿರ್ತಾರೆ ಅಂತಾರೆ. ದೇವ್ರು ಹೇಗಿದ್ದಾನೆ, ಆನಂದಮಯ. ಆನಂದಮಯನ ಹತ್ತಿರದ್ರೆ ಹೇಗಿರ್ತಾನೆ, ಆನಂದವಾಗಿರ್ತಾನೆ ಅಷ್ಟೇ ಹೊರತು ದೇವರೇ ಆಗಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ವೆರಿ ಕ್ಲೋಸ್ ಟು ಗಾಡ್. ಎದ್ದಾಗ ನಮ್ಗೆ ಕ್ಲೋಸ್, ಯಾವುದಕ್ಕೆ ಕ್ಲೋಸ್ ಆಗ್ತೀವಿ, ವಿಷಯಗಳಿಗೆ ಕ್ಲೋಸ್ ಆಗ್ತೀವಿ. ಎದ್ದಾಗ ವಿಷಯಗಳಿಗೆ ಕ್ಲೋಸ್, ಮಲಗಿದಾಗ ವಿಷ್ಣುವಿಗೆ ಕ್ಲೋಸ್. ವಿಷ್ಣುವಿಗೆ ಕ್ಲೋಸ್ ಆದರೆ ನಿದ್ರೆ, ವಿಷಯ ಕ್ಲೋಸ್ ಆದಾಗ ಎಚ್ಚರ ಅಷ್ಟೇ. ನಿಜವಾಗ್ಲೂ ಜ್ಞಾನಿಗಳು ಎದ್ದಾಗಲೂ ವಿಷ್ಣು ಕ್ಲೋಸ್ ಆಗಿರ್ತಾರೆ. ಅದಕ್ಕೆ ಏನಾಗ್ತಾರೆ ಅವರು, ಅವ್ರು ಎದ್ದವರು ಅಂತ. ಕರೆಕ್ಟ್ ಎದ್ದವರು ಅಂದರೆ ಯಾರು, ಜ್ಞಾನಿಗಳು. ಎದ್ದಾಗಲೂ ಮಲಗಿದಾಗಿರ್ತಾರೆ ಅವರು. ಇವರು ಮಲಗಿದಾಗಲೂ ಎದ್ದಾಗಿರ್ತಾರೆ, ಎದ್ದಾಗಲೂ ಮಲಗಿದಾಗಿರ್ತಾರೆ. ಉಲ್ಟಾ ಪಲ್ಟ, ಗೊತ್ತಾಯ್ತಾ? ಮಲಗಿದಾಗಲೂ ಎದ್ದಾಗ ಎದ್ದಾಗಲೂ ಮಲಗಿದಾಗ. ಯಾರೀಶ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಮ್ಯಮಿ, ಆ ರೀತಿ ಅಂತ ಐಕ್ಯದ ಪದ ಪ್ರಶ್ನೆನೇ ಬರೋದಿಲ್ಲ ಯಾವ ಕಾಲಕ್ಕೂ. ಅದು ತಪ್ಪಿಕೊಂಡಾಗ ಏನಾಯ್ತು, ಒಂದಾಯ್ತಾ? ಒಂದಾದಾಗ ಅಲ್ಲ, ಮುಟ್ಟೋದ್ರೆ ತಪ್ಪಿಕೊಳ್ಳೋದು ಅಷ್ಟೇ, ತುಂಬ ಮುಟ್ಟಿದಾಗ ತಪ್ಪಿಕೊಳ್ಳೋದು. ಅವಾಗ ಒಂದು ಕ್ಲೋಸ್, ವೆರಿ ಕ್ಲೋಸ್ ಅಂತ ಹೇಳಬೇಕು ಹೊರತು ಏನು ಮಾಡಬಾರ್ದು, ಐಕ್ಯ ಹೇಳಬಾರ್ದು. ಮುಂದೆ ಅಥಹೈನಂ ಶೈಭ್ಯ ಸತ್ಯಕಾಮ ಪ್ರಚ್ಛ. ಈ ಸತ್ಯಕಾಮರು ಬೇರೆ, ಆ ಸತ್ಯಕಾಮರು ಜಾಬಾಲ ಸತ್ಯಕಾಮರು. ಇವ್ರು ಇನ್ನೊಬ್ಬ ಸತ್ಯಕಾಮರು ಬರ್ತಾರೆ ಚಾಂದೋಗ್ಯದೊಳಗೆ. ಅವ್ರು ಯಾರವರು, ಜಾಬಾಲರವರು. ಇವರು ಶೈಭ್ಯ ಸತ್ಯಕಾಮರು. ಸಹೋ ಯೋ ಸ ಯೋ ಹವೈ ಭಗವಾನ್ ಮನುಷ್ಯೇಷು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ ಕಥಂ ವಾ ವಸತೇನಂ ಲೋಕಂ ಜಯತೀತಿ. ಒಳ್ಳೆ ಪ್ರಶ್ನೆ. ಮತ್ತೊಂದು, ಜೀವನ ಪೂರ್ತಿ ಓಂಕಾರವನ್ನು ಜಪ ಮಾಡ್ತಾರಲ್ಲ, ಅವ್ರಿಗೆ ಯಾವ ಗತಿ ಸಿಗುತ್ತೆ ಅಂತ ಕೇಳ್ತಾರೆ. ಜೀವನ ಪೂರ್ತಿ ಓಂಕಾರ ಚಿಂತನೆ ಮಾಡೋರು ಯಾವ ಫಲ ಅದನ್ನು ಹೇಳ್ತಾರೆ. ತಸ್ಮೈ ಸಹೋವಾಚ ಏತದ್ವೈ ಸತ್ಯಕಾಮ ಪರಂಚ ಅಪರಂಚ ಬ್ರಹ್ಮಯದ ಓಂಕಾರ ತಸ್ಮಾತ್ ವಿದ್ವಾನ್ ಏತೈವ ಅಯನೇನ ಏಕತರಮನ್ವೇತಿ. ಓಂಕಾರ ನಿಯಂತ್ರಿಕೊಂಡಿದ್ದೀಯಾ, ಪರಮಾತ್ಮನ್ನೇ ಹೇಳ್ತಕ್ಕಂಥ ವಿಚಿತ್ರವಾದ ಪದ ಅದು. ಅದಕ್ಕೆ ಓಂಕಾರ ಉಪಾಸನೆ ಮಾಡಿ ಎಲ್ಲಿಗೆ ಹೋಗ್ತಾನೆ, ದೇವರ ಹತ್ರ ಹೋಗ್ತಾನೆ ಅಂತ ಅರ್ಥ. ಸ ಯದಿ ಏಕಮಾತ್ರ ಅಭಿಧ್ಯಾಯೀತ ಸ ತೇನೈವ ಸಂವೇದಿತ ತೂರ್ಣಮೇವ ಜಗತ್ಯಾಭಿಸಂಪದ್ಯತೆ ತಂ ರುಚೋ ಮನುಷ್ಯ ಲೋಕಂ ಉಪನಯಂತೆ ಸತತ್ರ ತವಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂಪನ್ನೋ ಮಹಿಮಾನಮನುಭವತಿ ಅಥ ಯದಿ ದ್ವಿಮಾತ್ರೇಣ ಮನಸಿ ಸಂಪದ್ಯತೆ ಸೋ ಅಂತರಿಕ್ಷಂ ಯಜುರ್ಭಿರುನ್ನೀಯತೆ ಸೋಮಲೋಕಂ ಸ ಸೋಮಲೋಕೆ ವಿಭೂತಿಮನುಭೂಯ ಪುನರಾವರ್ತತೆ ಯಃ ಪುನರೇತಂ ತ್ರಿಮಾತ್ರೇಣ ಓಮಿತಿ ಏತೇನೈವ ಅಕ್ಷರೇಣ ಪರಂ ಪುರುಷಮಭಿಧ್ಯಾಯೀತ ಸ ತೇಜಸಿ ಸೂರ್ಯೇ ಸಂಪನ್ನೋ ಯಥಾ ಪಾದೋದರ ಸ್ವಚ ವಿನಿರ್ಮುಚ್ಯತೆ ಏವಂ ಹವೈ ಸ ಪಾಪ್ಮನ ವಿನಿರ್ಮುಕ್ತಃ ಸ ಸಾಮಭಿ ಉನ್ನೀಯತೆ ಬ್ರಹ್ಮಲೋಕಂ ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರಿಶಯಂ ಪುರುಷಮೀಕ್ಷತೆ ತದೇತೌ ಶ್ಲೋಕೌ ಭವತಃ. ಸ್ವಾರಸ್ಯ ಏನಂದ್ರೆ, ಓಂಕಾರವನ್ನು ಏಕಮಾತ್ರದಿಂದ ಉಪಾಸನೆ ಮಾಡೋದು, ದ್ವಿಮಾತ್ರದಿಂದ ಉಪಾಸನೆ ಮಾಡೋದು, ತ್ರಿಮಾತ್ರದಿಂದ ಉಪಾಸನೆ ಮಾಡೋದು. ಓಂಕಾರದಲ್ಲಿ ಆ ಒಂದೇ, ಆ ಊ ಎರಡು, ಆ ಊ ಮ ಮೂರು. ಬರೀ ಒಂದಕ್ಷರದ ಚಿಂತನೆ ಮಾಡಿದರೆ ಒಂದು ಫಲ, ಎರಡು ಮಾಡಿದರೆ ಎರಡನೇ ಫಲ, ಮೂರು ಮಾಡಿದರೆ ಬ್ರಹ್ಮಲೋಕ ಅಂಥೇಳಿ ಓಂಕಾರ ಸಮಗ್ರ ಚಿಂತನೆ ಮಾಡಬೇಕು ಅಂತ ಅರ್ಥ. ಓಂಕಾರವನ್ನು ಸಮಗ್ರ ಚಿಂತನೆ ಮಾಡಬೇಕು. ಚಿಂತನೆ ಮಾಡೋದು ಅಂದ್ರೇನು, ಅರ್ಥಾನುಸಂಧಾನ. ಅದನ್ನು ಹೇಳ್ತಾರೆ, ತಿಸ್ರೋ ಮಾತ್ರಾಹ ಮೃತ್ಯುಮತ್ಯ ಪ್ರಯುಕ್ತ ಅನ್ಯೋನ್ಯಸಕ್ತಃ ಅನವಿಪ್ರಮುಕ್ತಃ ಕ್ರಿಯಾಸು ಬಾಹ್ಯಾಭ್ಯಂತರ ಮಧ್ಯಮಾಸು ಸಮ್ಯಕ್ ಪ್ರಯುಕ್ತಾಸು ನ ಕಂಪತೆ ಜ್ಞಃ ಋಗ್ಭಿರೇತಂ ಯಜುರ್ಭಿರಂತರಿಕ್ಷಂ ಸಾಮಭಿರ್ಯತ್ತತ್ ಕವಯೋ ವೇದಯಂತೆ ತಂ ಓಂಕಾರೇಣೈವ ಆಯತನೇನ ಅನ್ವೇತಿ ವಿದ್ವಾನ್ ಯತ್ತತ್ ಶಾಂತಂ ಮಜರಂ ಅಮೃತಂ ಅಭಯಂ ಪರಂಚ ಪ್ರಣವೇನ ಹರಿಂ ಧ್ಯಾಯನ್ ಬ್ರಹ್ಮಲೋಕಂ ಸಮೇತ್ಯ ಚ ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ ಮುಚ್ಚತೆ ನಾತ್ರ ಸಂಶಯ. ಇದಿಷ್ಟುಕ್ಕೆ ಮಾಡಿದ ಮೊದಲೇನು ಹೇಳ್ತಾರೆ, ಈಗ ಮೊದಲಿಗೆ ಏಕಮಾತ್ರವನ್ನು ಆರಾಧನೆ ಮಾಡಿದರೆ ಅವನೇನಾಗ್ತಾನೆ, ಮತ್ತೆ ಹುಟ್ಟಿ ಬರ್ತಾನೆ, ಮನುಷ್ಯ ಲೋಕದಲ್ಲಿ ವಾಪಸ್ ಬರ್ತಾನೆ, ಪೂರ್ಣ ಆಗಲಿಲ್ಲ. ಎರಡು ಮಾತ್ರ ಉಪಾಸನೆ ಮಾಡಿದರೆ ಮೊದಲನೇದು ಋಗ್ವೇದ, ಎರಡನೇದು ಯಜುರ್ವೇದ, ಅದರಿಂದ ಏನಾಗ್ತಾನೆ ಸೋಮಲೋಕಕ್ಕೆ ಹೋಗ್ತಾನೆ, ಪ್ರಾಪ್ಯ ಚಾಂದ್ರಮ ಸಂಯೋಗಿ ಪುನಃ ವಾಪಸ್ ಬರ್ತಾನೆ. ಮೂರು ಮಾಡಿಬಿಟ್ರೆ ಏನಾಗ್ತದೆ, ಸೂರ್ಯ ಸೂರ್ಯಮಂಡಲ ಮೇಲೆ ಹೋಗ್ತಾನಾಗ ನಿರ್ಭಿದ್ಯ ಗಚ್ಚಂತಿ ಯಮೂರ್ಧರೇತ ಸಹ, ಸೂರ್ಯಮಂಡಲದ ಮೂಲಕ ಹೋದಾಗ ವೈಕುಂಠಕ್ಕೆ ಹೋಗಿಬಿಡ್ತಾನೆ, ವಾಪಸ್ ಬರೋದಿಲ್ಲ ಅವರು. ಈ ಮೂರು ದಾರಿ ಹೇಳಿದಾಗ ಅದರಿಂದ ಓಂಕಾರವನ್ನು ಸಮಗ್ರ ಉಪಾಸನೆ ಮಾಡಬೇಕು. ಪೀಸ್ ಪೀಸ್ ಅಂದ್ರೆ ಏನಾಗಿ ಆ ಅಂಬೋದೇನು ವೇದ, ಒಂದು ವೇದ ಆಯ್ತು ಅಷ್ಟೇ. ಪೀಸ್ ಅಂದ್ರೆ ಆ ರೀತಿ ಪೀಸ್, ಎರಡು ವೇದ, ಎರಡು ವೇದ, ಮೂರು ವೇದ ಆಯ್ತು ಅಂದ್ರೆ ಏಕದೇಶ ಆಯ್ತು ಅವನಿಗೆ, ಸಮಗ್ರ ಆಗಲಿಲ್ಲ. ಸರ್ವೈಶ್ಚ ವೇದೈ ವೇದೈಹಿ ಅಹಮೇವ ವೇದ್ಯ, ಸಮಗ್ರ ಚಿಂತನೆ ಆಗ್ಬೇಕಾಗ. ಒಂದು ಸಬ್ಜೆಕ್ಟ್ ಒಂದು ಆರು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಬಿಟ್ಬಿಟ್ರೆ ಏನಾಯ್ತಾರೆ, ಎಲ್ಲ ಬಿಡ್ತಾರ. ಎರಡು ಅಕ್ಷರ ಅಂದ್ರೆ ಏನು ಗೊತ್ತು, ಒಂದು ಅಕ್ಷರ ಎರಡು ಅಕ್ಷರ ಅಂದ್ರೆ ಒಂದು ಏಕದೇಶ ಅಂತ ಪ್ರಾರಂಭ, ಪಾರ್ಷಿಯಲ್ಲ ತಿಳ್ಕೊಳ್ಳೋದು ಅಂತ ಅರ್ಥ. ಅದು ತಿಳ್ಕೊಳ್ಳೋಕೆ ಆ ಮಾತು ಹೇಳಿದ್ದು. ಒಂದೊಂದು ವೇದದಲ್ಲಿ ಮೂರು ಅಕ್ಷರ ಇದೆ, ಒಂದೊಂದು ಅಕ್ಷರ ಒಂದೊಂದು ವೇದ ರೆಪ್ರೆಸೆಂಟ್ ಮಾಡುತ್ತೆ. ಆ ಊ ಮ, ಋಗ್ವೇದ ಯಜುರ್ವೇದ ಸಾಮವೇದ, ಮೂರು ವೇದ ರೆಪ್ರೆಸೆಂಟ್ ಮಾಡುತ್ತೆ. ಆದ್ದರಿಂದನೇ ಓಂಕಾರವನ್ನು ಅಕ್ಷರ ಅಂತ ತಿಳ್ಕೊಂಡವ್ರು ಏನೂ ತಿಳ್ಕೊಂಡಿಲ್ಲ ಅಂತ ಅರ್ಥ. ಏನದು, ಸಮಸ್ತ ವೇದಗಳ ಸಾರ ಅಂತ ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಅರ್ಥ ಏನದು, ಆವು ಭಗವದ್ ರೂಪಗಳು. ಇಷ್ಟೇಳಿ ಮುಂದೆ ಎಂಟರ ಬಗ್ಗೆ ಮುಂದೆ ಹೇಳ್ತಾರೆ. ಅಂತ ಸಮಗ್ರ ಜ್ಞಾನ ಬರಬೇಕು, ಹೊರತು ಏಕದೇಶ ಜ್ಞಾನ ಬರಬಾರ್ದು. ಒಂದರಲ್ಲಿ ನೂರಕ್ಕೆ ನೂರು ಮ್ಯಾಥಮೆಟಿಕ್ಸು, ಉಳಿದ್ರಲ್ಲಿ ಫೇಲು. ನಮ್ಮ ಫ್ರೆಂಡ್ ಒಬ್ಬನಿದ್ದ, ಮ್ಯಾಥಮೆಟಿಕ್ಸ್ ಯಾವಾಗಲೂ ನೂರು ತಗೋತಿದ್ದು, ಪ್ರತಿ ಸತ್ಯ ನೂರು, ಉಳಿದ್ರೆಲ್ಲ ಡಬ್ಬಿ ಡುಬ್ಬಿ ಹೋಗಿಬಿಡ್ತಿದ್ದ. ಈಗ ಯಾವಾಗಲೂ ಅವ್ನು ಪಾಸ್ ಆಗ್ತಿದ್ದ ಅಷ್ಟೇ ಹೊರತು, ಅದರಲ್ಲಿ ಮಾತ್ರ ಪ್ರೊಫೆಸರ್ ಹೇಳಿ ಬುದ್ಧಿವಂತ ಅವನು, ಗೊತ್ತಾಯ್ತಾ. ಉಳಿದ್ರೆ ಅಡ್ಡುಗೋಡೆ ಏನಿಲ್ಲ. ಅದು ಏನಾಗ್ತಿತ್ತು ಅಲ್ಲಿಗೆ, ಕೆಲಸವೂ ಸಿಗದಂತ ಆಯ್ತು ಕೊನೆಗೆ ಅವನಿಗೆ, ಎಲ್ಲೂ ಹೋಗಾಗಿಲ್ಲ. ಅದು ಏಕದೇಶ ಆಯ್ತು ಅವನಿಗೆ. ಅದು ಎಲ್ಲದರಲ್ಲೂ ಬರೋ, ಎಲ್ಲದರಲ್ಲೂ 35 ಮುಂದೆ ಹೋಗ್ಬಿಡ್ತಾನೆ ಅವನು. ಎಲ್ಲರೂ 40-35 ಹೋದ್ರೆ ಸಾಕು. ಅದು ಏಕದೇಶ ಆರಾಧನೆ ಮಾಡಬಾರ್ದು. ಹೇಗೆ ಮಾಡಬೇಕು, ಸಮಗ್ರ ಆರಾಧನೆ ಮಾಡಬೇಕು. ಅದೇ ಬ್ರಹ್ಮಸೂತ್ರ ಹೇಳಿ, ಸರ್ವ ವೇದಾಂತ ಪ್ರತ್ಯಯಂ, ದೇವರನ್ನು ನಾವು ಅದರಿಂದ ತಿಳಿಬೇಕು, ಇದರಿಂದ ತಿಳಿಬೇಕು ಅಂತ ಕೇಳಿದರೆ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನು ತಿಳಿಬೇಕು. ಊಟ ಮಾಡಿದಾಗ ಬರೀ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವೀಗ, ಎಂಟದ್ದು ಬಡಿಸಿ ಎಲ್ಲರೂ ತಿಂದರೆ ಸಮಾಧಾನ. ಇಲ್ಲವ್ರು ಏನಾಗುತ್ತೆ ಅಲ್ಲಿಗೆ, ಒಂದು ನಾವು ಲೌಕಿಕ ಚಿಂತನೆ ಮಾಡಿದರೆ ಆ ರುಚಿ ಮಿಸ್ ಮಾಡ್ಕೊಂಡು ಹಾಗೆ, ಅಧ್ಯಾತ್ಮ ಚಿಂತನೆ ಮಾಡಿದರೆ ಭಗವದ್ ರೂಪ ಮಿಸ್ ಮಾಡ್ಕೊಂಡು ಹಾಗೆ. ಅಧ್ಯಾತ್ಮದಲ್ಲಿ ಯಾವ್ದಾದ್ರು ಪದಾರ್ಥ ತಿಂದೇ ಹೋದರೆ ಏನು ಮಿಸ್ ಆಯ್ತು ಅಲ್ಲಿ, ಅಲ್ಲಿರೋ ಭಗವದ್ ರೂಪ ಮಿಸ್ ಆಯಿತು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಏನು ಮಾಡಬೇಕು, ಆ ಗ್ರಂಥಗಳು ಹಾಗೆ ಇರಬೇಕು. ಕೊನೆ ಪಕ್ಷ ಏನು ಮಾಡ್ತಾನೆ, ಸ್ವಲ್ಪ ಆದರೂ ತಿನ್ಬೇಕು. ಎಲ್ಲ ಗ್ರಂಥ ಸ್ವಲ್ಪ ಆದರೂ ಓದಬೇಕು ಕೊನೆ ಪಕ್ಷ. ಇವತ್ತು ನಮಗೆ ಅದಾಗೋದು ಇದಾಗೋದಿಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು. ಭೋಜನ ಸಮಗ್ರವಾಗೋದು ಹಾಕಿದ ಎಲ್ಲ ಪದಾರ್ಥ ತಗೊಂಡಾಗ, ಜ್ಞಾನ ಸಮಗ್ರವಾಗೋದು ಎಲ್ಲ ಗ್ರಂಥ ಓದಿದಾಗ. ಅಲ್ಲಿ ಕೊನೆ ವ್ಯಾಸ ಆಯ್ತು ದಾಸ್ತ ಆಯ್ತು ಯಾವ್ದು ಬಿಡಬೇಕು ಅಂದರೆ, ಬಿಡ ವ್ಯವಸ್ಥೆ ಬಂತು ಅಂದ್ರೆ ಅವ್ನು ಜ್ಞಾನ ಹೋಯಿತು ಅಂತ ಅರ್ಥ. ಬಿಡೋ ವ್ಯವಸ್ಥೆನ ತಂದ್ಕೊಳ್ಳಬಾರ್ದು. ಅವ್ರೇನು ಮಾಡಬೇಕಾಗ, ನಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಯೋಚನೆ ಮಾಡಬೇಕು, ಹೊರತು ಬಿಡೋ ಅಭ್ಯಾಸ ಮಾಡ್ಕೊಂಡು ಮಾಡ್ಕೊಂಡು ಹೋಗಿಬಿಡ್ತಾರೆ. ನಿಮಗೆ ಗೊತ್ತಿರಲಿ, ಸಮಗ್ರ ಸರ್ವಮೂಲ ಓದೋ ಕಾನ್ಸೆಪ್ಟೇ ನಮ್ಮಲ್ಲಿಲ್ಲ. ಸಮಗ್ರ ಸರ್ವಮೂಲ ಓದಬೇಕು. ಅದು ಆಚಾರ್ಯ 37 ಅಂತ ಓದ್ದೆ ಹೋದರೆ ನಾವು ಎಷ್ಟು ಮಿಸ್ ಮಾಡ್ಕೊತೀವಿ ಗೊತ್ತಾಯ್ತಾ? ಯಾರೋ ಲೆಟರ್ ಬರೆದಿರ್ತಾರೆ, ಏನು ಮಾಡ್ತೇನೆ ಆವಾಗ, ಬೈದು ಬರೆದಿದ್ರು ಪೂರ್ತಿ ಓದ್ತೀವಿ, ಹೊಗಳಿದ್ರಲ್ಲ, ಬೈದು ಬರೆದಿದ್ರು ಪೂರ್ತಿ ಓದ್ತೇವೆ. ಯಾಕೆ ಇನ್ನೇನು ಮುಂದೆ ಏನು ಬೈದ ನೋಡಬೇಕು ಅಂತ ಹೇಳಿಬಿಟ್ಟು ಹೋಗ್ತಾನೆ. ಅಂಥ ಹೊತ್ತಲ್ಲಿ 37 ಆಚಾರ್ಯಗಂತ ಓದ್ದೆ ಹೋದ್ರೆ ಎಷ್ಟು ತಪ್ಪಾಗುತ್ತೆ? ನಮಗೆ ಅರ್ಥ ಆಗದಷ್ಟು ಅದು ಪೂರ್ತಿ ಯಾರಿಗೂ ಅರ್ಥ ಆಗಲ್ಲ, ವಿಷಯ ಬಿಟ್ಟುಬಿಡಿ. ಸುರಾಧ್ಯಾರರ ದೇವತೆಗಳಿಗೆ ಅರ್ಥ ಆಗೋದಾದ್ದರಿಂದ ನಮಗೆ ಆಗೋದಿಲ್ಲ ಅಂತ ಬಿಟ್ಟರೆ ಏನೂ ಆಗೋದಿಲ್ಲ. ಆಚಾರ ಅದಕ್ಕೆ ಬಾಲಸಂಗಮಪೆ ಅಂತ ಹೇಳಿದ್ರಿಂದ ಆ ಗುಂಪುಗಾರ ಬರಬೇಕಲ್ಲ ನಾವು ಅಂತ ತಿಳ್ಕೋಬೇಕು. ಇನ್ನು ಸೈನ್ಸ್ SSLCಯಲ್ಲೂ ಸೈನ್ಸು, PUC ಸೈನ್ಸು, BSc ಸೈನ್ಸು, MSc ಸೈನ್ಸು, PhD, ಎಷ್ಟು ಡಿಫರೆನ್ಸ್ ಇದೆ ಸೈನ್ಸ್ನಲ್ಲಿ? ಆ ರೀತಿಯಲ್ಲಿ ಓದೋದ್ರಲ್ಲಿ ಅನೇಕ ಹಂತಗಳಿವೆ. ಓದಿದ್ರೆ MSc ಓದಬೇಕಂದ್ರೆ ಮನೇಲಿ ಕೊಡ್ತೀನಿ ಅಂದರೆ ಕೊನೆಗೆ ಯಾವುದು ಓದೋದಿಲ್ಲ ಅವ್ರು, ಹಾಗಾಗಬಾರ್ದು. ಹಂತ ಹಂತಾಗಿ ಹೋಗ್ಬೇಕು. ಪ್ರಣವೇನ ಹರಿಂ ಧ್ಯಾಯನ್, ಇದರಿಂದ ಒಂದ್ಮೇಲೆ ಹೊರಟು ಕ್ಲಾರಿಫಿಕೇಶನ್ ಕೊಡ್ತಾರೆ. ದೇವರತ್ರ ಹೋಗ್ತಾರೆ ಅಂದರೆ ಡೈರೆಕ್ಟ್ ದೇವರತ್ರ ಹೋಗೋದಿಲ್ಲ. ಪ್ರಣವೇನ ಹರಿಂ ಧ್ಯಾಯನ್ ಬ್ರಹ್ಮಲೋಕಂ ಸಮೇತ್ಯಚ, ಬ್ರಹ್ಮಲೋಕಕ್ಕೆ ಹೋಗಲೇಬೇಕು, ಬ್ರಹ್ಮದೇವನ ಬೈಪಾಸ್ ಮಾಡೋಕ್ಕಾಗೋದಿಲ್ಲ. ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ, ಫೈನಲಿ ಯಾರಿಂದ ಜ್ಞಾನ ಬರಬೇಕು ನಮಗೆ? ಕಾನ್ವಕೇಶನ್ ಅಡ್ರೆಸ್ ಬ್ರಹ್ಮದೇವರು ಮಾಡಬೇಕು ಕೊನೆಗೆ. ಬ್ರಹ್ಮದೇವರು ಉಪದೇಶ ಇಲ್ಲವರು ಮೋಕ್ಷಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮುಚ್ಚತೆ ನಾತ್ರ ಸಂಶಯ, ಆಗ ಮುಕ್ತನಾಗ್ತಾನೆ, ಹೊರತಿಲ್ಲದ ಹೋದ್ರೆ ಆಗೋದಿಲ್ಲ. ಈಗ ಕೊನೆಯ ಪ್ರಶ್ನೆ, ಅಥ ಹೈನಂ ಸುಕೇಶ ಭಾರದ್ವಾಜ. ಅದಾಗಲ್ಲ, ಅದು ಮುಂದೆ ಬರುತ್ತೆ, ಯೋಚನೆ ಮಾಡಬೇಡಿ. ಇಲ್ಲೇ ಹೇಳ್ತಾರೆ, ಪ್ರಾಣಕ್ಯದಲ್ಲೂ ಬರುತ್ತೆ, ಪ್ರಣವದ ಬಗ್ಗೆ ತುಂಬ ವಿಚಾರ ಹೇಳ್ತಾರೆ. ಕೇವಲ ಪ್ರಣವೋಪಾಸನೆ ಯತಿಗಳಿಗೆ ಗೊತ್ತಾಯ್ತು, ಕೇವಲ ಪ್ರಣವೋಪಾಸನೆ ಬೇರೆ, ಉಳಿದ ಮಂತ್ರಕ್ಕೆ ಸೇರಿ ಪ್ರಣವೋಪದಾಸನೆ ಬೇರೆ. ಓಂ ನಮೋ ನಾರಾಯಣಾಯ ಇದನ್ನ ಹೇಳಬೇಕು ಎಲ್ಲರೂ ಕೂಡ. ಬರೀ ಓಂಕಾರ ಜಪಕ್ಕೆ ಯಾವ ಮುಖ್ಯಾಧಿಕಾರಿಗಳು? ಯತಿಗಳು ಅಷ್ಟೇ ಹೊರತು ಈ ಅರ್ಥದಲ್ಲಲ್ಲ ಅದು. ಅತ ಏನಂ ಸುಕೇಶ ಭಾರದ್ವಾಜ ಪಪ್ರಚ್ಛ ಭಗವನ್ ಹಿರಣ್ಯನಾಭ ಕೌಸಲ್ಯೋ ರಾಜಪುತ್ರೋ ಮಾಮುಪೇತ್ಯ ಏನಂ ಪ್ರಶ್ಚಮಪೃಚ್ಛತ. ನೋಡು ಪ್ರಶ್ನೆ ಕೇಳಿದ್ದೀಯಲ್ಲ, ಇಲ್ಲಿ ಹಿರಣ್ಯನಾಭ ಅಂತ ಒಬ್ಬಿದ್ದ ಕೋಸಲ ದೇಶದವನು, ರಾಜಕುಮಾರವನು, ನನ್ನ ಹತ್ರ ಬಂದು ಏ ಪ್ರಶ್ನೆ ಕೇಳಿದ್ದ. ಷೋಡಶಕರಂ ಭಾರದ್ವಾಜ ಪುರುಷಂ ವಾ ಇತ್ಥ ವೇತ್ಥ ತಂ ಮಹ್ಯಂ ಬ್ರವೀಹೀತಿ ಏನಂತ ಕೇಳಿದ್ರವರು. ಷೋಡಶಕಲಂ ಭಾರದ್ವಾಜ ಪುರುಷಂ ವೇತ್ಥ ತಂ ಮಹ್ಯಂ ಬ್ರವೀಹೀತಿ. ಷೋಡಶಕಲ ಪುರುಷ ಗೊತ್ತಿದ್ದಾನ ಅದನ್ನು ಹೇಳು ಅಂತ ಕೇಳಿದರು. ತಮಹಂ ಕುಮಾರಂ ಅಬ್ರುವಂ ನಾಹವ್ಯಮಂ ವೇದ. ಆಗ ರಾಜಕುಮಾರನ ಹೇಳಿದೆ ಅದು ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಯದಿ ಅಹಂ ನಿಮಂ ಅವೇದಿಷ್ಯಂ ಕಥಂ ತೇ ನಾ ಅವಕ್ಷ್ಯಮಿತಿ. ನನಗೇನಾದ್ರೂ ಗೊತ್ತಿದ್ದು ಹೇಳದೇ ಇರ್ತಿದ್ನಾ, ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ. ಸಮೂಲೋವಾ ಏಷ ಪರಿಶುಷ್ಯತಿ ಯೋ ಅನೃತ ಅಭಿವದತಿ. ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಇದು. ಸಮೂಲೋವಾ ಏಷ ಪರಿಶುಷ್ಯತಿ ಯೋ ಅನೃತಂ ಅಭಿವದತಿ. ಯಾರು ತನಗೆ ಗೊತ್ತಿಲ್ಲದ್ದಿನ ಒಂದು ಪ್ರಶ್ನೆ ಯಾರೋ ಕೇಳಿಬಿಡ್ತಾರೆ, ಉತ್ತರ ಗೊತ್ತಿಲ್ಲ, ಅವಾಗ ಏನಾದ್ರು ತಪ್ಪು ಹೇಳಿಬಿಟ್ರೆ ಸಮೂಲಂ ಪರಿಶುಷ್ಯತಿ ಹಾಳಾಗಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ಹೇಳಿದವನು ಸುಳ್ಳು ಹೇಳಬಾರ್ದು ಅನ್ನೋದು ನಿದರ್ಶನ ಇದು. ಒಂದು ಸುಳ್ಳು ಹೇಳಬಾರ್ದು, ಎಲ್ಲಿ ಸುಳ್ಳು ಹೇಳಬಾರ್ದು, ನಿತ್ಯ ಜೀವನ ಹೇಳು ಶಾಸ್ತ್ರದ ಎಲ್ಲೂ ಸುಳ್ಳು ಹೇಳಬಾರ್ದು. ಅದಕ್ಕೇನೆ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟೆ. ಅದಕ್ಕೇನೆ ನಾನು ನಾವು ಯಾತಕ್ಕೆ ಹೇಳೋದಿಲ್ಲ ಮಾತನ್ನ, ಗೊತ್ತಿಲ್ಲ ಅಂತ ಯಾಕೆ ಹೇಳೋದಿಲ್ಲ, ಎಲ್ಲಿ ದಡ್ಡ ಅಂತ ತಿಳ್ಕೊಂಡ್ಬಿಡ್ತಾರೋ ಅಂತ ಹೆದರಿಕೆ ನಮಗೆ. ಅದಕ್ಕೇನು ಮಾಡಿಬಿಡ್ತೇವೆ, ಸುಳ್ಳು ಹೇಳಿ ದಡ್ಡ ಅಂತ ಪ್ರೂವ್ ಮಾಡ್ಕೋತೇವೆ. ಕೊನೆಗೆ ಏನಾಯ್ತು ಅದರಿಂದ, ದಡ್ಡ ಅಂತ ತಿಳ್ಕೋಬಾರ್ದು ಅಂತೇಳಿ ಪ್ರೂವ್ ಮಾಡ್ಕೊಂಡಾಗ ಹೈ ಕ್ಲಾಸ್ ದಡ್ಡ ಅಂತ ಮಾಡ್ಕೋಬಾರ್ದು. ಗೊತ್ತಿಲ್ಲ ಅಂತ ಹೇಳಿದ್ರೆ ಜಾಣ, ಅರ್ಥ ಆಯ್ತಾ? ಈಗ ಗೊತ್ತಿಲ್ಲ ಅಂದ್ರೆ ಜಾಣ, ಯಾಕೆ ಗೊತ್ತಿಲ್ಲ ಅಂತ ಗೊತ್ತಿದೆ ನೀವು ಪಾಪ. ಆದರೆ ಅದು ಕೂಡ ಮೋಸ ಮಾಡ್ಕೊಂಡ್ಬಿಟ್ರೆ ಆತ್ಮವಂಚನೆ ಆಗುತ್ತೆ. ಈ ಮಾತು ಅಂಡರ್ಲೈನ್ ಮಾಡ್ಕೊಂಡಿರ್ಬೇಕು ಯಾವಾಗಲೂ. ಸಮೂಲೋ ವಾ ಏಷ ಪರಿಶುಷ್ಯತಿ ಅನೃತಮ ಅಭಿವದತಿ. ಅದಕ್ಕೆ ಹರಿಶ್ಚಂದ್ರ ಆದಿಗಳು ಯಾತಕ್ಕೆ ಸತ್ಯ ಅನಿಸಿಕೊಂಡು ಹೊರಟರವರು. ಇಲ್ಲಿ ಎಷ್ಟು ಹಾಳಾದರೂ ಕೂಡ ಅಧ್ಯಾತ್ಮದಲ್ಲಿ ಹಾಳಾಗೋದಿಲ್ಲ, ಗೊತ್ತಾಯ್ತಾ? ಮನೆ ಮಾಡಿ ಸಾಲ ತೀರಿಸಿಬಿಟ್ಟ, ಮನೆ ಹೋಯ್ತು, ಸಾಲ ಋಣ ಹೋಯ್ತು, ಅದು ಇಂಪಾರ್ಟೆಂಟ್. ಮನೆ ಹೋಯ್ತು ಅಂತ ದುಃಖ ಪಡಬಾರ್ದು. ಏನು ಹೋಯ್ತಾ ಅಲ್ಲಿಗ ಸಾಲ ಹೋಯ್ತು, ಮನೆ ಈ ಜನ್ಮಕ್ಕೆ ಅಷ್ಟೇ, ಋಣ ಜನ್ಮ ಜನ್ಮಕ್ಕೆ ಬರುತ್ತಾ ಇದ್ರಿಂದ ಹಾಗೇನೆ ಹೀ ಇಸ್ ಫ್ರೀ. ಆ ಥರ ಯೋಚನೆ ಮಾಡಬೇಕು. ಅದು ಬಿಟ್ಟು ಋಣ ಉಳಿಸ್ಕೊಂಡ್ಬಿಟ್ಟು ಮನೆ ಉಳಿಸ್ಕೊಂಡ್ಬಿಟ್ಟ, ಸ್ಥಾನ ಉಳಿಸ್ಕೊಂಡ್ಬಿಟ್ಟ, ಮನೇನು ಉಳಿತು. ಆದರೆ ಮನೆ ಉಳಿದ ಮನೆ ಗ್ಯಾರಂಟಿ ಹೋಗುತ್ತೆ, ಋಣ ಮಾತ್ರ ಬಿಟ್ಟು ಹೋಗೋದಿಲ್ಲ. ಆದ್ದರಿಂದ ನಾವು ಸಮೂಲೋ ಏಷ ಪರಿಶುಷ್ಯತಿ ಇವು ಅನೃತಮ ಅಭಿವದತಿ. ಅದಕ್ಕೆ ಕೊನೆಗೆ ಹೇಳ್ತಾರೆ ಸತ್ಯಂ ವದ ಧರ್ಮಂಚರ ಅಂತ ಹೇಳಿ ಕಳಿಸ್ತಾರೆ. ತಸ್ಮಾನ್ ನಾ ಅರ್ಹಾಮಿ ಅವನು ಅಹಂ ಅನೃತಂ ವಕ್ತು, ಸುಳ್ಳು ಹೇಳೋದಿಲ್ಲ ನಾನು. ಸತುಷ್ಟಿಂ ರಥಮ ಅರ್ಹ್ಯ ಪರ್ವವರ ಉಪನಿಷತ್ ಇಂಥ ಕಥೆ ಭಾಗ ಬರುತ್ತೆ. ಕೇಳಿದ್ರು ನಂಗೆ ಗೊತ್ತಿದ್ದಿಲ್ಲ, ಉತ್ತರ ಕೊಡಲಿಲ್ಲ ಅಂತ ಹೇಳ್ತಾರೆ. ಅವ್ರೇನು ಮಾಡಿದ ನನ್ನ ಪಾಪಾತ ಸಹ ತೂಷ್ಟಿಂ ರಥ ಮಾರುಷ್ಯ ಪ್ರಭವರಾಜ. ಆತ ಸುಮ್ಮನೆ ಪಾಪ ಭಾರಿ ಯೋಚನೆ ಬಂತು, ರಥ ಅಥವಾ ವಾಪಸ್ ಹೋಗಿಬಿಟ್ಟ. ಆತ ತಂ ತಾ ಪೃಚ್ಛಾಮಿ ಕಾಸೋ ಪುರುಷ ಇತಿ. ಇದೆಲ್ಲ ಯಾತಕ್ಕೆ ಕೇಳ್ತಾರೆ ಪ್ರಶ್ನೆ ಏನಂದ್ರೆ, ಭರದ್ರಾದ್ರೆ ಹೇಳ್ತಾರೆ ನಾನು ಈ ಪ್ರಶ್ನೆ ನಿಮ್ಮನ್ನು ಯಾತಕ್ಕೆ ಕೇಳ್ತೇನೆ ಅಂದರೆ, ಹಿಂದೊಬ್ಬರು ಕೇಳಿದೆ ಉತ್ತರ ಕೊಡಲಿಲ್ಲ, ವಾಪಸ್ ಹೋದರು. ಆದರೆ ಪ್ರಸಂಗ ಹೋಯಿತು. ತಸ್ಮೈ ಸ ಹೋವಾಚ ಗಹೈವ ಅಂತಃಶರೀರೇ ಸೌಮ್ಯ ಸ ಪುರುಷೋ ಯಸ್ಮಿನ್ ನೇತಾಹ ಷೋಡಶಕಲಾ ಪ್ರಭವಂತೀತಿ ಸ ಈಕ್ಷಾಂಚಕ್ರೇ. ಷೋಡಶಕಲ ಪುರುಷ ಅಂದರೆ ಯಾರೋ ಅಲ್ಲ, ನಮ್ಮ ದೇಹದೊಳಗೆ ಷೋಡಶಕಲ ಪುರುಷ ಇದ್ದಾನೆ. ಅವ್ರು ಯಾರು ಅಂತ ಹೇಳ್ತಾರೆ. ಕಸ್ಮಿನ್ ತು ಅಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ. ಕಸ್ಮಿನ್ ಮಾ ಇನ್ನೊಂದು ಮಾತು ಬಂತು, ಅದು ಹೇಳಬೇಕಿತ್ತು. ಯಾವುದದು? ಪ್ರಾಣಾಗ್ನೇಯ ಅಂತ ಒಂದು ಮಾತು ಬಂತು. ಪ್ರಾಣಾಗ್ನೇಯ ಏವ ಏತಸ್ಮಿನ್ ಪುರೇ ಜಾಗೃತಿ. ನಮ್ಮ ದೇಹದೊಳಗೆ ಪ್ರಾಣಾಗ್ನೆಗಳು ಯಾವಾಗಲೂ ಇರುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಮಲಗಿದಾಗಲೂ ಕೂಡ ಟೆಂಪರೇಚರ್ ಇರುತ್ತಾ ಇಲ್ವಾ? ಮಲಗಿದಾಗ ಟೆಂಪರೇಚರ್ ಇರುತ್ತಾ ಇಲ್ವಾ? ಇದ್ದೇ ಇರುತ್ತೆ, ಗೊತ್ತಾಯ್ತಾ? ಅಲ್ಲಿ ಪ್ರಾಣದೇವರು ಇದ್ದಾರೆ. ಸೊ ಆ ಅಗ್ನಿ ಯಾವ ಅಗ್ನಿ ಆದ್ರೆ ಈಗ ಈ ಅಗ್ನಿ ಬಾಯೊಳಗಿರ ಅಗ್ನಿ ಬೇರೆ, ಪ್ರಾಣಾಗ್ನಿ ಬೇರೆ. ಅರ್ಥ ಆಯ್ತಾ? ಈಗ ಪ್ರಾಣಾಗ್ನಿ ಇಲ್ಲ, ಬಾಯೊಳಗಿರ ಅಗ್ನಿ ಇಲ್ಲ, ಮಾತಾಡೋದಿಲ್ಲ ಆಗ. ಆದರೆ ಪ್ರಾಣಾಗ್ನಿ ಇದೆ. ಆ ಪ್ರಾಣಾಗ್ನಿ ಎಂಬುದು ಏನದು? ವಾಯುದೇವರು. ಆಚಾರ್ಯ ತಂತ್ರಸಾರದ ಹೇಳಬೇಕಾದ್ರೆ ಬಳಾದ್ಯಂ ಭೃಗುಣಾದೃಷ್ಟಂ ಪ್ರಾಣಾಗ್ನೇಹೇ ಸೂಕ್ತ ಮುಚ್ಚತೆ. ಪ್ರಾಣಾಗ್ನಿ ಸೂಕ್ತ ಅಂತ ಕರೆದಿದ್ದಾರೆ. ಸ್ವಾರಸ್ಯ ಏನು ಅಂದರೆ, ಇದನ್ನ ಬೇರೆಯವರು ಏನು ಮಾಡ್ತಾರೆ, ಸಾಯಣ ಭಾಷೆಯಲ್ಲೆಲ್ಲ ಬಡಿಸ್ಥಾ ಸೂಕ್ತವನ್ನು ಏನಂತ ಅರ್ಥ ಮಾಡ್ತಾರೆ ಅವರು? ಅಗ್ನಿಪರ ಅಂತ ಅರ್ಥ ಮಾಡ್ತಾರೆ, ಗೊತ್ತಾಯ್ತಾ? ನಮಗೇನು ಯೋಚನೆ ಇಲ್ಲ, ಯಾವ ಅಗ್ನಿ ಇದ್ದಾರೆ ಇಲ್ಲಿ? ಪ್ರಾಣಾಗ್ನಿ ಅಷ್ಟೇ, ಅದು ಯೋಚನೆ ಇಲ್ಲ ನಮಗೆ. ಅವರು ವಾಯುದೇವರ ಪರ ಅಂತ ಅದಕ್ಕೆ ಒಪ್ಪಕ್ಕೆ ತಯಾರಿಲ್ಲ ಅವರು. ಅಗ್ನಿಪರ ಅಂದರು, ಕೊನೆಗೆ ಎಲ್ಲಿ ಬಂದಾಗ ನಮಗೆ ಬಂದಾಗ ಯಥಾ ಪ್ರಕಾರ ಅದು ಅಗ್ನಿ ಅಂತ ಒಪ್ಪಿಕೊಂಡು ಕೂಡ ಬಂದಿದ್ದು ಯಾವುದದು? ಪ್ರಾಣಾಗ್ನಿ ಅಂತ ಬೇರೆ ಇದೆ, ಅದೇ ಇವರಿಗೆ ಅರ್ಥ ಆಗಲಿಲ್ಲ. ಈ ಅರ್ಥ ಮಾಡ್ಕೊಂಡು ಸೋತ್ಬಿಟ್ರು. ಅದೇ ಇನ್ನೊಂದು ಅರ್ಥ ಮಾಡಿಕೊಂಡ್ರೆ, ಋಗ್ವೇದ ಮೊದಲ ಸೂಕ್ತ ವಾಯುದೇವರ ಪರ, ಅಗ್ನಿ ಬೇಳೆ ಬಂತಲ್ಲ ಪ್ರಾಣ ಅಗ್ನಿ ಬೇಳೆ ಅಂತ ತಿಳ್ಕೊಂಡ್ರೆ ಆಯ್ತಾಗ ಪ್ರಾಣ ಅಂತ ಸೇರಿಸ್ಕೊಂಡ್ಬಿಟ್ರೆ ಯಾರು ಸ್ತೋತ್ರ ಆಯ್ತದು? ವಾಯುದೇವರ ಸ್ತೋತ್ರ ಆಯ್ತು, ಇಲ್ಲ ಪರಶುರಾಮ ದೇವರ ಸ್ತೋತ್ರ ಆಯ್ತು. ಬರೀ ಹೊರಗೆ ಬಂದರೆ ಅಗ್ನಿದೇವರ ಸ್ತೋತ್ರ ಆಯ್ತು. ಯಾವ ಅರ್ಥ ಅಂತ ಮಾಡೋಕ್ಕೆ ಹೋಗಬಾರ್ದು. ಬರೀ ಅಗ್ನಿ ಅರ್ಥ, ಜಡವಾದ ಅಗ್ನಿ. ಇವಳು ಫಾರಿನರ್ಸ್ ಎಲ್ಲ ವೇದಾರ್ಥ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅವರು? ಫೈರ್ ಅಂತ ಮಾಡಿಬಿಡ್ತಾರೆ ಅಷ್ಟೇ. ಇದಲ್ಲ, ಅದಕ್ಕೆ ಸ್ವಲ್ಪ ಮೇಲೆ ಹೋದರೆ ಅಗ್ನಿ ದೇವತೆ, ಅದಕ್ಕೆ ಮೇಲೆ ಹೋದರೆ ವಾಯುದೇವರು, ಇನ್ನೂ ಮೇಲೆ ಹೋದರೆ ನಾರಾಯಣ. ಅದಕ್ಕೆ ಅಗ್ನಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತಂದ್ರೆ ನಾರಾಯಣ. ಈ ಪ್ರಾಣಾಗ್ನಿ ಅನ್ನೋ ಪದ ಇಟ್ಕೊಂಡಾಗ ತಂತ್ರಸಾರದ ಮಾತು ಅರ್ಥ ಆಗುತ್ತೆ. ಪ್ರಾಣಾಗ್ನೇಹೇ ಸೂಕ್ತ ಮುಚ್ಚತೆ. ಈ ಷೋಡಶಕಲ ಪುರುಷ ಅಂತ ಹೇಳ್ತಾ ಸ ಈಕ್ಷಾಂಚಕ್ರೆ ಕರ್ಮೇತಿ ಪುಷ್ಕರ ಪ್ರೋಕ್ತಃ. ಷೋಡಶಕಲ ಪುರುಷ ನಮ್ಮ ದೇಹದೊಳಗೆ ಏನಿದ್ದಾರೆ ಈಗ, ಹದಿನಾರು ದೇವತೆಗಳಿದ್ದಾರೆ. ಆ ದೇವತೆಗಳಿಂದ ಅಭಿಮನ್ಯಮಾನವಾದ ವಸ್ತು ಇದೆ, ಅದಕ್ಕೆ ದೇಹವನ್ನು ಏನಂತ ಕರೀತಾರೆ, ಷೋಡಶ ಕಲೆಗಳ ಲಿಂಗ ದೇಹ, ಷೋಡಶ ಕಲೆಗಳು ಅಂತ ಹೆಸರು. ಷೋಡಶ ಕಲೆ ಪಾರ್ಟ್ಸ್ ಅಂತ ಅರ್ಥ. ಈ ಕರ್ಮದಿಂದ ಪ್ರಾರಂಭ, ಕರ್ಮೇತಿ ಪುಷ್ಕರ ಪ್ರೋಕ್ತ, ಪ್ರೋಕ್ತ ಉಷಾ, ಆಮೇಲೆ ಉಷಾ ನಾಮಾಭಿಮಾನಿನಿ, ಲೋಕಾಭಿಮಾನಿ ಪರ್ಜನ್ಯ, ಸ್ವಾಹಾವೈ ಮಂತ್ರದೇವತ, ತಪೋಭಿಮಾನಿ ವನ್ಹಿಶ್ಚ, ವರುಣೋ ವೀರ್ಯದೇವತ, ಅನ್ನಸ್ಯ ದೇವತಾ ಸೋಮ, ಅನ್ನಾಭಿಮಾನಿ ಚಂದ್ರ, ಅನ್ನಸ್ಯ ದೇವತಾ ಸೋಮ, ಮನೋನಾಮ ಅನಿರುದ್ಧಕ, ಇಂದ್ರಿಯಶಾಸ್ತ್ರ ಸೂರ್ಯಾದ್ಯಾಹ, ಚಕ್ಷುರಾದ್ಯಭಿಮಾನಿನಃ, ರುದ್ರೋವೀಂದ್ರ, ಶೇಷಕಾಮು, ಮನಸಸ್ತ್ವೇವ ದೇವತಾಃ, ಶ್ರದ್ಧೇತಿ ವಾಯೋಃ ಪತ್ನೀ ಸ್ಯಾತ್ ಸರ್ವೇಷಾಂ ಪ್ರಭಾವಪ್ಯಯ, ತಸ್ಯಾಶ್ಚ ಕಾರಣಂ ಪ್ರಾಣಃ ಸರ್ವೇಷಾಂ ಉತ್ತಮೋತ್ತಮಃ, ತಸ್ಯಾಪೀಶಃ ಕಾರಣಂಚ ವಾಸುದೇವಃ ಪರೋ ಅವ್ಯಯಃ, ನಶಸ್ಯ ಸದೃಶಃ ಕಶ್ಚಿತ್ ಕೃತ ಏವೋತ್ತಮೋ ಭವೇತ್, ತಂ ಜ್ಞಾತ್ವಾ ಮುಚ್ಯತೆ ಜಂತು ವಿಧಿತ್ವೈವಂ ಪರಾತ್ಪರಂ ಇತಿ ತತ್ವವಿವೇಕೇ. ಒಂದು ತತ್ವವಿವೇಕ ಓದಿದ್ವಿ ಈಗಾಗಲೇ, ಆಚಾರ್ಯ ತತ್ವವಿವೇಕ ವೇದವ್ಯಾಸ ತತ್ವವಿವೇಕ ಕೋಟ್ ಮಾಡಿದ್ದು, ಡೈರೆಕ್ಟ್ ತತ್ವವಿವೇಕನ ಕೋಟ್ ಮಾಡ್ತಾರೆ. ತತ್ವಗಳ ವಿವೇಕ, ಷೋಡಶ ತತ್ವಗಳ ವಿವೇಕ ಇದು, ಆದ್ದರಿಂದನೇ ತತ್ವವಿವೇಕ ಅಂತ ಅದಕ್ಕೆ ಹೆಸರು. ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ ಸರ್ವೇಂದ್ರಿಯಾಣಿ ಚ ಖಂ ವಾಯು ಜ್ಯೋತಿ ಆಪಃ ಪೃಥಿವಿ ವಿಶ್ವಶ್ಯ ಧಾರಿಣಿ ಇತಿ ಮಂತ್ರೋಕ್ತ ಏವ ಕ್ರಮ, ನಹಿ ಇಂದ್ರಿಯೇಭ್ಯೋ ಮನಃ ಪಶ್ಚಾತ್ ತತ್ಪ್ರಾಕ್ಷೃತೆಶ್ಚ ಇತಿ ಚ ಭಗವದ್ವಚನಂ. ಇದರಲ್ಲಿ ಹೇಳಿದ್ದೇನಂತ ಕೇಳಿದರೆ, ನಮ್ಮ ಹದಿನಾರು ಪ್ರಾಣಮಶ್ರುತ ಪ್ರಾಣ ಶ್ರದ್ಧಾಂ ವಾಯು ಖಂ ಜ್ಯೋತಿ ವಾಯು ಆಪಃ ಪೃಥಿವಿ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ ವೀರ್ಯಂ ತಪೋ ಮಂತ್ರಾಹ ಕರ್ಮ, ಇದಿಷ್ಟು ಹದಿನಾರು ಹೇಳಿದ್ದಾರೆ. ಪ್ರಾಣದಿಂದ ಹಿಡಿದು ಬೆಲೆಯಿಂದ ಪ್ರಾಣದಿಂದ ಹಿಡಿದು ಶ್ರದ್ಧಾಯಿಂದ ಹಿಡಿದು ಕರ್ಮದವರೆಗೂ ಹೇಳಿದ್ದಾರೆ. ಇವೆಲ್ಲ ಯಾವುದು ಅಂತ ಕೇಳಿದರೆ, ಉಳಿದೆಲ್ಲ ಬರೀ ಜಡ ಪದಾರ್ಥ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಜಡ ಪದಾರ್ಥ ಅಲ್ಲ, ಅಭಿಮಾನಿ ದೇವತೆಗಳಿದ್ದಾರೆ. ಅಭಿಮಾನಿ ದೇವತೆಗಳ ಕ್ರಮ ತಿಳ್ಕೊಂಡು ಅಲ್ಟಿಮೇಟ್ ಯಾರು ಅಂತ ಕೇಳಿದರೆ, ಈ ಒಂದೆಂಡು ಪ್ರಾಣದೇವರು, ಅವ್ರ ಮೇಲೆ ನಾರಾಯಣ, ಅವ್ರ ಮೇಲೆ ಯಾರು ಅಂತ ಕೇಳಬಾರದು. ಕಷ್ಟಿ ಕುತಯೇ ಉತ್ತಮೋ ಭವೇತ್ ಸಂಜ್ಞಾತ್ವ ಮುಚ್ಚತೆ ಜಂತು ವಿಧಿತ್ವಯಂ ಪರಾತ್ಪರಂ ಅಂತ ತಿಳಿಸಿದರು. ಸ ಯಥಾ ಇಮಾನದ್ಯ ಶಂತಮಾನ ಸಮುದ್ರಾಯಣ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ದೇತೆ ತಾಸಾಂ ನಾಮರೂಪೇ ಸಮುದ್ರ ಇತ್ತೇವ ಪ್ರೋಚ್ಯತೆ ಏವಮೇವಾಶ್ಚ ಪರಿದ್ರಷ್ಟು ಇಮಾಃ ಷೋಡಶ ಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ದೇತೆ ಚಾಸಾಂ ನಾಮರೂಪೇ ಪುರುಷ ಇತ್ತೇವಂ ಪ್ರೋಚ್ಯತೆ ಸ ಏಷೋ ಅಕಲೋ ಅಮೃತೋ ಭವತಿ ತದೇಷ ಶ್ಲೋಕಃ. ಇಲ್ಲಿ ಪ್ರಾಬ್ಲಮ್, ಇವರಿಗೆಲ್ಲ ಭಾರಿ ಖುಷಿ ಕೊಡೋ ವಾಕ್ಯ ಅದು. ಸಮುದ್ರದೊಳಗೆ ಹರಿತಕ್ಕಂಥ ನದಿಗಳೆಲ್ಲ ಸಮುದ್ರ ಸೇರಿ ಸಮುದ್ರದಲ್ಲಿ ಅಸ್ತವಾಗಿ ಬಿಡುತ್ತಲ್ಲ, ಸಮುದ್ರ ಅಂತ ಅಷ್ಟೇ ಉಳ್ಕೊಳ್ಳುತ್ತಲ್ಲ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆಲ್ಲರೂ ಮುಕ್ತರು ಏನಾಗಿಬಿಡ್ತಾರೆ, ದೇವರಲ್ಲಿ ಸೇರಿಬಿಡ್ತಾರೆ, ದೇವರೊಬ್ಬರೇ ಉಳ್ಕೊತಾರೆ, ಮುಕ್ತರು ಹೋಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ತಾರೆ. ಅದು ಅರ್ಥ ಅಲ್ಲ ಅಂತ ಹೇಳಿದರು. ಸಮುದ್ರ ಇತ್ತೇವಂ ಪ್ರೋಚ್ಯತೆ, ಅವರು ಬಿಡಿಸ್ಕೊಂಡಿದ್ದೇನು ಬಿಡಿಸಿಕೊಂಡ್ರು, ನಾಮರೂಪೆ ಸಮುದ್ರ ಇತ್ತೇವಂ ಪ್ರೋಚ್ಯತೆ, ಸಮುದ್ರ ಒಂದೇ ಉಳಿತು ಅಲ್ಲ, ಸಮುದ್ರೇ ಸಮುದ್ರದಲ್ಲಿವೆ ಹೊರತು ಏನಾಗಲಿಲ್ಲವೋ. ನದಿಗಳು ಸಮುದ್ರ ಸೇರಿದ ಮೇಲೆ ಡೆಸ್ಟ್ರಾಯ್ ಆಗೋದಿಲ್ಲ, ಎಲ್ಲಿರುತ್ತವೋ, ಸಮುದ್ರ ಜೊತೆಗಿರುತ್ತೆ, ಸಮುದ್ರವೇ ಆಗೋದಿಲ್ಲ ಮತ್ತೆ, ಡೆಸ್ಟ್ರಾಯ್ ಆಗೋದಿಲ್ಲ ಒಂದು, ಸಮುದ್ರ ಆಗೋದಿಲ್ಲ ಇನ್ನೊಂದು, ಏನಾಗಿರುತ್ತವೋ, ನದಿ ಜೊತೆಯಾಗಿರುತ್ತೆ ಹೊರತು ಬೇರೆ. ತುಂಬ ಗುಂಪಿನಲ್ಲಿ ಒಬ್ಬ ಮನುಷ್ಯ ಸೇರ್ಕೊಂಡ್ಬಿಡ್ತಾನೆ, ನಮಗೆ ಗೊತ್ತಾಗೋದಿಲ್ಲ, ಅವನು ಹೋಗಿಬಿಟ್ಟ, ಏನಾಗಿದ್ದಾನೆ ಅವನು, ನಮಗೆ ಗೊತ್ತಾಗೋದಿಲ್ಲ ಹೊರತು ಅವನೇನಾಗಿದ್ದಾನೆ, ಹೀ ಇಸ್ ದೇರ್. ನಮ್ಗೆ ಗೊತ್ತಾಗದಿರೋ ಕಾರಣ ಏನು, ದೊಡ್ಡ ಗುಂಪು ಗೊತ್ತಾಗೋದಿಲ್ಲ ಅಷ್ಟೇ, ಅಷ್ಟೇ ಹೊರತು. ಮತ್ತೆಲ್ಲ ಮನುಷ್ಯರು ನೂರಾರು ಹಸುಗಳ ಮಧ್ಯೆ ಮನುಷ್ಯ ಸೇರ್ಕೊಂಡ್ರೆ ಗೊತ್ತಾಗ್ಬಿಡ್ತಾನೆ, ಯಾಕೆ ಸಜಾತಿಯ ವಿಜಾತಿಯ ವ್ಯತ್ಯಾಸ ಇದೆ. ಮನುಷ್ಯರ ಮಧ್ಯೆ ಮನುಷ್ಯ ಸೇರ್ಕೊಂಡ್ಬಿಟ್ರೆ ಅದು ಕೂಡ ಇಂಡಿಯನ್ಸ್ ಮಧ್ಯೆ ಅಮೆರಿಕನ್ ಸೇರ್ಕೊಂಡು ಗುರ್ತು ಸಿಗ್ತಾನೆ, ಇವ್ರ ಮಧ್ಯೆ ಅವ್ರ ಸಿಕ್ಕರೆ ಗುರುತು, ವಿಜಾತಿಯ ಆಗ್ತಾನೆ. ಒಂದೇ ಬಣ್ಣ ಒಂದೇ ಸೇರ್ಕೊಂಡ್ಬಿಟ್ಟು ಯೂನಿಫಾರ್ಮ್ ಇದ್ದಾಗ ಭಾರಿ ಬಂದಿತಿ. ಸ್ಕೂಲ್ ಹುಡುಗರು ಇರ್ತಾರಲ್ಲ ಗೊತ್ತಾ, ಎಲ್ಲ ಹುಡುಗರು ಒಂದೇ ರೀತಿ ಕಾಣ್ತಾ, ಹುಡುಗರು ಹುಡುಕೋದೆ ಕಷ್ಟ ಆಗಿಬಿಡುತ್ತಾಗ ಗೊತ್ತಾನೆ, ಅಷ್ಟಿಲ್ ಏನಾಗಿದೆ ಅಲ್ಲಿ, ಸಪರೇಟ್ ಆಗಿದ್ದಾರೆ. ಅದಕ್ಕೇನೆ ಸಮುದ್ರೇವ ಇತ್ತೇವಂ ಪ್ರೋಚ್ಯತೆ, ಆ ಗುಂಪಿನಲ್ಲಿದ್ದಾರೆ ಹೊರತು ಗುಂಪೇ ಆಗೋದಿಲ್ಲ. ಆಚಾರ ಅದೃಷ್ಟ ಅಂತ ತತ್ವಜ್ಞರು ಕೊಟ್ಟಿದ್ದಾರೆ. ಗುಂಪಿನೊಳಗೆ ಸೇರಿದ ಮನುಷ್ಯ ಗುಂಪಾಗಿಬಿಡ್ತಾನ, ಗುಂಪಿನಲ್ಲಿ ಸೇರ್ತಾನೆ ಹೊರತು ಅವನೇ ಗುಂಪಾಗೋದಿಲ್ಲ ಅಂತ ಹೇಳಿದರು. ಏವಮೇವಾಸ್ಯ ಪರಿದಷ್ಟು ಇಮಾಹ, ಅದೇ ರೀತಿಯೇ ಮುಂದೆ ಮುಕ್ತಿಯೊಳಗೆ ಇವರೆಲ್ಲ ಏನಾಗ್ತಾರೆ, ಉಳಿದ ದೇವತೆಗಳೆಲ್ಲ ಬಿಡ್ತಾರೆ, ಜೀವ ಮಾತ್ರ ಪರಮಾತ್ಮನ ಹತ್ರ ಹೋಗಿ ಸುಖವಾಗಿರ್ತಾನೆ. ಪರಮಾತ್ಮನೇ ಆಗೋದಿಲ್ಲ, ಪರಮಾತ್ಮನ ಹತ್ರ ಇರ್ತಾನೆ. ಇವೆಲ್ಲ ಸೈಂಟಿಫಿಕಲಿ ಪ್ರೂವ್ಡ್ ಅವೆಲ್ಲ ಕೂಡ. ಯಾವ ಕಾಲಕ್ಕೂ ಕೂಡ ನದಿಗಳು ಸಮುದ್ರ ಸೇರಿದ ಮೇಲೆ ಏನಾಗೋದಿಲ್ಲ, ಅದಕ್ಕೊಂದು ದೃಷ್ಟಾಂತ ಮನ್ಯಾರು ಸಿಕ್ಕ ಹೇಳ್ತಿದ್ರು, ಸಮುದ್ರದಲ್ಲಿ ಕೆಲವು ಸ್ಪಾಟ್ಗಳಿವೆ ಅಂತೆ, ಗೊತ್ತಾಯ್ತಿಲ್ಲ, ಆ ಸ್ಪಾಟ್ ಡೀಪ್ ಹೋದ್ರೆ ಸೀನಿಯರ್ ಸಿಗುತ್ತಂತಲ್ಲಿ, ಗೊತ್ತಾ, ಡೀಪ್ ಆಗಿ ಹೋಗ್ಬಿಟ್ಟು ಏನು ಸಿಗುತ್ತೆ ಸೀನಿ, ಯಾತಕ್ಕೆ ನದಿ ಹಾಗೆ ಹರಿತಿದೆ, ಯಾವುದೋ ನದಿ ಹರ್ಕೊಂಡು ಹೋಗ್ತಾ ಇದೆ ಕೆಳಗಡೆಗೆ, ಆದ್ದರಿಂದ ಆ ರೀತಿ ಆಗುತ್ತೆ. ಇದು ಉಪ್ಪು ನೀರು ಮೇಲೆ ಬಂದ್ಬಿಡುತ್ತೆ, ಸೀನಿಯರ್ ಕೆಳಗೆ ಹೋಗುತ್ತೆ, ಆದ್ದರಿಂದ ಕೆಲವು ಸ್ಪಾಟ್ಗಳಲ್ಲಿ ಅಲ್ಲಿಂದ ಮೇಲೆ ಎತ್ತರ ಇದೆ ಸೀನಿಯರನ್ನು. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಹೇಳಿ ಸಿದ್ಧಾಂತ ಎಷ್ಟು ಕರೆಕ್ಟ್ ಆಯ್ತದೆ. ಅವ್ರ ಪ್ರಕಾರ ಉಪ್ಪು ಎಲ್ಲ ಉಪ್ಪಿರಬೇಕು, ತುಪ್ಪ ಆಗೋದೇ ಇಲ್ಲ. ಅದಕ್ಕೆ ಸಮುದ್ರ ನೀರು ಬೇರೆ, ನದಿಗಳ ನೀರೇ ಬೇರೆ. ಸೈನ್ಸ್ ಹೇಳುತ್ತೆ ಗಂಗಾ ನದಿ ಸಮುದ್ರಗಳು 1500 ಕಿಲೋಮೀಟರ್ ಹೋದ್ಮೇಲೆ ಕೂಡ ಟ್ರೇಸ್ ಮಾಡ್ತಾರೆ ಸೈಂಟಿಸ್ಟ್. ಇದು ಗಂಗಾ ನದಿ ಇಲ್ಲಿ ಟ್ರೇಸ್ ಮಾಡ್ತಾರೆ. ಅದೇ ಆಚಾರ ಸಿದ್ಧಾಂತ ಸೈಂಟಿಫಿಕ್ ಸಿದ್ಧಾಂತ ಯಾವ್ದಾಯ್ತು ಈಗ? ಆಯ್ತು, ಅವ್ರ ಸಿದ್ಧಾಂತ ಸೈಂಟಿಫಿಕ್ ಆಗಲೇ ಇಲ್ಲ, ಗೊತ್ತಾಯ್ತಾ? ನಮ್ಮ ಸಿದ್ಧಾಂತ ಸೈಂಟಿಫಿಕ್ ಆಯ್ತಾ? ಆದ್ರಿಂದ ಮಧ್ವ ಮತ ವಿಮತ ಅಂತಾಯ್ತು. ಅರ ಇವ ರಥನಾಭವ್ ಕಲಾ ಯಸ್ಮಿನ್ ಪ್ರತಿಷ್ಠಿತಾ, ನಾಮರೂಪಗಳು ಹೋಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಬೇಕೆ ಹೊರತು ಅದು ಹೋಗೋದಿಲ್ಲ. ತಂ ವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯು ಪರಿವ್ಯಥಾ ಇತಿ ತಾನ್ ಹೋವಾಚ ಏತಾವದೇವ ಅಹಮೇತತ್ ಪರಂ ಬ್ರಹ್ಮ ವೇದ ನಾತಃ ಪರಮಸ್ತೀತಿ ತೇ ತಮರ್ಚ್ಯಂತಹ ತ್ವಮ್ಮಿನಃ ಪಿತಾ ಯೋ ಅಸ್ಮಾಕಂ ಅವಿದ್ಯಾಯಾಃ ಪರಂಪಾರಂ ತಾರಯಸೀತಿ ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ. ಇಷ್ಟು ಉತ್ತರ ಕೊಟ್ಟು ನೋಡಪ್ಪ, ಇಷ್ಟು ನನಗೆ ಗೊತ್ತಿದೆ, ಇದಕ್ಕಿಂತ ಹೆಚ್ಚು ಗೊತ್ತಿಲ್ಲ, ಎಲ್ಲ ದೇವರೇ ಕೊನೆಯನ್ನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದ ತಕ್ಷಣ ಅವ್ರು ಏನು ಹೇಳಿದ್ರಂತೆ, ಪೂಜೆ ಮಾಡಿದ್ರಂತೆ, ಗುರುಗಳು ಪೂಜೆ ಮಾಡಿದ್ರಂತೆ. ತೊಮ್ಮ ನಪ್ಪಿತ ನಮ್ಮ ತಂದೆ ಇದ್ದಾಗ ನೀವೀಗ ಯಾತಕ್ಕೆ? ಇವು ಅಸ್ಮಾಕಂ ಅವಿದ್ಯಾಯ ಪರಂಪಾರಂ ತಾರಯಸಿ, ಅವಿದ್ಯೆಯ ಪರಪಾರವನ್ನು ದಾಟಿಸಿಬಿಟ್ಟಿದ್ದೀರಲ್ಲ ಅಂತ ಕೃತಜ್ಞತೆ ಹೇಳಿದರು. ನಮಃ ಪರಮ ಋಷಿಭ್ಯ ನಮಃ ಪರಮ ಋಷಿಭ್ಯ. ನಮೋ ನಮೋಸ್ತು ಹರಯೇ ಪ್ರೇಷ್ಠಪ್ರೇಷ್ಠ ತಮಾಯಮೇ ಪರಮಾನಂದ ಸಂದೋಹ ಸಾಂದ್ರಾನಂದ ವಪುಷ್ಪದೇ. ಉತ್ತರ ಮಂಗಲ. ನಮೋ ನಮೋಸ್ತು ಹರಯೇ ಪ್ರೇಷ್ಠಪ್ರೇಷ್ಠತಮಾಯಮೇ ಪ್ರೇಷ್ಠಪ್ರೇಷ್ಠತಮ ಪ್ರೇಷ್ಠಪ್ರೇಷ್ಠತಮ ಪ್ರೇಷ್ಠರಲ್ಲೂ ಪ್ರೇಷ್ಠತಮ, ಅತ್ಯಂತ ಪ್ರಿಯನಾದ ಪರಮಾತ್ಮನೇ ನಮಸ್ಕಾರ. ಪರಮಾನಂದ ಸಂದೋಹ ಸಾಂದ್ರ ಆನಂದ ಉಪುಷ್ಮತೆ, ಪರಮ ಆನಂದದ ಸಂದೋಹದಿಂದ ನಿಬಿಡ ತುಂಬಿರತಕ್ಕಂಥ ಆನಂದ ಶರೀರ, ಆನಂದ ಉಪ ಅಂದ್ರೇನೋ ಆನಂದಮಯ ದೇಹ ನೀನು, ನಮಸ್ಕಾರ ಅಂತ ಸ್ತೋತ್ರ ಮಾಡಿದ್ರು. ಈಗ ಅಥರ್ವಣ ಉಪನಿಷತ್ ಭಾಷ್ಯ. ಆನಂದಮಜರಂ ನಿತ್ಯಂ ಅಜಮಕ್ಷಯಮಚ್ಯುತಂ ಅನಂತ ಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ಆನಂದಂ ಅಜರಂ ನಿತ್ಯಂ ಅಜಂ ಅಕ್ಷಯಂ ಅಚ್ಯುತಂ ಅನಂತ ಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ಅಥರ್ವಣ ಉಪನಿಷತ್. ಬ್ರಹ್ಮದೇವಾನಾಂ ಪ್ರಥಮಸ್ಸಂಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗುಪ್ತಾ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಬ್ರಹ್ಮದೇವರು ಎಲ್ಲಗಿಂತ ಮೊದಲು ಹುಟ್ಟಿದರು. ತಮ್ಮ ಹಿರಿಯ ಮಗನಾದಂತಹ ಯಾರು ಹೇಳಿದರು ಇದನ್ನು? ಅಥರ್ವ ಅನ್ನೋರು ಉಪದೇಶ ಮಾಡಿದರು ಅಂತ ಹೇಳಿಬಿಟ್ಟು ಇಲ್ಲಿ ಡೌಟ್ ಶುರುವಾಯಿತು. ಬ್ರಹ್ಮದೇವರು ದೇವರಿಂದ ಹುಟ್ಟ, ಅದ್ರ ಬಗ್ಗೆ ಎಲ್ಲರೂ ಕಾಮನ್ ವ್ಯತ್ಯಾಸ ಇಲ್ಲ. ಬ್ರಹ್ಮದೇವ ಜ್ಯೇಷ್ಠ ಪುತ್ರನೇ ಹೇಳಿದರು ಅಥರ್ವಗೆ ಅಂತ ಹೇಳಿದಾಗ, ನಿಜವಾದ ಜ್ಯೇಷ್ಠ ಪುತ್ರ ಯಾರು ಅವರಿಗೆ? ರುದ್ರದೇವರು, ಗೊತ್ತಾಯ್ತಾ? ಅಂದ ಬಿಟ್ಟುಬಿಟ್ಟು ಅಥರ್ವ ಹೇಗೆ ಬಂದುಬಿಟ್ರು ಅಂತ ಕೇಳಿದರೆ ತಕ್ಷಣ ಅರ್ಥಾಚಾರ ಅರ್ಥ ಬರೀತಾರೆ. ಮನೋರ್ವೈವಸ್ವತ ಸ್ಯಾದೌ ಅಥರ್ವ ಬ್ರಹ್ಮಣೋ ಜನಿ ಮಿತ್ರಶ್ಚ ವರುಣಶ್ಚಾತೋ ಪ್ರಹೇತಿರ್ ಹೇತಿರೇವ ಚ ಬ್ರಹ್ಮಣ ಪ್ರಥಮೇ ಕಲ್ಪೇ ಶಿವ ಪ್ರಥಮಜ ಸ್ಮೃತ ತನಕಾದ್ಯಾಸ್ತು ವಾರಾಹೇ ಬ್ರಹ್ಮ ವಿಷ್ಣು ಸುತೌಗ್ರಜ ಇತಿ ಬ್ರಹ್ಮಾಂಡೇ. ಮೂರು ಕೇಸ್ ಕೊಡ್ತಾರೆ ಈಗ. ಒಂದು, ವೈವಸ್ವತ ಮನ್ವಂತರದ ಪ್ರಥಮ ಮೊದಲಿಗೆ ಮೊದಲು ಹುಟ್ಟಿದ್ದಾರು ಅಂದರೆ ಅಥರ್ವರು, ಬ್ರಹ್ಮದೇವರಿಂದ ಹುಟ್ಟಿದ್ದು ಅಥರ್ವ ಮುನಿಗಳು. ಅನಂತರ ಮೊದಲ ಕಲ್ಪದಲ್ಲಿ ಆರಂಭದಲ್ಲಿ ಹುಟ್ಟಿದ್ದು ಮೊದಲು ಯಾರು ಹುಟ್ಟಿದ್ರು? ಶಿವ ಪ್ರಥಮಜ ಸ್ಮೃತ, ರುದ್ರದೇವರು ಹುಟ್ಟಿದ್ರು. ಸನಕಾದ್ಯಾಸ್ತು ವಾರಾಹೆ, ಶ್ವೇತವಾರಾಹ ಕಲ್ಪದಲ್ಲಿ ಮೊದಲು ಯಾರು ಹುಟ್ಟಿದ್ರು? ಸನಕಾದಿಗಳು ಹುಟ್ಟಿದ್ರು. ಭಾಗವತದಲ್ಲಿ ಬರುತ್ತಲ್ಲ, ಸನಕಾದಿಗಳು ಹುಟ್ಟಿದ್ರು, ನೀವೆಲ್ಲ ಪ್ರಜೆಗಳನ್ನು ಪಡೆಯಿರಿ ಅಂತ ಹೇಳಿದರು ಬ್ರಹ್ಮದೇವರು. ಅವ್ರು ಇಷ್ಟಪಡಲಿಲ್ಲ, ಅವ್ರಿಗೆ ಭಾರಿ ಬೇಜಾರಾಯಿತು, ಆಗ ರುದ್ರದೇವರು ಹುಟ್ಟಿದ್ರು ಅಂತ ಹೇಳ್ತಾರೆ. ಭಾಗವತಕ್ಕೆ ಆಚಾರಲ್ಲಿ ಬರೀ ಇಲ್ಲಿ ಬರೀತಿದ್ದಾರೆ, ಭಾಗವತ ಬರೆಯೋದ್ರಲ್ಲಿ ಇಲ್ಲಿ ಬರೀತಾರೆ. ಇದು ಭಾಗವತ ತಾತ್ಪರ್ಯ ಅಲ್ಲ. ರುದ್ರದೇವರು ಮೊದಲು ಅಂತ ಕೇಳಿದ್ದೇವೆ, ಇಲ್ಲಿ ಯಾಕಾಯಿತು ಅಂತ ಕೇಳಿದ್ರೆ, ಯಾವ ಕಲ್ಪ ಇದು? ಶ್ವೇತವಿರಹ ಕಲ್ಪದಲ್ಲಿ ಮೊದಲು ಹುಟ್ಟಿದ್ದಾರು ಸನಕಾದಿಗಳು, ಆಮೇಲೆ ಯಾರು ಹುಟ್ಟುತ್ತಾರೆ? ರುದ್ರದೇವರು. ಅದರಲ್ಲಿ ಆದರೆ ಮೊದಲ ಸೃಷ್ಟಿಯಲ್ಲಿ ಯಾರು ಹುಟ್ಟುತ್ತಾರೆ? ರುದ್ರದೇವರೇ ಹುಟ್ಟುತ್ತಾರೆ. ಈ ವಯಸ್ಸತ್ತ ಬಂದ್ರದ್ದು ಯಾರು ಹುಡುತ್ತಾರೆ? ಇವರು ಹುಡುತ್ತಾರೆ. ಆದ್ದರಿಂದ ಯಾವುದು ಕಪ್ಲೈ ಆಗುತ್ತೆ? ಇದು ಇದು ಕಪ್ಲೈ ಆಗುತ್ತಾ? ಆದ್ದರಿಂದ ಉಪನಿಷತ್ತಿಗೂ ಭಾಗವತಾದಿಗಳು ವಿರೋಧ ಇಲ್ಲ. ಈ ರೀತಿ ಯಾರು ಸಮನ್ವಯ ಮಾಡ್ತಾ ಇದ್ರು? ಇಲ್ಲದ ಹೋದ್ರೆ ಅದು ಬಿಟ್ಟುಬಿಡ್ರಿ, ಅವೆಲ್ಲ ಬೇರೆ, ಅದು ಪುರಾಣಗಳು ಏನೋ ಬಿಟ್ಟುಬಿಡಿ, ಅದೆಲ್ಲ ಇದೊಂದು ಇಟ್ಕೊಂಬಿಡಿ ಅಂತ ಹೇಳ್ತಿದ್ರು. ಸುಳ್ಳು, ಎಲ್ಲದು ಸಮನ್ವಯ ಮಾಡಿ ತೋರಿಸ್ತಾರೆ. ಇದು ವೇದಗಳಾದರೆ ವೇದ ಪ್ರತಿಪಾದ್ಯ ವೇದವ್ಯಾಸರು ಬರೆದಿರೋದು. ಎರಡು ಏನಾಗಿರಬೇಕು? ಎರಡು ಒಂದು ಬೇಕಾದ್ರೂ ಬೇರೆ ಆಗಲು ಸಾಧ್ಯತೆನೇ ಇಲ್ಲ. ಇಲ್ಲೊಂದು ಸ್ವಾರಸ್ಯವಾದ ಪ್ರಶ್ನೆ ಬರುತ್ತೆ ಈಗ. ಋಗಾದ್ಯಾಪರ ವಿದ್ಯಾ, ಬ್ರಹ್ಮದೇವರ ಅಥರ್ವರು ಅಂದ್ರೆ ಮಗ ಅಂತ ಅರ್ಥ. ಬ್ರಹ್ಮದೇವರ ಜ್ಯೇಷ್ಠ ಪುತ್ರ ಅಥರ್ವ ಅಂತ ಹೇಳಿ, ಅದಕ್ಕೆ ಅಥರ್ವಣ ವೇದ ಅಂದ್ರೆ ಅದೇ ಶುರುವಾಯಿತು. ಅಥರ್ವಣ ವೇದ ಅವರದೇ. ಹೌದೌದು, ಅಂದ್ರೆ ಈ ಪಾಠನ ಹೇಳ್ತಾ ಇದ್ದಾರೆ, ಈ ಭಾಗ ಹೇಳ್ತಿದ್ದಾರೆ ಅಂತ. ಈ ಭಾಗವತ ಪ್ರವಚನ ಮಾಡಕೊಟ್ರು, ಅಷ್ಟಭಸ್ಕ ಅಂತ ಶುರು ಮಾಡಿಬಿಟ್ರು ಅಷ್ಟೇನೆ. ಯಾವುದೋ ಮನೆಯಲ್ಲಿ ಪ್ರೋಗ್ರಾಮ್ ಇತ್ತು, ಅಷ್ಟಭಸ್ಕ ಅಂತ ಹೇಳಿ ಅಂದ್ಬಿಟ್ರು. ಅಷ್ಟೇ ಹೇಳ್ಬಿಟ್ಟು ಅದು ಭಾಗವತ ಅಷ್ಟಭಸ್ಕ ಅಂತ ತಿಳ್ಕೊಳ್ಳೋಗಿಲ್ಲ. ಆ ಪ್ರಸಂಗ ಬಂತು ಅಂತ ಹೇಳಿದ್ರು ಅಷ್ಟೇ. ಈ ಪ್ರಸಂಗ ಯಾವ ಪ್ರಸಂಗ ಇದೀಗ? ಅಥರ್ವರು ಹೇಳೋ ಪ್ರಸಂಗ ಬಂತು ಅಂತ ಹೇಳಿದ್ರು ಅಷ್ಟೇ ಹೊರತು ಹಿಂದಿನೆಲ್ಲ ನೆನ್ಪಿಟ್ಕೊಂಡಿರ್ಬೇಕು ನಾವು, ಗೊತ್ತಾಯ್ತಾ? ಅವಾಗ ಸಂಶಯ ಬರೋದಿಲ್ಲ. ತಾವೇವ ಪರಮಾ ವಿದ್ಯಾ, ಕೆಲಸ ಭಾಗವತ ಬರೀ ಜೋಕ್ಸ್ ಮಾಡಿಬಿಡ್ತಾರೆ ಕೆಲವರು. ಯಾರೋ ಸರಿಯಾಗಿ ಭಾಗವತ ಹೇಳ್ತಿರ್ತಾರೆ, ಈ ಆಚಾರ ಬೇರೆ ಹೇಳಿದ ಕಾಲದ ಭಾಗವತ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದು ಜೋಕ್ಸು ಬರದೇ ಇಲ್ಲ ಅವ್ರು ಹೇಳಿದ್ದಿದ್ರೊಳಗೆ. ಯಾಕೆ ವೇದವ್ಯಾಸರು ಬರದೇ ಇಲ್ಲ ಅದರಿಂದಾಗಿನೇ ಅವ್ರು ಕೇಳಿ ಕೇಳಿ ಹೊಸ್ತ್ ಯಾರೋ ಹೊಸ್ತಾದಾಗ ಆಯ್ತಲ್ಲ ಅದು ಕರಿಗೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದರೆ ಇಬ್ಬ ಯೂರಿಯಾ ಸರಿಯಾಗಿ ಗೊತ್ತಿಲ್ಲ ಅವರು ಸರಿಯಾಗಿ ಹೇಳಿದ್ರು ತಿಳ್ಕೊಂಡ್ಬಿಡ್ತಾರೆ ಕೊನೆಗೆ. ಅದು ಯಾತಕ್ಕಾಗೆ ಪೂರ್ವಾಪರ ಗೊತ್ತಿಲ್ಲ ಅದರಿಂದಾಗಿನೇ ಈ ವೇದವ್ಯಾಸ ಹೇಳ್ತಕ್ಕಂಥ ಕ್ರಮ ಉಪನಿಷತ್ ಎಷ್ಟು ವ್ಯಾಸ್ಟಿಟ್ಸ್ ಹೇಳಿದ್ರು ಗೊತ್ತ ಶಾಸ್ತ್ರ ಅನಂತ ಅದು ಬಂತು. ಅದಕ್ಕೆ ಯಾವ ಭಾಗ ಹೇಳ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ಆ ಭಾಗ ನಮಗೆ ಗೊತ್ತು ಗುರುತಿಸಿದ ತಕ್ಷಣ ಏನಾಗುತ್ತಾಗ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಆಚಾರ್ಯ ಪೂರ್ಣ ಪ್ರಜ್ಞರಾದ್ರಿಂದ ಕರೆಕ್ಟ್ ಇಷ್ಟು ಹೇಳ್ತಾರೆ ಎಂಬುದು ಎಷ್ಟು ಇಂಪಾರ್ಟೆಂಟೋ ಕೊಟೇಶನ್ ಕೊಡ್ತಾರೆ. ಇತಿ ಪರಮ ಸಂಹಿತಾಯಾಮ್ ತಮ್ಮ ಮಾತೇನೇ ಇಲ್ಲ ಇರೋದು ಓನ್ಲಿ ಕೊಟೇಶನ್ ಅಷ್ಟೇ. ಆದರೆ ವೇದವ್ಯಾಸರ ಮಾತು ಎಷ್ಟು ಕರೆಕ್ಟಾಗಿದೆ ಅಂತ ಹೇಳ್ಕೊಟ್ರು. ಇಲ್ಲಿ ಭಾಳ ಇಂಪಾರ್ಟೆಂಟ್ ವಿಷಯ ಇದೆ ಇದರೊಳಗೆ. ಪರವಿದ್ಯ ಅಪರವಿದ್ಯ ಅಂತ ಮಾತು ಬರೋದು ಇಲ್ಲೇನೆ. ಅಥರ್ವಣೇಯಂ ಪ್ರಭದೇತ ಬ್ರಹ್ಮ ಸರ್ವಾತಾಂ ಪುರುಷೋ ಪುರೋವಾಚ ಅಂಗಿರೇ ಬ್ರಹ್ಮ ವಿದ್ಯಾಂ ಸ ಭರದ್ವಾಜಾಯ ಸತ್ಯವಹಾಯ ಪ್ರಾಹ ಭರದ್ವಾಜೋ ಅಂಗಿರಸೇ ಪರಾವರಾಂ ಶೌನಕೋಹ ವೈ ಮಹಾಶಾಲೋ ಅಂಗಿರಸಂ ವಿಧಿರುಪಸನ್ನ ಪಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ ತಸ್ಮೈ ಸಹೋವಾಚ. ಒಂದು ಹಂತ ಮಹಾಶಾಲರಾದಂತಹ ಶೌನಕರು ಅಂಗಿರಸರ್ತ್ರ ಬಂದರು. ವಿಧಿವದ್ ಉಪಸನ್ನ ವಿದ್ಯುಕ್ತವಾಗಿ ಶಿಷ್ಯರಾದರು. ಪಪ್ರಚ್ಛ ಪ್ರಶ್ನೆ ಕೇಳಿದರು. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಸ್ವಾಮಿ ಯಾವ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಸಾಗುತ್ತೆ ಹೇಳ್ತೀರಾ ಅಂತ ಕೇಳಿದರು. ಯಾವ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಸಾಗುತ್ತಲ್ಲ ಹೇಳ್ತೀರಾ ಅಂತ ಕೇಳಿದರು. ತಸ್ಮೈ ಸಹೋವಾಚ ಅವರು ಹೇಳಿದರಾಗ ದೇವಿದ್ದೇ ವೇದಿತವ್ಯೇ. ಇದು ಇಂಪಾರ್ಟೆಂಟ್, ಎರಡು ವಿದ್ಯೆ ತಿಳಿಬೇಕು. ಇತಿಹ ಇತಿ ಸ ಬ್ರಹ್ಮವಿದೋ ವದಂತಿ. ಯದ್ ಬ್ರಹ್ಮವಿದೋ ಬ್ರಹ್ಮಜ್ಞಾನಿಗಳು ಹೇಳ್ತಾರೆ ಎರಡು ವಿದ್ಯೆ ತಿಳಿಬೇಕು. ಎರಡು ವಿದ್ಯೆಗಳು ಯಾವುದು ಅಂದರೆ ಪರಾಚ ಇವ ಅಪರಾಚ. ಪರಾವಿದ್ಯ ಅಂತ ಒಂದು, ಅಪರಾವಿದ್ಯ ಅಂತ ಒಂದು, ಎರಡನ್ನೂ ತಿಳಿಬೇಕು ಅಂತ ಹೇಳಿಬಿಟ್ರು. ಅದು ಇನ್ನೊಂದು ಅರ್ಥ. ವಿದ್ಯೆಗಳು ಎರಡು ವಿಧ ಅಂತ ತಿಳಿಬೇಕು. ವಿದ್ಯೆಗಳು ಎರಡು ವಿಧ ಅಂತ ತಿಳಿಬೇಕು. ಪರ ಅಂದ್ರೇನು? ಆಚಾರ್ಯ ಬರೀತು ಋಗಾದ್ಯ ಪರಾ ವಿದ್ಯಾ ಯದಾ ವಿಷ್ಣುರ್ನ ವಾಚಕಾ ತಾಯೇವ ಪರಮಾ ವಿದ್ಯಾ ಯದಾ ವಿಷ್ಣುಸ್ತು ವಾಚಕಾ ಇತಿ ಪರಮ ಸಂಹಿತಾಯಾಮ್. ಅದಕ್ಕೇನರ್ಥ ಅಂದರೆ ಪರವಿದ್ಯಾ ಅಂದರೆ ಯಾವುದು ವಿಷ್ಣುವನ್ನು ತಿಳಿಸಿಕೊಳ್ಳುತ್ತೋ ಪರವಿದ್ಯಾ. ದೇವ ಪ್ರತಿಪಾದಕವಾದದ್ದೆಲ್ಲ ಪರವಿದ್ಯಾ. ಅದು ಬೇರೆ ಹೇಳಿಬಿಟ್ರೆ ಏನದು ಅಪರವಿದ್ಯಾ. ಗೊತ್ತಾಯ್ತಾ? ದೈವ ಪ್ರತಿಪಾದಕವಾದಾಗ ಪರವಿದ್ಯಾ, ದೇವ ಪ್ರತಿಪಾದಕವಾಗದೆ ಹೋದಾಗ ಅಪರವಿದ್ಯಾ. ನಮ್ಮ ಎಜುಕೇಷನಲ್ಲಿ ಎಂಥದ್ದು ಇವತ್ತು ಮಾಡ್ತಿರೋದು ನಾವು ಎಲ್ಲ ಅಪರವಿದ್ಯಾ. ಯಾಕೆ ಅಪರ ಅಂದರೆ ನಮ್ಮ ನಾವು ತಿಳ್ಕೊಂಡ್ರೆ ಅರ್ಥ ಏನು? ಈ ಶ್ರಾದ್ದ ಪಕ್ಷ ಅಷ್ಟೇ ಅಪರವಿದ್ಯೆ ಅಂತ ತಿಳ್ಕೊಂಡ್ಬಿಟ್ಟಿದೆ. ಶ್ರಾದ್ದ ಪಕ್ಷ ಅಷ್ಟೇ ಅಲ್ಲ, ಇವೆಲ್ಲ ಶ್ರಾದ್ದ ಪಕ್ಷ ಇದ್ದಾಗ ಇವೆಲ್ಲ ಕೂಡ. ಯಾವ ವಿದ್ಯೆಗಳು? ಶ್ರಾದ್ದ ಪಕ್ಷ ಇನ್ನೂ ಭಾರಿ ವಾಸಿ. ಅಲ್ಲೂ ಕೂಡ ಏನಿದೆ? ಶ್ರಾದ್ದ ಪಕ್ಷದಲ್ಲಿ ಕೂಡ ಏನಿದೆ? ದೇವರು ಉಚ್ಚ ಮಾಡ್ತೇವೆ. ಆದರೆ ಇವ್ರ ಅಲ್ಲಿ ಸ್ಟಿಲ್ಲ ಅಪರಾಧ ಅಂತ ಕರಿತೇವೆ ನಾವು ಅದನ್ನು. ಸ್ಟಿಲ್ ಅಪರಾಧ ಅಂತ ಕರಿತೇವೆ ಅಂದರೆ ಡೈರೆಕ್ಟ್ ಅಲ್ಲಿ ಇಂಡೈರೆಕ್ಟ್ ಆಗಿ ಹೋಗ್ತೇವೆ ನಾವು. ಅದಕ್ಕೆ ಅಷ್ಟು ಅಪರಾಧ. ಇದು ಹೋಗೋದೇ ಇಲ್ಲ ನಮ್ಮ ಈ ವಿದ್ಯೆಗಳು. ಈ ವಿದ್ಯೆಗಳು ಏನಾಗೋದಿಲ್ಲ, ಇವು ಹೋಗೋದಿಲ್ಲ. ಅಂದರೆ ಅಪರಾಪರ ವಿದ್ಯೆಗಳು ಎಲ್ಲ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಪರವಿದ್ಯೆ ಓದಬೇಕೇ ಹೊರತು ಬೇರೆ ಅಲ್ಲ. ಯಾರಿಗಿದು? ಅಚ್ಚ ಹೇಳ್ತಿ, ಎಲ್ಲ ಹೇಳ್ತಾರೆ, ಇಲ್ಲೇ ಹೇಳ್ತಿ. ಇದು ಕೊಟ್ಟಿರೋದೇ ವಿಶ್ವ ಉಪನಿಷತ್ ಹೊರಟಿರೋದೇ. ಅದಕ್ಕೆ ತತ್ರ ಅಪರ ಅಪರ ವಿದ್ಯೆಗಳು ಯಾವುದು? ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದ ಜ್ಯೋತಿಷಭಿತಿ. ಎಲ್ಲ ಅಪರ ವಿದ್ಯೆ ಆಯ್ತು ಇದರೊಳಗೆ. ನಮ್ಮ ಪ್ರಕಾರ ಏನಾಯ್ತು? ಈಗ ಜಗತ್ತೆಲ್ಲ ಅಪರ ವಿದ್ಯೆ ಆಗೋಯ್ತು. ಇಲ್ಲಿ ಎರಡು ವಿಷಯ ಫಸ್ಟ್ ತಿಳ್ಕೋಬೇಕು. ಇವೆಲ್ಲ ವಿದ್ಯೆಗಳಲ್ಲ, ವಿದ್ಯೆ ಆಕರಗಳಿವೆಲ್ಲ ಕೂಡ. ಋಗ್ವೇದ ಒಂದು ವಿದ್ಯಾಸ್ಥಾನ ಅದು, ಗೊತ್ತಾಯ್ತು. ವಿದ್ಯೆಯ ನೆಲೆ ಅದು. ಅದಕ್ಕೆ ಅರ್ಥ ಫಸ್ಟ್ ಏನು ಮಾಡ್ಕೋಬೇಕು? ಇದರಿಂದ ಬರತಕ್ಕಂಥ ವಿದ್ಯೆ ಅಂತ ಅರ್ಥ. ಋಗ್ವೇದಾದಿಗಳಿಂದ ಬರತಕ್ಕಂಥ ವಿದ್ಯೆ ಎಂಥ ವಿದ್ಯೆ ಅಂದರೆ ಅಪರ ವಿದ್ಯಾ ಅಂತ ಹೇಳಿಬಿಟ್ರು. ನಮಗೆ ಖುಷಿ, ವೇದ ಓದಿದ್ರೆ ಏನಾಯ್ತು ಈಗ? ಭಾರಿ ಖುಷಿ. ಯಾಕೆ ಅದಕ್ಕೆ ಓದಿಲ್ರಿ ನಾವು? ದೇವ್ರು ನೆಡದೇ ಇಲ್ವಂತಲ್ಲ, ಅವೆಲ್ಲ ತಿಳ್ಕೊಂಡ್ಬಿಟ್ರು. ಅದಕ್ಕೆ ಹೇಳ್ತಾರೆ ಅಥ ಪರ, ಇನ್ನೊಂದು ಪರವಿದ್ಯೆ ಇದೆ ಅಂತ ಹೇಳಿದರು. ಯಾವುದು ಅಂತ ಕೇಳಿದರೆ ಯಯಾ ತದ ಅಕ್ಷರಮಧಿಗಮ್ಯತೆ. ಯಯಾ ವಿದ್ಯೆಯ ತದ ಅಕ್ಷರಮಧಿಗಮ್ಯತೆ. ಯಾವುದು ಅಕ್ಷರವನ್ನು ತಿಳಿಸಿಕೊಡುತ್ತಲ್ಲ ಅದೇ ಪರವಿದ್ಯೆ ಅಂತ ಹೇಳಿಬಿಟ್ರು. ಯಾವುದು ಅಂತ ಪ್ರಶ್ನೆ ಬಂತಾಗ ಅದಕ್ಕೆ ಆಚಾರ್ಯ ಬರೀತಾರೆ, ಋಗಾದಿಗಳೇ ಅಪರವಿದ್ಯ, ಪರವಿದ್ಯಾ ಅಂದ್ರೆ ಅವೇನೆ ಅಂತ ಹೇಳಿಬಿಡ್ತಾರೆ. ಋಗಾದಿಗಳೇ ಪರವಿದ್ಯ, ಋಗಾದಿಗಳೇ ಅಪರವಿದ್ಯ. ಅಂದರೆ ಏನು ಹಾಗೆ ಅಂದರೆ ಋಗಾದ್ಯ ಅಪರಾವಿದ್ಯ ಯದಾ ವಿಷ್ಣೋರ್ನವಾಚಕ. ಈ ಸಾಯಣ ಭಾಷೆ ಇತ್ಯಾದಿ ಓದಿಬಿಟ್ರೆ ಋಗ್ವೇದಗಳು ಏನವೆಲ್ಲ, ಋಗ್ವಾದಿ ವೇದಗಳೆಲ್ಲ ಅಪರವಿದ್ಯೆಗಳು. ದೇವರ ಹೆಸರು ಎಲ್ಲೋ ಬರುತ್ತೆ, ಅವ್ರ ಪ್ರಕಾರ ವಿಷ್ಣು ಹೆಸರು ಎಲ್ಲೋ ಮೂಲೆಗೆ ಹೋಗಿಬಿಡುತ್ತೆ ಅಷ್ಟೇ. ಅದು ಅಪರವಿದ್ಯ. ಆದರೆ ಶಾಸ್ತ್ರ ಇಟ್ಕೊಂಡು ಹೋದಾಗ ಏನಾಗುತ್ತದು? ಅಗ್ನಿಮೀಳೆ ಎಂದಷ್ಟು ವಿಷ್ಣುಮೀಳೆ ಅಂತಲೇ ಪ್ರಾರಂಭ. ಕೊನೆಗೆ ಪೂರ್ತಿ ವೈಷ್ಣವ ಆಯಿತು. ಋಗ್ವೇದನೂ ಅದೇ, ಯಜುರ್ವೇದನೂ ಪರವಿದ್ಯನೂ ಅದೇ, ಅಪರವಿದ್ಯನೂ ಅದೇ ಅಂತ ಹೇಳಿಬಿಟ್ರು. ಈಗ ಒಂದು ಪ್ರಶ್ನೆ ಬಂತು. ಹಾಗಿದ್ದರೆ ಬ್ರಹ್ಮಸೂತ್ರಗಳಿಗೆ ಪರವಿದ್ಯ ಅಂತ ನಾವು ಕರೆಯೋದು, ಹೊತ್ತಾನೆ ಆಚಾರ್ಯ ಕರೆದಿರೋದು, ಇದು ಬರಲೇ ಇಲ್ಲ ಅಂತ ಕೇಳಿದರೆ ಅದು ಒಂದು ಪದ ಹಾಕಿದ್ದಾರೆ. ಋಗ್ವಾದಿ ವೇದಗಳೆಲ್ಲ ಕೂಡ ಪ್ರೈಮರಿಲಿ ಫಸ್ಟ್ ಏನಾಯ್ತವೆಲ್ಲ ಕೂಡ ಅಪರವಿದ್ಯೆ ಆಗಿ ಬಂತು. ಅದು ಪರವಿದ್ಯೆ ಆಗಬೇಕದು. ಪರವಿದ್ಯೆ ಯಾವಾಗತ್ತೆ? ವಿಷ್ಣು ವಾಚಕ ಆಗುತ್ತೆ. ವಿಷ್ಣು ವಾಚಕ ಯಾವಾಗತ್ತೆ ಅಂದರೆ ಬ್ರಹ್ಮಸೂತ್ರ ಅಪ್ಲೈ ಮಾಡಬೇಕಾಗತ್ತೆ. ಆದ್ದರಿಂದ ಏನಾಯ್ತದ? ಪರವಿದ್ಯೆ ಆಗಲಿಕ್ಕೆ ಕಾರಣ ಏನಾಯ್ತದ? ಬ್ರಹ್ಮಸೂತ್ರ ಹೇಳಬೇಕಾಯ್ತು. ದೇರ್ ಫಾರ್ ಬ್ರಹ್ಮಸೂತ್ರ ಅಂಬೋದೇನದು, ಅದು ಅಲ್ಟಿಮೇಟ್ ಪರವಿದ್ಯೆ. ಸೊ ವಿದ್ಯೆಗಳನ್ನು ಪರವಿದ್ಯೆ ಮಾಡೋದು ಮೈಸೂರು ಭಾಗ ಬೇಸೆ ಏನೋ ಮಾಡಿಬಿಟ್ಟ. ಸ್ವೀಟ್ ಅಂತ ಹೆಸರು ಬರಲಿಲ್ಲ, ಯಾವಾಗ ಸ್ವೀಟ್ ಅಂತ ಹೆಸರು ಬಂತು? ಸಕ್ಕರೆ ಆಗಿದ್ದ ತಕ್ಷಣ ಸ್ವೀಟ್ ಅಂತ ಹೆಸರು. ಅಲ್ಲಿವರೆಗೂ ಸ್ವೀಟ್ ಅಲ್ಲ ಅದು, ಗೊತ್ತಾಯ್ತಾ? ಅಲ್ಲಿವರೆಗೂ ಏನಾಗಿರುತ್ತದೆ, ಬರೀ ಕಡಲೆ ಹಿಟ್ಟಿನ ರೂಪಾಂತರ ಅಷ್ಟೇ ಇದೆ. ಆ ಸ್ವೀಟ್ ಮಾಡಿದ್ದು ಯಾವುದು? ಸಕ್ಕರೆ. ಅದಕ್ಕೋಸ್ಕರ ಅತಿ ಸ್ವೀಟ್ ಯಾವುದು? ಅತಿ ಸ್ವೀಟ್ ಯಾವುದು? ಸಕ್ಕರೆ. ಯಾಕೆ ತನ್ನ ಸಂಪರ್ಕ ಅದು ಸ್ವೀಟ್ ಆಗಿಬಿಡುತ್ತೆ. ಅದಕ್ಕೆ ಮುಖ್ಯ ಪರವಿದ್ಯೆ ಅಂದರೆ ಯಾವುದು? ಬ್ರಹ್ಮಸ. ಅಥವಾ ಆಚಾರ ಅನುವ್ಯಾಖ್ಯ ಅಂತ ಹೇಳ್ತಾರೆ. ಅಥವಾ ನೈತಾದೃಶಂ ಕಿಂಚಿತ್, ಇನ್ನೊಂದು ವಿದ್ಯೆ ಇಲ್ಲವೇ ಇಲ್ಲ. ಪ್ರಮಾಣತಮ ವಿಷಯ, ಇದರಿಂದ ದೊಡ್ಡ ಪ್ರಮಾಣ ಶಾಸ್ತ್ರ ಇಲ್ಲ. ಬ್ರಹ್ಮಸೂತ್ರ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡು ಇವ್ನು ನೋಡೋದಕ್ಕೆ ಇಲ್ಲಿ ಬಂದಾಗ ಕಾಣೋದಿಲ್ಲ. ಇದನ್ನೆಲ್ಲ ಟೀಕಾರಾಯರು ಸುಧಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಅದು ನಮಗೆ ಹೇಗಾಗಿದೆ ಅಂದರೆ, ಅದಿನ್ನೂ ಅಲ್ಲೇ ಬರುತ್ತೆ, ಅಲ್ಲೇ ನೋಡೋಣ, ಹೊತ್ತಾಗಿದೆ. ತತ್ರ ಅಕ್ಷರ ಅಂದರೆ ಏನು? ಯತ್ ತದ್ದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಷ್ಟು ಶ್ರೋತ್ರಂ ತದ್ ಅಪಾನಿ ಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ. ಈ ರೀತಿ ದೇವರನ್ನು ತಿಳಿಬೇಕು. ಅದು ಕಣ್ಣಿಲ್ಲ, ಕಾಲಿಲ್ಲ, ಕಿವಿ ಇಲ್ಲ, ದೇವ್ರ ಬಗ್ಗೆ ಹೇಳಿದ್ದು. ಅಪಾನಿ ಪಾದಂ, ಕಣ್ಣಿಲ್ಲ, ಕಿವಿ ಇಲ್ಲ, ಕಾಲಿಲ್ಲ ಅಂತ ಹೇಳಿದ್ರೆ ಏನರ್ಥ? ನಮ್ಮಂತ ಕಣ್ಣಿಲ್ಲ, ನಮ್ಮಂತ ಕಾಲಿಲ್ಲ, ನಮ್ಮಂತ ಕಿವಿ ಇಲ್ಲ ಅಂತ ಅರ್ಥ. ಇವರೆಲ್ಲ ಏನು ನಿರಾಕಾರ ಬ್ರಹ್ಮ ತಿಳ್ಕೊಂಡ್ಬಿಟ್ಟಿರು. ಇವರು ಅರ್ಥ ಮಾಡಿಕೊಂಡಿದ್ದೇನೋ, ನಿರಾಕಾರ ಬ್ರಹ್ಮ ಅಲ್ಲ, ಸಾಕಾರ ಬ್ರಹ್ಮನೇ. ನಮ್ಮಂತ ಆಕಾರವಿಲ್ಲದ ಬ್ರಹ್ಮ, ನಮ್ಮಂತ ಆಕಾರ ಇಲ್ಲ. ಎಂಥ ಆಕಾರ ಇದೆ? ಅಪ್ರಾಕೃತವಾದ ಆಕಾರ ಇದೆ. ಅದಕ್ಕಾಗಿ ಅದನ್ನು ಹೇಳಿ. ಅದನ್ನ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಸೂಕ್ಷ್ಮಂ ತದವ್ಯಯಂ ಯಥೋರ್ಣನಾಭಿ ಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಓಷಧಯಃ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶರೋಮಾನಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ. ದೇವರನ್ನು ಕರಿಬೇಕಾದ್ರೆ ಭೂತಯೋನಿ ಅಂತ ಕರೆದ. ಭೂತಯೋನಿ ಅಂದ್ರೇನು? ಎಲ್ಲ ಪ್ರಾಣಿಗಳಿಗೆ ಕಾರಣ ಪುರುಷ, ಎಲ್ಲ ಪ್ರಾಣಿಗಳಿಗೆ ಸೃಷ್ಟಿಕರ್ತ. ದೇವರು ಸೃಷ್ಟಿಕರ್ತ ಅಂತಿರಲ್ಲ, ಹೇಗೆ ತಿಳ್ಕೋಬೇಕು ಅಂದರೆ, ಯಥಾ ಊರ್ಣನಾಭಿ ಸೃಜತೆ, ಊರ್ಣನಾಭಿ ಹೇಗೆ ಸೃಷ್ಟಿ ಮಾಡುತ್ತಲ್ಲ ಹಾಗೆ. ಆಮೇಲೆ ಯಥಾ ಓಷಧಯ ಸಂಭವಂತಿ, ಓಷಧ ಪೃಥ್ವಿಯಲ್ಲಿ ಬೆಳೆಯುತ್ತಲ್ಲ ಹಾಗೆ. ಸತ ಪುರುಷಾತ್ ಕೇಶಲೋಮಾನಿ, ಪುರುಷನಿಗೆ ಈ ಕೇಶಲೋಮಗಳು ಬೆಳೆಯುತ್ತಲ್ಲ ಮೈ ಮೇಲೆ, ಆ ರೀತಿಯಾಗಿ ವಿಶ್ವಂ ಮೂರು ದೃಷ್ಟಾಂತ ಕೊಟ್ರು. ಒಂದು ಊರ್ಣನಾಭಿ, ಇನ್ನೊಂದು ಪೃಥಿವ್ಯಾಂ ಓಷಧಯ, ಇನ್ನೊಂದು ಪುರುಷಾತ್ ಕೇಶಲೋಮಾನಿ. ಮೂರು ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ, ಮೂರು ಪರ್ಪಸ್ ಸರ್ವಾಭಿಕೀಯ. ಜಗತ್ ಸೃಷ್ಟಿಯಾಯಿತು, ಆ ಜಗತ್ತು ಎಲ್ಲಿತ್ತು ಮೊದಲು ಅಂತ ಪ್ರಶ್ನೆ. ಊರ್ಣನಾಭಿ ದೃಷ್ಟಾಂತ, ಜೇಡರ ಹುಳು ಗೂಡು ಕಟ್ಟುತ್ತೆ, ಅದು ಒಳಗಿದ್ದು ಎಲ್ಲಿತ್ತು? ಅದು ಒಳಗಿತ್ತು. ಜಠರೇ ಶಯ, ಜಠರೇ ನಿಧಾಯ, ಉದರಲ್ಲಿದ್ದಂಥ ಜಗತ್ತನ್ನು ಪರಮಾತ್ಮ ಹೊರಗೆ ಹಾಕಿದ, ಊರ್ಣನಾಭಿ ದೃಷ್ಟಾಂತ. ಆಮೇಲೆ ಏನು ಮಾಡಿದ? ಪೃಥ್ವಿಯಲ್ಲಿ ಔಷಧಿಗಳು, ಪೃಥ್ವಿ ಔಷಧಿ ಏನು ಸಂಬಂಧ? ಆಶ್ರಯ ಆಶ್ರಯೀಭಾವ ಅಧಿಷ್ಠಾನ, ಅಲ್ಲಿಂದ ಬೆಳೆಯಲು ಶುರುವಾಯಿತು. ಎರಡನೇ ದೃಷ್ಟಾಂತ, ಕೇಶ ಪುರುಷನಿಂದ ಏನು ಬಂತು? ಕೇಶಲೋಮಗಳು ಬಂತು, ಅವನಿಂದನೇ ಹೊರಗೆ ಬಂತು. ದೇವರನ್ನು ಬಿಟ್ಟಿಲ್ಲಕ್ಕೆ ಸಾಧ್ಯ ಇಲ್ಲ, ಆಶ್ರಯಿಸೇ ಇರಬೇಕು ಅಂತ ಹೇಳೋದಕ್ಕೋಸ್ಕರ ಮೂರು ದೃಷ್ಟಾಂತ ಕೊಟ್ಟು ದೇವರ ಸೃಷ್ಟಿ ಅನ್ನೋದು ಈ ರೀತಿ ಅಂತ ಹೇಳಿದಾಗ ನಮಗೆ ಪೂರ್ತಿ ಸ್ಪಷ್ಟ ಆಗುತ್ತೆ. ಅವರೇನು ಮಾಡ್ತಾರೆ? ಉಳಿದವರೆಲ್ಲ ಪರಮಾತ್ಮನಿಗೂ ಜಗತ್ತಿಗೂ ಅಭೇದ, ಯಾತಕ್ಕೆ ಒಳಗಿಂದ ಬಂತು ನೋಡಿದ್ರೆ ಅಂತ ಹೇಳಿಬಿಡ್ತಾರೆ. ಒಂದು ದೃಷ್ಟಾಂತ ಕೊಟ್ಟರೆ ಹೇಳ್ಬೋದು, ಮೂರು ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ, ಯಾವ ದೃಷ್ಟಾಂತರೂ ಪರ್ಫೆಕ್ಟ್ ಅಲ್ಲ, ಯಾವ ದೃಷ್ಟಾಂತರೂ ಪರ್ಫೆಕ್ಟ್ ಅಲ್ಲ. ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಏನು ಮಾಡಿದರು? ಮೂರು ಕೇಸ್ ಕೊಟ್ಟರು. ಅವರು ಎಲ್ಲ ಉಡಿದವ್ರು ಏನು ಮಾಡ್ತಾರೆ ಗೊತ್ತಾ? ದೃಷ್ಟಾಂತದಿಂದ ಥೀರಿ ಇವಾಲ್ವ್ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಥೀರಿನ ಏನು ಮಾಡಬೇಕು? ಯಾವಾಗ ದೃಷ್ಟಾಂತದಿಂದ ಎಕ್ಸ್ಪ್ಲೇನ್ ಮಾಡಬೇಕು. ಫಾರ್ ಎಕ್ಸ್ಪ್ಲೇಷನ್ ಥೀರಿ ದೃಷ್ಟಾಂತನೇ ಹೊರತು ಫಾರ್ ಕ್ರಿಯೇಟಿವ್ ಥೀರಿ ಅಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ನೂರಕ್ಕೆ 99 ಪಾಜರ ಮಾಡಿ ತಪ್ಪುಗಳೆಲ್ಲ ಏನು ಅಂತ ಕೇಳಿದರೆ, ಬೇರೆ ಮತದವರು ದೃಷ್ಟಾಂತಗಳನ್ನು ತಗೊಳ್ಳೋದು ಅದೇ ಥಿಯರಿ ಅಂತ ಹೇಳೋದು. ಅದರಿಂದ ಏನಾಗ್ತಿತ್ತು? ರಾಂಗ್ ಥಿಯರಿ ಬರ್ತಾ ಇತ್ತು. ಬಟ್ ಆಚಾರ್ಯ ಏನು ಮಾಡಿದರು? ಥಿಯರಿ ಇಟ್ಕೋಬೇಕು, ದೃಷ್ಟಾಂತ ಎಕ್ಸ್ಪ್ಲೇನ್ ಮಾಡಬೇಕಷ್ಟೇ ಹೊರತು ಎಕ್ಸಾಂಪಲ್ ಇಸ್ ನೋ ಪ್ರೂಫ್. ಇಂಗ್ಲೀಷ್ ಭಾಳ ಪ್ರಸಿದ್ಧವಾದ ಮಾತು, ದೃಷ್ಟಾಂತದಿಂದ ಎಂದು ಥಿಯರಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದು ಹಾಗೆ ತಾನೇ, ಕಣ್ಣಿ ಕಂಡು ಸುಳ್ಳಾಯಿತು, ಎಲ್ಲ ಸುಳ್ಳು ಥಿಯರಿ ಮಾಡಿಬಿಟ್ಟು. ಒಂದು ಕಡೆ ಸುಳ್ಳಾಯಿತು, ಏನು ಮಾಡಿದ ಅವನು? ಕಂಡಿದ್ದಲ್ಲ ಸುಳ್ಳು ಅಂದ್ಬಿಟ್ಟು. ಎಷ್ಟು ತಪ್ಪಾಯ್ತಲ್ಲ, ಹಾಗೆ ಹೇಳಬಾರ್ದು. ತಪಸ ಸೀಯತೆ ಬ್ರಹ್ಮ ತಥೋನ್ನ ಅಭಿಜಾಯತೆ ಅನ್ನಾತ್ ಪ್ರಾಣೋ ಮನಸ್ ಸತ್ಯಂ ಲೋಕಾ ಕರ್ಮಸು ಚಾಮೃತಂ ಎಸ್ ಸರ್ವಜ್ಞ ಸರ್ವವಿತ್. ದೇವ್ರ ಬಗ್ಗೆ ಮುಖ್ಯವಾದ ಮಾತಿದು, ತುಂಬ ಕಡೆ ಕೋಟ್ ಮಾಡ್ತಾರೆ. ಎಸ್ ಸರ್ವಜ್ಞ ಸರ್ವವಿತ್ ಯಶ್ಯ ಜ್ಞಾನಮಯಂ ತಪಃ ತಸ್ಮಾತ್ ಏತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ ಋಗ್ಭಿರ್ಹೋತ್ರೇಣ ಶಂಸತಿ ತಥೋದ್ಗಾತ್ರೈ ಸ್ತುವಂತಿಯೇ ವಿಷ್ಣುಮೇವ ತಥಾ ತಸ್ಮೈ ಯಜುರ್ಭಿರಪಿ ಜುಹ್ವತಿ ಸ್ತುವಂತ್ಯಾಥರ್ವಣೈಶ್ಚೈನಂ ಸೇತಿಹಾಸ ಪುರಾಣಕೈ ನ ವಿಷ್ಣು ಸದೃಶಂ ಕಿಂಚಿತ್ ಪರಮಂ ವಾಪಿ ಮನ್ವತೆ ಸ சர்வோத்தமம் ததா ஜானந்தஹ தேஹி பாகவதோத்தமாஹ. எல்லா சாஸ்திரங்களும் ஹரிபர அந்த ஹேளோதக்கே தோடு கொட்டேஷன்ஸ் எல்லாம் கொடுத்தார். டிஃபரெண்ட் ப்ரூஃப் கொட்டுபிட்டு அதெல்லாம் ப்ரூவ் மாட்டார். ಮುಂದೆ ಊರು ವಿಷಯಗಳು ತುಂಬ ಬರುತ್ತೆ ಇದರೊಳಗೆ. ಅದರೆಲ್ಲ ಕೂಡ ನಾನು ಮುಕ್ತಿ ಹೋಗೋದು ಹೇಗೆ, ವಾಯುದೇವರ ಮಹಿಮೆ, ವಾಯುದೇವರ ಮಹಿಮೆ ಇಲ್ಲದ ವಿಷಯ ಉಪನಿಷತ್ತುಗಳೇ ಇಲ್ಲ, ಅದೆಲ್ಲ ಹೇಳ್ತಾರೆ. ಕೊನೆಗೆ ಪಂಚದ ಅಲ್ಲಿ ಷೋಡಶ ಕಲ ಅಂತ ಹೇಳಿದ್ರಲ್ಲ, ಇಲ್ಲಿ ಪಂಚದಶ ಕಲ ಅಂಥೇಳಿ ವ್ಯತ್ಯಾಸವನ್ನು ತಿಳಿಸ್ತಾ ಎರಡರಲ್ಲೂ ವಿರೋಧ ಇಲ್ಲ, ದೃಷ್ಟಿಕೋನ ಬೇರೆ ಇದೆ ಅಂತ ಪ್ರೂವ್ ಮಾಡ್ತಾರೆ. ಅದಿಷ್ಟು ನಾನು ನೋಡಿಬಿಟ್ರೆ ಪರಾಪರ ವಿದ್ಯೆಯ ಬಗ್ಗೆ ವಿವೇಚನೆ ಮಾಡ್ತಕ್ಕಂಥ ಭಾಗ ಇದು. ಮುಖ್ಯವಾಗಿ ಇದರ ಇದಕ್ಕೇನು ವಿಷಯ ಅಂತ ಕೇಳಿದರೆ ಪರಾಪರ ವಿದ್ಯಾ ವಿಚಾರ ಬರೋದು ಇದರಿಂದ. ಆ ಮೂಲಕವಾಗಿ ನಮಗೆ ಯಾವಾಗ ದೇವರ ಪರ ಅಂತ ತಿಳ್ಕೊಳ್ಳೋದಿಲ್ಲ, ಎಲ್ಲವೂ ಅಪರ ಆಗಿಬಿಡುತ್ತೆ. ನಾವು ಆಫೀಸ್ಗೆ ಹೋಗ್ತೇವೆ, ಸಂಬಳ ತರ್ತೇವೆ, ದೇವ್ರ ಪೂಜೆ ಶಾಸ್ತ್ರಾಧ್ಯಯನ ಮಾಡ್ತೇವೆ, ಆಫೀಸ್ ಕೆಲಸ ಏನಾಯ್ತಾಗ ಪರವಿದ್ಯೆ ಆಗೋಯ್ತು, ಗೊತ್ತಾಯ್ತಾ? ಫಸ್ಟ್ ಕ್ಲಾಸ್ ಮಠದಲ್ಲೇ ಕೆಲಸ ಮಾಡ್ತಾನೆ, ಬಿಡಿ ಸೇರ್ತಾನೆ ಹೊರಗೆ, ಏನಾಯ್ತದ ಅಪರವಿದ್ಯೆ ಆಗೋಯ್ತು. ಮಾಡೋದು ಕೆಲಸ ಮಠದೊಳಗೆ, ಅಲ್ಲಿ ಬಿಡಿ ಸೇರಿದ್ದ. ಅದು ಕೆಲವರು ಎಲ್ಲರೂ ಅಲ್ಲ, ಎಲ್ಲೋ ಒಬ್ಬರಿರ್ತಾರಂತವ್ರು. ಅದು ಅದು ನೋಡಿ ಎಂಥ ಜಾಗದಲ್ಲಿ ಏನು ಮಾಡ್ತಿದ್ದಾನೆ ಅವನು, ಅಪರವಿದ್ಯೆ. ಅವನು ನೋಡಿದರೆ ಪಾಪ ಧರ್ಮವ್ಯಾಧ ಕಟಕ ಅವನು, ಅವ್ರೇನು ಮಾಡ್ತಿದ್ದಾರೆ ಅಂದ್ರೆ ಪರವಿದ್ಯೆ ಮಾಡ್ಕೊಂಡ್ಬಿಟ್ಟಿದೆ. ಕಟಕನಾಗಿದ್ದವನು ಮಾಂಸ ಮುಟ್ಟದ ಅನ್ನ ಕೈಲೆ, ಅದು ಪರವಿದ್ಯೆ. ಸಾಲಿಗ್ರಾಮ ಇಟ್ಕೊಂಡಿದ್ದಾನೆ, ಅಪರವಿದ್ಯೆ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಎಲ್ಲ ಚೇಂಜ್ ಮಾಡ್ತಾ ಹೋಗ್ಬೇಕು. ಏನು ಮಾಡಿದರೂ ಕೂಡ ಪರವಿದ್ಯೆ ಹಾಗಾಗಿ ಮಾಡಬೇಕು, ಅದ್ರ ಎಸೆನ್ಸ್ ಇದು. ದೇವ್ರ ಪರ ಮಾಡಿಬಿಟ್ಟಾಗ ನಾವು ಕಸ ಬಿಡಿಸ್ತೇವೆ, ಏನದು ಪರವಿದ್ಯೆ, ದೇವ್ರ ಪೂಜೆಗೆ ಅದು ಕಸ ಬಿಡಿಸೋ ದೇವ್ರ ಪೂಜೆಗೆ. ಅದು ದೇವ್ರ ಮನೆ ಗುಡಿಸಿದ್ರೆ ಸರಿ, ಮನೆ ಗುಡಿಸಿದ್ರೆ ಅಂದರೆ ಮನೆ ದೇವ್ರ ಮನೆ, ಅರ್ಥ ಆಯ್ತಾ? ಸ್ನಾನ ಮಾಡೋದೇನದು ಸ್ಮೃತಾ ವಿಷ್ಣು ಸಮುತ್ತಾಯ ದೇವರಿಗೆ ಮಾಡ್ತದೆ. ಶ್ರೀವರ್ಣಗೆ ಅಭಿಷೇಕವೆಂದರಿತು, ನಾವು ಮಾಡ್ತಕ್ಕಂಥ ಸ್ನಾನ ಏನಾದ್ರು ದೇವರಿಗೆ ಅಭಿಷೇಕ ಅಂತ ತಿಳ್ಕೊಂಬಿಟ್ರೆ ಏನಾಯ್ತು? ನಾವು ಮಾಡೋ ಸ್ನಾನ ಕೂಡ ದೇವ್ರ ಪೂಜೆ, ಮಲಗುವಾಗಲಿ ಏಳುವಾಗಲಿ ಮನದು ಮೈದೊಳೆವಾಗ ಬೆಳುವಾಗ ಅವೆಲ್ಲವೂ ಕೂಡ ಏನಾಯ್ತು ಅಂತ ಕೇಳಿದರೆ ಸ್ಪಷ್ಟವಾಗಿ ಪರವಿದ್ಯೆ ಆಯಿತು. ಅದು ಬಿಟ್ಟುಬಿಟ್ಟಾಗ ಏನಾಯ್ತದ ದೇವ್ರ ಪೂಜೆ ಅಂತ ಮಾಡಿ ಬೈಕೋತ ಮಾಡ್ತಿರ್ತಾನೆ. ಇವತ್ತು ನಾನೇ ಪೂಜೆ ಮಾಡಬೇಕು ಅಂದ್ಕೊಂಡು ನೀರು ಹಾಕೊಂಡು ಹೋಗ್ತಿರ್ತಾನೆ, ದಾರಿ ಮಡಿ ಬಿಡಿ ಬಿಡಿ ಅಂತ ಓಡಾಡ್ತಿರ್ತಾನೆ, ಅದು ಅಪರವಿದ್ಯೆ. ಅದು ಇದೆಲ್ಲ ಯೋಚನೆ ಮಾಡಿ ನಮಗೆ ನಿತ್ಯ ಇನ್ಸ್ಪೆಕ್ಟ್ ಮಾಡಬೇಕು. ನಾವು ಮಾಡ್ತಕ್ಕಂಥ ಪರವಿದ್ಯೆ ಆಗುತ್ತೋ ಅಪರವಿದ್ಯೆ ಆಗುತ್ತೋ, ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡ್ತಾ ಇದ್ರೆ ದಾರಿ ತಪ್ಪ ಚಾನ್ಸ್ ಬರೋದೇ ಇಲ್ಲ. ಅದು ಭೂಷಣ ಮೇನ್ ಎಸೆನ್ಸ್ ಅಂದ್ರೆ ಅದೇನೆ. ನಾಳೆ ಇದನ್ನು ಮಾಮೂಲಾಗಿ ಏಳುವರೆ ಶುರು ಮಾಡಿ ಮುಂದುವರೆಸೋಣಂತೆ. ಇನ್ನು ಮುಂದೆ ಈ ವಾರದಲ್ಲಿ ಉಪನಿಷತ್ತೆಲ್ಲ ಮುಗಿದೋಗ್ಬಿಡುತ್ತೆ. ಸಾಯಂಕಾಲ 6:30 ಯಥಾ ಪ್ರಕಾರ ಸಾಪ್ತರಣೆಯ ಪ್ರಾರಂಭ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಕ್ರಿಸ್ಬೇಕೇನಾ? ಏನು ಒಂದು ವಿಷಯ ಹೇಳ್ತಿದ್ದಾರೆ ಎಲ್ಲರೂ ಕೂಡ, ಇಷ್ಟು ದಿವಸ ಪಾಠ ಕೇಳಿದ್ರ ಮೇಲೆ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಇಟ್ಕೋಬೇಕು ಕೊನೆಯ ದಿವಸ ಅಂತೇಳಿ. ಯಾರು ಹೆದರ್ಕೋಬಾರ್ದು, ಬರ್ತಾರೆ ಕೇಳ್ತಾರೆ ಅಂತ ಹೆದರ್ಕೋಬೇಕಾಗಿಲ್ಲ. ಕ್ವಿಜ್ ಕಾರ್ಯಕ್ರಮ ಅಂತೇಳಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಲೈನ್ ಆನ್ಸರ್ ಮಾಡೋಂಥದ್ದು. ಅದನ್ನು ಒಂದು ದಿವಸ ಯಾವ ದಿವಸ ಅದು 23rd ಭಾನು.